ನಮಸ್ತೇ ಪಾದರಾಜಾಯ ನಮಸ್ತೇ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಜ್ಞಾನ ವೈರಾಗ್ಯ ಸಂಪನ್ನ ಅಗ್ನಿ ಮಾರ್ಗ ಪ್ರವರ್ತಕಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಇವತ್ತಿನ ದಿವಸ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯರಾದಂತಹ ಇಡೀ ಜಗತ್ತಿಗೇನೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ವಿಶಿಷ್ಟ ರೀತಿಯಲ್ಲಿ ತಲುಪಿಸಿದಂತಹ ಶ್ರೀ ಪುರಂದರದಾಸರಾಯರ ಪುಣ್ಯದಿನ. ಹರಿದಾಸ ಸಾಹಿತ್ಯ ಅತ್ಯಂತ ವಿಶಿಷ್ಟವಾದ ಒಂದು ಸಾಹಿತ್ಯ. ಸಂಸ್ಕೃತದ ವಿಚಾರಗಳನ್ನು ಕನ್ನಡದಲ್ಲಿ ಜನಗಳಿಗೆ ಅವರಿಗೆ ತಿಳಿತಕ್ಕಂತಹ ರೀತಿಯಲ್ಲಿ ತಿಳಿಸಿ, ಭಾಷೆಯವರದ್ದು ರೀತಿಯವರದ್ದು ಎರಡೂ ಆಗಬೇಕು. ಜನಗಳಿಗೆ ಅವರದೇ ಭಾಷೆಯಲ್ಲಿ ಅವರದೇ ರೀತಿಯಲ್ಲಿ ತಿಳಿಸಿಕೊಂಡಂತಹ ಸಾಹಿತ್ಯ ಹರಿದಾಸ ಸಾಹಿತ್ಯ. ಅದರ ಜೊತೆಗೆ ಸಂಗೀತದ ಮೆರುಗು ಬೇರೆ ಇದೆ. ಸಂಗೀತ ಸಾಹಿತ್ಯ ತತ್ವಜ್ಞಾನ, ಸಂಗೀತ ಸಾಹಿತ್ಯ ಮತ್ತು ತತ್ವಜ್ಞಾನಗಳ ತ್ರಿವೇಣಿ ಸಂಗಮವೇ ಹರಿದಾಸ ಸಾಹಿತ್ಯ. ಮೂಲತಃ ಅದರ ಉಗಮವನ್ನು ನಾವು ಕಾಣತಕ್ಕಂಥದ್ದು ಶ್ರೀಮದ್ ಆಚಾರ್ಯರ ದ್ವಾದಶ ಸ್ತೋತ್ರ ಅಂತ ಕೃತಿಯೇ. ಅವರ ದ್ವಾದಶ ಸ್ತೋತ್ರ, ಕೃಷ್ಣಾಮೃತ ಮಹಾನುಭವ ಮೊದಲಾದ ಕೃತಿಗಳೆಲ್ಲ ಹರಿದಾಸ ಸಾಹಿತ್ಯದ ಮೂಲ ಸರಕುಗಳು. ದ್ವಾದಶ ಸ್ತೋತ್ರದಲ್ಲಿ ಗೇರಿಯನ್ನು ಆಚಾರ್ಯರು ಹೊರಗೆ ಹಾಕಿದರೆ ಭಗವಂತರ ದಿವ್ಯ ಸ್ತೋತ್ರದ ಅಪೂರ್ವವಾದ ಪ್ರಕಾರವನ್ನು ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತೋರಿಸಿಕೊಟ್ರೆ, ವೈಷ್ಣವ ದೀಕ್ಷೆಯ ಮಹತ್ವವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ತೋರಿಸಿಕೊಡ್ತಾರೆ. ಒಂದು ಕಡೆಗೆ ಜ್ಞಾನ, ಒಂದು ಕಡೆ ದೀಕ್ಷೆ, ಎರಡಿರಬೇಕು. ಬರೀ ದೀಕ್ಷೆ ಇದ್ರೂ ಅರ್ಥ ಇಲ್ಲ, ಜ್ಞಾನನೇ ಇರೋದಿಲ್ಲ. ಬರೀ ಜ್ಞಾನ ಇದೆ, ದೀಕ್ಷೆನೇ ಇಲ್ಲ, ಅದು ನಿರರ್ಥ. ಎರಡು ಸೇರಿದಾಗ ಮಾತ್ರ ಸಾಧನೆ ಆಗುತ್ತೆ ಹೊರತು ಯಾವುದು ಒಂದು ತಪ್ಪಿದ್ರೂ ಸಾಧನೆ ಆಗಲು ಸಾಧ್ಯ ಇಲ್ಲ. ಇದು ಶ್ರೀಮಂತ ಸಿದ್ಧಾಂತದ ವೈಶಿಷ್ಟ್ಯ. ಎಷ್ಟೋ ಕಡೆಗೆ ಭಕ್ತಿ ಮಾರ್ಗ ಅಂತ ಹೇಳಿ ಮೌಢ್ಯವನ್ನು ಪ್ರಸಾರ ಮಾಡಿ 99% ಪಾಲು ಜನ ಇವತ್ತು ಭಕ್ತಿ ಪಂಥವನ್ನು ಅನುಸರಣೆ ಮಾಡ್ತಾರೆ ಅಂದರೆ ಅದು ಮೂಢಭಕ್ತಿಯಾಗಿರುತ್ತೆ ಹೊರತು ಅದು ಸಾತ್ವಿಕ ಭಕ್ತಿ ಆಗಿರೋದಿಲ್ಲ. ಎಷ್ಟೋ ಕಡೆಗೆ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡ್ತೇವೆ ಅಂತೇಳಿ ಭಕ್ತಿಗೆ ತಿಲಾಂಜಲಿಯನ್ನು ಕೊಟ್ಟ ಜನ ಬಹಳಷ್ಟು ಜನ. ಎರಡನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯವಾಗಿಲ್ಲ ಜನಗಳಿಗೆ. ಭಕ್ತಿ ಮತ್ತು ಜ್ಞಾನಗಳ ಸ್ಥಾನಮಾನಗಳನ್ನು ಖಚಿತವಾಗಿ ಹೇಳಿತು ಮಧ್ವಾಚಾರ್ಯ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಜ್ಞಾನ ಪೂರ್ವಕವಾದ ಸ್ನೇಹವೇ ಭಕ್ತಿ. ಭಕ್ತಿ ಎಂಬುದು ಟೋಟಲ್ ಅಟ್ಯಾಚ್ಮೆಂಟ್. ಆದರೆ ಅದು ಇದಾಗಬಾರ್ದು. ಮಗು ತಾಯಿನ ಬಾರಿ ಹಚ್ಚಿಕೊಳ್ಳುತ್ತೆ, ಜ್ಞಾನನೇ ಇಲ್ಲ ಅದಕ್ಕೆ. ಮಗು ತಾಯಿ ಬಾಯಿ ಭಾರಿ ಪ್ರೀತಿ, ಜ್ಞಾನವೇ ಇಲ್ಲ ಅದಕ್ಕೆ. ಆದರೆ ಅದು ಮೂಢಭಕ್ತಿ ಅಷ್ಟೇ. ಜ್ಞಾನ ಬರೋ ಹೊತ್ತಿಗೆ ಎದುರಿಸಿ ಕಳ್ಕೊಂಡ್ಬಿಟ್ಟಿರ್ತಾ ಆಗಲೇ ಮನೆಯಿಂದ ಹೊರಗಾಗಿ ಬಂದ್ಬಿಡ್ತಾರೆ. ತಾಯಿ ಅಂತ ಗೊತ್ತಾವಲ್ಲಿ ದೂರ ಮಾಡ್ತಾರೆ. ಮೊದಲು ಗೊತ್ತಿದ್ದಾಗ ಭಕ್ತಿ, ಭಕ್ತಿ ಇದ್ದ ಕಾಲ ಜ್ಞಾನ ಇಲ್ಲ, ಜ್ಞಾನ ಇದ್ದ ಕಾಲ ಭಕ್ತಿ ಇಲ್ಲ. ಆದರೆ ಇವತ್ತು ಎರಡರ ಸಮಾಗಮ ಆಗಬೇಕು. ಆ ಜ್ಞಾನ ಭಕ್ತಿಗಳೆರಡು ಭಗವಂತನ ಕಡೆ ಹರಿಬೇಕು ಅಂತ ತೋರಿಸಿಕೊಟ್ಟವರು ಶ್ರೀಮನ್ ಮಧ್ವಾಚಾರ್ಯರು. ಅವರ ಸರ್ವಮೂಲ ಗ್ರಂಥಗಳಿಂದ ಬಂದ ಸಿದ್ಧಾಂತ ಇಡೀ ಬಾಡಿಗೆ ಬೆಳಕಾಗತಕ್ಕಂಥ ಸಿದ್ಧಾಂತ. ಅದು ಸಂಸ್ಕೃತದಲ್ಲೇ ಉಳ್ಕೊಂಡಿದ್ದಿನ್ನ ಕನ್ನಡಕ್ಕೆ ತರತಕ್ಕಂಥ ಮೊಟ್ಟ ಮೊದಲ ಪ್ರಯತ್ನ ಮಾಡಿದ್ದು ನರಹರಿ ತೀರ್ಥರಿಂದ ಆಯಿತು. ನರಹರಿ ತೀರ್ಥರು ಮೊದಲ ಬಾರಿಗೆ ಕನ್ನಡ ರೀತಿ ರಚನೆ ಮಾಡಿದರು. ಶ್ರೀಮದ್ ಆಚಾರ್ಯರು ಮಾಡಿರಬಹುದು, ನಮಗೆ ಉಳಿಸಿಕೊಂಡ ಅಭ್ಯಾಸ ಇಲ್ಲ, ಆದ್ದರಿಂದ ಅದು ಉಳ್ಕೊಂಡಿಲ್ಲ. ಅದು ನರಹರಿ ತೀರ್ಥರಿಂದ ಸಿಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ನರಹರಿ ತೀರ್ಥ ಸಾಮಾನ್ಯರಾಗಿರಲಿಲ್ಲ, ದೊಡ್ಡ ವಿದ್ವಾಂಸರು, ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಜೊತೆಗೆ ಸಿಂಹಾಚಾರ್ಯರು ರಾಜ್ಯಭಾರ ಮಾಡಿದವರು, ಜನಗಳ ಎಲ್ಲ ರೀತಿಯಾದ ಸಂಪರ್ಕವನ್ನು ಪಡೆದ ಮಹಾನುಭಾವರು. ಇಡೀ ಇದಕ್ಕೆ ಮೂಲರಾಮದೇವರನ್ನು ತಂದುಕೊಟ್ಟವರು ಅವರೇ. ಇದು ಆಚಾರ್ಯ ಸಮರ್ಪಣೆ ಮಾಡಿದ್ದ ಮೂಲರಾಮದೇವರನ್ನು ನರಹರಿ ತೀರ್ಥ. ಅವರು ಮಾಡಿದ ಕೆಲಸ ಭಾರಿ ದೊಡ್ಡದು. ಅಂಥ ನರಹರಿ ತೀರ್ಥರಿಂದ ಬಂದದ್ದು, ಮುಂದೆ ತೀರ್ಥರಿಂದ ಮುಂದುವರೆದು ಶ್ರೀಪಾದರಾಜ ಎಲ್ಲ ಎತ್ತಿಗಳಿಂದನೇ ಬಂದ, ಅದು ಬಹಳ ಆಶ್ಚರ್ಯ. ನರಹರಿ ತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಯತಿಗಳು ಮೊದಲ ಬಾರಿಗೆ ಕನ್ನಡದಲ್ಲಿ ಕೃತಿಗಳನ್ನು ಬರೆದು ಅದನ್ನ ಮಡಿಗೆ ಬರುತ್ತೆ ಅಂತ ತೋರಿಸ್ಕೊಟ್ರಿ. ಮತ್ತೆ ಕನ್ನಡ ಅಂದ್ರೆ ಮೈಲಿಗೆ ಭಾಷೆ ಆಗಿದ್ದನ್ನು ದೇವ ಪೂಜೆ ಕಾಲಕ್ಕೂ ಉಪಯೋಗಿಸಬಹುದು. ಯಾವಾಗ ನರ್ತನ ಸೇವಾಮವತಾರ ಯಾ ಕೀರ್ತನ ಪ್ರಿಯ ಅಂತ ಹೇಳಿದಾಗ ಕನ್ನಡದಲ್ಲೇ ಹಾಡಬೇಕೆ ಹೊರತು ಅದು ಪುರುಷೂಕ್ತ ಹೇಳಾಗಿಲ್ಲಾಗ ಹರಿದಾಸರ ಕೃತಿಗಳನ್ನೇ ಹೇಳಬೇಕು. ಅಂತ ಒಂದು ಹೊಸ ಪದ್ಧತಿಯನ್ನು ಹಾಕಿಕೊಟ್ಟಿದ್ದು ಶ್ರೀಪಾದರಾಜರು ಮೊದಲಾದ ಮಹಾಜ್ಞಾನಿಗಳು. ಅದರಲ್ಲೂ ಯತಿತ್ರಯರು, ಶ್ರೀಪಾದರಾಜರು, ಶ್ರೀವ್ಯಾಸರಾಜರು, ಶ್ರೀವಾದಿರಾಜರು, ಮೂರು ಜನಗಳು ಮಾಡಿದ ಕಾರ್ಯ ಎರಡರಲ್ಲೂ ಅಷ್ಟೇ ಅದ್ಭುತ ಕಾರ್ಯಗಳನ್ನು ಮಾಡಿದರು. ವ್ಯಾಸ ಸಾಹಿತ್ಯದಲ್ಲೂ ಕೂಡ ತೀರ ವಿನೂತನವಾದಂತಹ ಸಾಹಿತ್ಯ ನಿರ್ಮಾಣ ಮಾಡಿದರು. ಅಷ್ಟೇ ಜೋರಾಗಿ ಕನ್ನಡದಲ್ಲೂ ಕೂಡ ಕೃತಿಗಳ ರಚನೆ ಮಾಡಿದರು. ಕ್ರಾಂತಿ ಆಗಬೇಕಾಗಿತ್ತು, ಅದನ್ನ ವಹಿಸಿಕೊಂಡವರು ಶ್ರೀ ಪುರಂದರದಾಸ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಗೃಹಸ್ಥರು ಪೂರ್ಣ ಪ್ರಮಾಣದಲ್ಲಿ ಹರಿದಾಸರಾಗಿ ಕೃತರ್ಚನೆ ಮಾಡಿದವರು ಅಂದರೆ ಶ್ರೀ ಪುರಂದರದಾಸ. ಆ ದೃಷ್ಟಿಯಲ್ಲಿ ಅವರಿಗೆ ಬಹಳಷ್ಟು ಮಹತ್ವ ಉಂಟು. ಅವರ ಜೀವನನೇ ತೀರ ಅದ್ಭುತವಾದ ಒಂದು ಪವಾಡ. ಮನವೆಲ್ಲ ಕಥೆ ಕೇಳಿರ್ತೇವೆ. ಭಾರಿ ಶ್ರೀಮಂತರಾಗಿದ್ದವರು ಮೊದಲು, ಭಾರಿ ಶ್ರೀಮಂತರಾಗಿದ್ದರೂ ಭಕ್ತಿ ಇರಲಿಲ್ಲ. ಆಮೇಲೆ ಜ್ಞಾನದಲ್ಲಿ ಭಾರಿ ಶ್ರೀಮಂತರಾದರು, ಈ ಧನವನ್ನು ಬಿಟ್ಟುಬಿಟ್ಟು. ಧನ ಇದ್ದಾಗ ಜ್ಞಾನ ಇರಲಿಲ್ಲ, ಜ್ಞಾನ ಬಂದಾಗ ಧನ ಇಟ್ಟುಕೊಳ್ಳಿಲ್ಲ. ಧನ ಇರಲಿಲ್ಲ, ಇಟ್ಟುಕೊಳ್ಳಿ ಮನಸ್ಸು ಬರಲೇ ಬಿಟ್ಟೇ ಬಿಟ್ಟರು. ಆ ಒಂದು ಮನುಷ್ಯನ ಜೀವನದಲ್ಲಿ ಜ್ಞಾನ ಧನದ ಮಹತ್ವ ಎಷ್ಟು, ಜ್ಞಾನದ ಮಹತ್ವ ಎಷ್ಟು ಅನ್ನೋದನ್ನ ಎರಡು ಸಲ ಅನುಭವಿಸಿ ತೋರಿಸಿದವರು ಪುರಂದರದಾಸ. ಭಾರಿ ಶ್ರೀಮಂತರಾಗಿದ್ದಂಥ ಅವತ್ತಿನ ಕಾಲಕ್ಕೆ ನವಕೋಟಿ ನಾರಾಯಣ ಅಂತ ಹೆಸರು ಪಡಿಬೇಕಾದ್ರೆ, ಇವತ್ತಿನ ನವಕೋಟಿ ಇದೆ ಅಂದರೂ ಭಾರಿ ಪ್ರಾಬ್ಲಮ್ ಇದೆ. ವೈಟ್ ಮನಿ ಇಟ್ಕೊಂಡಾದ್ರೆ ಭಾರಿ ಕಷ್ಟದೇ, ಎಕ್ಸ್ಪ್ಲೇನ್ ಮಾಡದೆ ಭಾರಿ ಕಷ್ಟ. ಆದ್ರೆ ಅವತ್ತಿನ ಕಾಲಕ್ಕೆ ನವಕೋಟಿ ನಾರಾಯಣ ಅಂತ ಹೇಳಿ ಹೆಸರು ಮಾಡಿ ವಿಖ್ಯಾತರಾಗಿದ್ದ ಮಹಾನುಭಾವರು. ಅವ್ರ ಪೂರ್ವ ಜೀವನದಲ್ಲಿ ನವಕೋಟಿ ನಾರಾಯಣ ಅಂತ ಹೇಳಿ ವಿಖ್ಯಾತರಾದರೆ, ಉತ್ತರ ಜೀವನ ದಾಸರೆಂದರೆ ಪುರಂದರ ದಾಸರೇ ಅಲ್ಲೂ ವಿಖ್ಯಾತರಾದ. ಶ್ರೀಮಂತಿಕೆ ಅಂದ್ರೆ ಹಾಗಿರಬೇಕು, ಜ್ಞಾನ ಅಂದ್ರೆ ಹೀಗಿರಬೇಕು. ಎರಡು ಕ್ಲೈಮೇಟ್ ಎರಡು ಇಲ್ಲದೆ ಬರೀ ಹಾರಾಡೋದೇ ಜಾಸ್ತಿ ಇರುತ್ತೆ. ಜ್ಞಾನ ಇರೋದಿಲ್ಲ, ಕಾರಣ ಇರೋದಿಲ್ಲ, ಮತ್ತೆ ಅಹಂಕಾರ ಮಾತ್ರ ಜಾಸ್ತಿ ಇರುತ್ತೆ. ಆದ್ರೆ ಒಳ್ಳೆ ಉತ್ತಮ ಜೀವನ ಸಾಗಿಸಿದವರು. ಆದರೆ ಧನ ಇದ್ದಲ್ಲಿ ಒಂದು ದೊಡ್ಡ ಡೇಂಜರ್, ಧನಕ್ಕೊಂದು ದೋಷ ಇದೆ, ಜ್ಞಾನಕ್ಕೊಂದು ದೋಷ ಇದೆ. ಧನ ಇದ್ದಾಗ ಲೋಭ ಬರುತ್ತೆ, ಜ್ಞಾನ ಇದ್ದಾಗ ಅಹಂಕಾರ ಬರುತ್ತೆ. ಇದು ವಿಶೇಷ, ಎರಡು ದೊಡ್ಡ ದೋಷಗಳು. ಧನ ಇದ್ದವನು ಲೋಭಿ ಆಗ್ತಾನೆ, ಅಹಂಕಾರಿ ಆಗ್ತಾನೆ, ಎಂತ ದುರಹಂಕಾರಿ ಆಗ್ತಾನೋ, ಉಳಿದವನ್ನು ಅಸಡ್ಡೆ ಮಾಡ್ತಾನೆ, ಲೋಭ ಇಟ್ಟುಕೊಂಡು ಬಂದುಬಿಡ್ತಾನೆ, ತುಂಬಾ ಬಡವ ಇರ್ತಾನೆ, ಭಾರಿ ಖರ್ಚು ಮಾಡಬೇಕು ಅನ್ಕೊತಾನೆ, ಶ್ರೀಮಂತನಾಗ್ತಾನೆ, ಕೈ ಟೈಟ್ ಮಾಡಿಬಿಡ್ತಾನೆ ಇಮ್ಮಿಡಿಯೇಟ್. ಎರಡು ಕೊಡೋದು ಭಾರಿ ಕಷ್ಟ. ಮನಸ್ಸಿದ್ರೆ ದುಡ್ಡು ಇರೋದಿಲ್ಲ, ದುಡ್ಡಿದ್ರೆ ಮನಸ್ಸಿರೋದಿಲ್ಲ. ಎರಡು ಇಲ್ಲದೆ ಇರೋರು ಬಹಳ ಇರ್ತಾರೆ, ಆದರೆ ಎರಡರಲ್ಲಿ ಒಂದಿದ್ದು ಒಂದಿಲ್ಲದೆ ಇರೋರೇ ಹೆಚ್ಚು. ತಮಾಷೆ ಅಂದರೆ ಧನ ಇರೋದಿಲ್ಲ, ಅದಿದ್ದರೆ ಏನಾದರೂ ಕೊಡ್ತೀನಿ ಭಾರಿ ಅಂದ್ಕೊಂಡಿರ್ತಾನೆ. ಅವನಿಗೆ ಧನ ಬರುತ್ತೆ, ಏನೂ ಕೊಡೋದಿಲ್ಲ ಅವರಿದು ಆಶ್ಚರ್ಯ. ಅಂದರೆ ಇದ್ದಾಗ ಸೊಸರು ಇಲ್ದಿದ್ದ ಸ್ವಲ್ಪ ಕೊಡ್ತಾರೆ, ಇದ್ದಾಗ ಏನೋ ಕೊಡೋದಿಲ್ಲ. ಇದು ಮನುಷ್ಯನ ಟ್ರೆಂಡ್, ಅದು ಒಬ್ಬಿಬ್ಬರಲ್ಲ, ಅದಕ್ಕೆ ಸಾಮಾನ್ಯವಾದ ನಿಯಮ. ಎಕ್ಸೆಪ್ಷನ್ಸ್ ಇರ್ತಾರೆ, ಅದು ಬೇರೆ ಮಾತು. ಎಕ್ಸೆಪ್ಷನ್ಸ್ ಎಲ್ಲದಕ್ಕೂ ಇರ್ತಾರೆ, ಅದರಿಂದ ಅದಕ್ಕೂ ಇರ್ತಾರೆ. ಇದ್ದಾಗ ಇದ್ರೆ ಕೊಟ್ಬಿಡ್ತಿದ್ದೆ ಅನ್ನೋ ಜನನೆ ಬಹಳ ಜಾಸ್ತಿ. ಇದ್ರೆ ಕೊಟ್ಬಿಡ್ತಿದ್ದೆ ಅಂದ್ರೆ ಇಲ್ಲ ಅಂತ ಗ್ಯಾರಂಟಿ ಅಷ್ಟೆ, ಇಲ್ಲ ಅಂತ ಗ್ಯಾರಂಟಿ. ಇದೇ ನಿಮಗೆ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಇದೇ ಇದು ಕೊಡ್ಲಿಕ್ಕೆ ಬೇರೆದಕ್ಕೆ ಇಟ್ಕೊಂಡಿರ್ತಾರೆ, ಅದಕ್ಕೆ ಇರೋದಿಲ್ಲ. ಆದ್ರೆ ಭಗವಂತ ತೋರಿಸ್ಕೊಡ್ತಾನೆ, ಅದು ವಿಶೇಷ. ಈ ಪರದಾಸರ ಪೂರ್ವ ಜೀವನದಲ್ಲಿ ಅಂತ ಸಂಪತ್ತನ್ನು ಕೊಟ್ಟು ಏನೂ ದಾನ ಧರ್ಮ ಮಾಡದೇ ಇರ್ತಾರೆ. ಆದರೆ ಸಂಪತ್ತಿನ ನಿಜವಾದ ಉಪಯೋಗ ದಾನ ಧರ್ಮ ಮಾಡಿದಾಗಲೇನೆ. ಮತ್ತು ಬ್ಯಾಂಕ್ಗಳು ಯಾತಕ್ಕಾಗುತ್ತೆ, ಇನ್ವೆಸ್ಟ್ ಮಾಡಿದ್ದಕ್ಕೆ ಡೆವಲಪ್ ಆಗಲಿ, ಇಂಟ್ರೆಸ್ಟ್ ಕೊಡೋದಕ್ಕಾಗತ್ತೇನೋ ಅವರಿಗೆ. ಇಂಟ್ರೆಸ್ಟ್ ಕೊಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅವ್ರು ಇನ್ನೊಂದು ಇನ್ವೆಸ್ಟ್ ಮಾಡ್ತಾರೆ, ಅದರ ಪರಿಣಾಮ ನಮ್ಮ ಮೇಲೆ ಬರುತ್ತೆ ಅಷ್ಟೇ ಹೊರತು ಹಾಗೆ ಕೂಡಿಟ್ಕೊಂಡ್ರೆ ಧನ ಬೆಳೆಯೋದಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ, ಧನ ಕೂಡಿಡ್ಲಿಕ್ಕೆ ಅಂತ ತಿಳ್ಕೊಂಡವರೇ ಜಾಸ್ತಿ. ಧನಂ ಹಿ ಧರ್ಮೈಕ ಫಲಂ ಯಥೋಶ್ಯ ಜ್ಞಾನಂ ಸವಿಜ್ಞಾನ ಮನುಪ್ರಶಾಂತಿ. ಭಾಗವತ ಪುರಾಣದಲ್ಲಿ ಧನದ ಸಾರ್ಥಕ್ಯವನ್ನು ಹೇಳ್ತಾರೆ. ಧನಂ ಹಿ ಧರ್ಮೈಕ ಫಲಂ ಯಥೋ ಅಶ್ಯ ಜ್ಞಾನಂ ಸವಿಜ್ಞಾನಂ ಅನುಪ್ರಶಾಂತಿ. ಧನದಿಂದ ಧರ್ಮ, ಧರ್ಮದಿಂದ ಜ್ಞಾನ, ಜ್ಞಾನದಿಂದ ಅಪರೋಕ್ಷ ಜ್ಞಾನ, ಅದರಿಂದ ಮೋಕ್ಷ. ಅಂದರೆ ಧನಕ್ಕೂ ಮೋಕ್ಷಕ್ಕೂ ಒಂದು ಲಿಂಕ್ ತೋರಿಸಿತ್ತು ಭಾಗವತ ಪುರಾಣ. ಧನ ಇದ್ದವರೆಲ್ಲ ಭಾಗವತ ಪುರಾಣ ಓದಿದ್ರೆ ಆಗ ಲಿಂಕ್ ಸಿಗುತ್ತೆ, ಸಿಕ್ಕ ಸಿಗೋದೇ ಇಲ್ಲ. ದುಡ್ಡು ಏನು ಮಾಡಬೇಕು, ಈ ಮತ್ತೆ ಉಪಯೋಗ ಕ್ರಮ ಹೇಳಿಕೊಡ್ತಾರೆ. ಅಲ್ಲಿ ಅವರಿಗೆ ಸಂಪತ್ತಿತ್ತು, ಅವರಿವರಿಗೆ ಕೊಡಲಿಲ್ಲ ಅಲ್ಲ, ತಾವಾಗಿ ಕೊಡಲಿಲ್ಲ ಅಲ್ಲ, ಕೇಳಿದ್ರೂ ಕೊಡಲಿಲ್ಲ. ಅದು ಲೋಭದ ಇನ್ನೊಂದು ಹೆಜ್ಜೆ. ತಾವಾಗಿ ಕೊಡೋದು ಉತ್ತಮ ಪಕ್ಷ, ಕೇಳಿದ್ರೂ ಕೊಡಲಿಲ್ಲ. ಹೋಗ್ಲಿ, ಯಾವುದಕ್ಕೂ ಅಲ್ಲ, ಅತ್ಯಂತ ಪುಣ್ಯ ಕಾರ್ಯಕ್ಕೆ ಕೇಳಿದ್ರು. ಒಬ್ಬ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕೆ ಅಂತ ಕೇಳಿದ್ದಾರೆ. ಬಹುಶಃ ಒಬ್ಬ ತಂದೆ ಸಾಲ ಮಾಡಬಹುದಾದ ಕೆಲಸ ಅಂದರೆ ಉಪನಯನದಂತ ಕೆಲಸ, ಕಡ್ಡಾಯ ಕೆಲಸ. ಮಗನಿಗೆ ಎಜುಕೇಷನ್ ಎಕ್ಸಾಮ್ ಫೀಸ್ ಇಲ್ಲ ಅಂತ ಕೇಳಿದರೆ ಯಾರು ಭಿಕ್ಷೆ ಅಂತ ಕರೆಯೋದಿಲ್ಲ, ಅದನ್ನು ಕರ್ತವ್ಯ ಪಾಲನೆ ಮಾಡ್ತಾರೆ ಅಂತ ಕರೀತಾರೆ. ಮನೆ ಸಿನಿಮಾ ಟಿಕೆಟ್ಗೆ ದುಡ್ಡು ಬೇಕು ಅಂದರೆ ಅದು ಬಿಟ್ಟ ಅದು ತಪ್ಪಾಗುತ್ತೆ. ಸಿನಿಮಾಕ್ಕೆ ಹೋಗ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಮಗ ದುಡ್ಡು ಕೊಡಿ ಅಂದರೆ ಅದು ತಪ್ಪಾಗುತ್ತೆ. ಎಕ್ಸಾಮ್ ಫೀಸ್ ಕೇಳಿದಾಗ ಯಾರೂ ತಪ್ಪು ಅನ್ನೋದಿಲ್ಲ. ಉಪನಯನ ಅಂದರೆ ಅದಕ್ಕಿಂತ ದೊಡ್ಡ ದೀಕ್ಷೆನೇ ಇಲ್ಲ. ವೇದಕ್ಕೆ ಎಂಟ್ರಿ, ವೇದಾಭ್ಯಾಸಕ್ಕೆ ಉಪನಯನ, ಅಂತ ಸಂಸ್ಕಾರಕ್ಕೆ ಹಣವನ್ನು ಕೊಡೋ ಒಂದು ಪ್ರಸಂಗ. ಭಗವಂತ ತಾನೇ ಬ್ರಾಹ್ಮಣ ವೇಷ ಹಾಕಿದ ಅಂತ ಪ್ರಸಿದ್ಧಿ. ಬಂದು ಕೇಳಿದರಂತೆ, ಮಗನ ಉಪನಯನಕ್ಕೆ ಹಣ ಬೇಕು. ಆದರೆ ಅವರು ಹೇಳ್ತಾರೆ ಅದಕ್ಕೂ ಸಾಧ್ಯ ಇಲ್ಲ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲ ಅಂತ ಹೇಳಬಾರ್ದು ಅಂತಲೇ ಕೂತಿತ್ತು ಅವ್ರಿಗೆ, ಆ ಸಂಸ್ಕಾರ ಇತ್ತು. ಅದಕ್ಕೇನು ಮಾಡಿದ್ರು, ಕಿಲುಬು ಕಾಸು ಕೊಟ್ರಂತೆ ಆಸ್ತೆ. ಕಿಲುಬು ಕಾಸು ಅದು ಎಲ್ಲೂ ನಡೀಬಾರ್ದು, ಕೋಟಾ ನೋಟಿಗಿಂತ ಹೋಪ್ಲೆಸ್. ಕೋಟಾ ನೋಟು ಮೋಸ ಆದರೂ ಹೋಗ್ತಾರೆ, ಮೋಸ ಕೂಡ ನೋಡಿದ್ರೆ ಗೊತ್ತಾಗ ಕೆಲಸಕ್ಕೆ ಬಾರದ್ದು ಅಂತೆ. ಅದನ್ನು ಕೊಟ್ರಂತೆ ಪರಮಾತ್ಮ ಅಲ್ಲೇ ಬಿಟ್ಟು ಬಿಡ್ತಾನೆ, ಹೊರಟು ಬಿಡ್ತಾನೆ. ಅದು ಪರಮಾತ್ಮ ತೋರಿಸ್ತಾನೆ, ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಅದನ್ನು ತಗೊಂಡು ಉಪಯೋಗ ಸಾಧ್ಯ ಇಲ್ಲ ಅಂತ ತೋರಿಸಿ ಅಲ್ಲಿಂದ ಹೊರಟು ದೇವರು ಉದ್ಧಾರ ಮಾಡಬೇಕು ಅಂತ ಹಠ ಹೇಳಿದ್ರೆ ಉದ್ಧಾರ ಮಾಡಿಯೇ ಮಾಡ್ತಾರೆ. ಆದರೆ ನಾಶ ಮಾಡಬೇಕು ಅಂತ ಹೇಳಿದ್ರೆ ನಾಶ ಮಾಡಿಯೇ ಮಾಡ್ತಾರೆ. ಹರಿನೀ ಒಲಿಯಲು ಆರು ಮುನಿದೇರು ತಾವೇ ಹೇಳ್ತಾರೆ ಮುಂದೆ ಆ ಮಾತನ್ನು. ಅವರವ್ರ ಪತ್ನಿ ಅಂತ ಹೋದರೆ ಭಗವಂತ ಹೋಗಿಬಿಟ್ಟು ಉಪನಯನ ಮಾಡಬೇಕಾಗಿದೆ ಮಗುವಿಗೆ ಏನಾದರೂ ಕೊಡು. ಗಂಡ ಹೆಂಡಿಯರ ಸ್ವಭಾವ ತೀರ ವಿರುದ್ಧ. ಇವತ್ತು ಅಂತ ಬೇಕಾಡಿನ ಸಿಕ್ತ ಗಂಡ ಭಾರಿ ಜಿಪುಣ ಹೆಂಡತಿ ಭಾರಿ ಉದಾರಿ, ಗಂಡ ಭಾರಿ ಉದಾರಿ ಹೆಂಡತಿ ಭಾರಿ ಜಿಪುಳು ಆ ರೀತಿ ಇರ್ತಾರೆ. ಸವರ ಹೆಂಗಸರು ಉದಾರಿಗಳಾಗಿರೋದು ಹೆಚ್ಚು ಛಾತ್ರ ಜಾಸ್ತಿ ಅವರು ಕೇಳಿದ್ರಂತೆ ಸ್ವಾಭಾವಿಕವಾಗಿ ಹಾಕಿದ್ರು. ಅವರು ಒಂದು ಧರ್ಮ ಸಂಕಟಕ್ಕೊಳಗಾದರು ಏನಾದರೂ ಕೊಟ್ಟು ಕಳಿಸ್ಕೊಡ್ಬೋದಾಗಿತ್ತು. ಉಪನಯನಕ್ಕೆ ಸ್ವಲ್ಪ ಕೊಟ್ಟರೆ ಉಪನಯನ ಮಾಡಕ್ಕೆ ಸಾಧ್ಯ. ಇವತ್ತು ಮಾಡ್ತಾರೆ ಅದು ಹಿಂದಿನ ಕಾಲ ಉಪನಯನ ಕೆಲವಾರು ವ್ಯವಸ್ಥೆ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಕೊಟ್ಟರೆ ಸಾಧ್ಯ ಇಲ್ಲ. ಹೆಚ್ಚಿಕೊಳ್ಳೆ ಕಂಡರ ಅನುಮತಿ ಇಲ್ಲ ಅಂತ ಯೋಚನೆ ಮಾಡಿ ಇಲ್ಲ ಅನ್ನಬಾರದು ಅಂತ ಹೇಳಿ ಮೂಗುತಿಯನ್ನೇ ಕೊಟ್ಟರು ಅಂತ ಹೇಳ್ತಾರೆ. ಇದೊಂದು ಹೊಸ ಧರ್ಮಸೂಕ್ಷ ಹೇಳ್ತಕ್ಕಂಥ ಭಾಗ ಇದೆ. ಗಂಡನ ಅಥವಾ ಅನುಮತಿ ಇಲ್ಲದೆ ಹೆಂಡತಿ ದಾನ ಮಾಡಬಹುದು ಅಂತ ಪ್ರಶ್ನೆ ಇದೆ. ಇವತ್ತು ಪ್ರಶ್ನೆ ಬರೋದಿಲ್ಲ, ಅವರ ಅರಿಗೆ ಬೇರೆ ಇರುತ್ತೆ. ಆದ್ದರಿಂದ ಇಕ್ವಲಿ ದುಡಿಯೋದು ನನ್ನ ಹಣ ಕೊಡ್ತೇನೆ ಅಂತ ಹೇಳ್ಬಿಡ್ಬೋದು. ಆಗ ಶಾಸ್ತ್ರ ಪ್ರಕಾರ ಇರಲಿಲ್ಲ, ಆದ್ದರಿಂದ ಅನುಮತಿ ಇಲ್ಲದೆ ಕೊಡೋಗಿಲ್ಲ, ಪುಣ್ಯಕಾರ ಕೊಡೋದಿಲ್ಲ ಅಂತ ಹೇಳಾಗಿಲ್ಲ. ಇದು ಧರ್ಮ ಸಂಕಟ ಅಂತ ಕರೀತಾರೆ. ಅವರ ಇಕ್ಕಟ್ಟಿನ ಪ್ರಸಂಗ ಇದೆ. ಅವಾಗ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ನಿದರ್ಶನ ಪುರಂದರದಾಸರ ಪತ್ನಿ ಅವರು ಯೋಚನೆ ಮಾಡಿದರಂತೆ. ಅವರದ್ದು ಕೊಡಲಿಕ್ಕೆ ಅನುಮತಿ ಬೇಕು, ಆದರೆ ನಂದು ಕೊಡ್ಲಿಕ್ಕೆ ಅನುಮತಿ ಬೇಡ. ಹೆಂಗಸಿ ತಂದು ಅಂತ ಏನಿದೆ ಅದು ಬಹಳ ಮುಖ್ಯ. ಅದಕ್ಕೆ ತವರ ಮನೆಯ ಧನ ಆಗುವುದು, ಕನ್ಯಾ ಸ್ವತ್ತದು, ಅದರಲ್ಲಿ ಮೂಗುತಿ ಭಾರಿ ಶ್ರೇಷ್ಠ ಅಂತ ಅದನ್ನು ದಾನ ಮಾಡಿದರು ಅಂತ ಹೇಳಿದ್ದ. ಇದು ಭೀಮಸೇಂದ್ರದಿಂದ ಕಲಿಬೇಕಾದ ಪಾಠ. ಮಧ್ಯರಾತ್ರಿ ಬ್ರಾಹ್ಮಣ ಬಂದ, ಧರ್ಮರಾಜ ಬಳಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಪ್ರಾತರದಾದಿ ಅಂತ ಕೇಳಿದ. ತಕ್ಷಣ ಭೀಮಸೇಂದ್ರ ಹತ್ರ ಹೋದ್ರು, ಇದೇ ಪ್ರಸಂಗ ಇದ್ದಾಗಿ ಹೋಗಿ ಅವ್ರನ್ನ ಕೇಳಿದ್ರು. ಅವರೇನ್ ಮಾಡಿದ್ರು, ಅಣ್ಣನ ಅಪ್ಪಣೆ ಆಗಿರೋದು ಮರು ದಿವಸ ಬೆಳಿಗ್ಗೆ, ಆ ಕೊಡಾಗಿಲ್ಲ. ಯಜ್ಞಕ್ಕೆ ಅಂತ ಕೇಳ್ತಾ ಇದ್ದಾರೆ, ಕೊಡೋದಿಲ್ಲ ಅಂತ ಹೇಳಾಗಿಲ್ಲ. ಉಪನಯನ ಯಜ್ಞ ಅದು ಯಜ್ಞನೇ, ಏನು ಮಾಡಬೇಕಾಗ. ಆಗ ಭೀಮಸೇಂದ್ರ ಮಾಡಿದ್ದು ಲೋಕ ಸಾಕ್ಷಾತ್ ಎಂಬುದು ಆಚಾರ್ಯರವರು ಅವ್ರು ಮಾಡಿದ ಕೆಲಸ ಅದಾತ್ತ ನಿಜಹಸ್ತ ಭೂಷಣ. ತಮ್ಮ ಸುವರ್ಣ ಖಚಿತವಾದ ರತ್ನಮಯ ಕಂಕಣವನ್ನು ಕೊಟ್ಟುಬಿಟ್ರು. ಇಲ್ಲಿ ಮೂಗುತಿ ಕೊಟ್ಟಿದ್ದವರು ಕಂಕಣ ಕೊಟ್ಟಿದ್ದವರು. ಅಂದರೆ ಭೀಮಸೇನ ಕಥೆ ಕೇಳಿದ್ದಕ್ಕೆ ಆದ ಇಂಪ್ಯಾಕ್ಟ್ ಇದು. ದೊಡ್ಡವರ ಕಥೆ ಕೇಳಿದರೆ ನಮಗೆ ಇಂಕಟ್ಟಿನ ಪ್ರಸಂಗದೊಳಗೆ ಹೇಗೆ ಧರ್ಮ ಉಳಿಸಿಕೊಳ್ಳಕ್ಕೆ ಬರುತ್ತೆ ಅನ್ನೋ ತತ್ವವನ್ನು ಶ್ರೀಮನ್ ಮಹಾಭಾರತ ನಮ್ಮ ಮುಂದೆ ಇಟ್ಟಿದೆ. ಆ ಕಥೆ ನಾವು ಕೇಳಿದ್ದೇವೆ. ಇದನ್ನು ನೋಡಿದರು ತಮ್ಮದ ವಸ್ತು ಅಂತೇಳಿ ಮೂಗುತಿಯನ್ನು ಕೊಟ್ಟರು. ಅಂದರೆ ಎಷ್ಟು ಸಾರ್ಥಕ ಉಪಯೋಗ ಮಾಡಿಕೊಡುತ್ತೆ. ತಮ್ಮ ಸ್ವತ್ತನ್ನು ಯಾವುದಕ್ಕೋ ಕೊಡೋದು ಅಪರಾಧವಾಗುತ್ತೆ, ಆದರೆ ಪುಣ್ಯ ಕಾರ್ಯಕ್ಕೆ ಕೊಟ್ಟಾಗ ಯಾತಕ್ಕೆ ಅಪರಾಧವಾಗೋದಿಲ್ಲ ಅಂದರೆ ಅದು ಗಂಡನ ಉದ್ಧಾರಕ್ಕೂ ಕಾರಣ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಮನೆ ಮಂದಿಯ ಉದ್ಧಾರಕ್ಕೆಲ್ಲ ಕಾರಣ ಆಗುತ್ತೆ ಅಂತ ಹೇಳಿದ ಮೇಲೆ ಅದು ಯೋಚನೆ ಇಲ್ಲ. ಲೈಟ್ ಬಿಲ್ ಕೊಡದೆ ಹೋದರೆ ಡಿಸ್ಕನೆಕ್ಟ್ ಮಾಡ್ತಾರೆ. ಗಂಡನ ಅವತ್ತಿಲ್ಲ ಲೈಟ್ ಬಿಲ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ರೊಟೀನ್ ಆಗಲೇಬೇಕು ಅವೆಲ್ಲ ಕೊಡೋದು. ಆ ಬಿಲ್ ಕೊಡದೆ ಹೋದರೆ ಇಡೀ ಮನೆಗೆ ನಷ್ಟ. ಅದರಿಂದ ಅದೇ ವಿಹಿತವಾದ ದಾನ ಧರ್ಮ ಮಾಡದೆ ಹೋದರೆ ಅದು ಮನೆಗಲ್ಲ ಮನೆತನಕ್ಕೆ ನಷ್ಟ ಅಂತ ಕರೀತಾರೆ. ವಂಶವನ್ನೇ ನಾಶ ಮಾಡತಕ್ಕಂಥದ್ದು ಅಪಾಯ ಉಂಟು. ಆದ್ದರಿಂದನೇ ಹಾಗೆ ಮಾಡಬಾರದು. ಇದು ಅರ್ಥ ಮಾಡ್ಕೋಬೇಕು. ದಾನ ಧರ್ಮ ಮಾಡತಕ್ಕಂಥ ಜನ ಅದೇನೋ ಇದೇ ಉಪಕಾರ ಕೊಡೋದಲ್ಲ, ಅದು ಕರ್ತವ್ಯ ಅಂತ ಹೇಳುತ್ತೆ. ದಾನ ಅಂಬೋದು ನಮ್ಮ ಕಡ್ಡಾಯದ ಕೆಲಸಗಳಲ್ಲಿ ಒಂದದು. ಆಪ್ಷನಲ್ ಅಂತ ತಿಳ್ಕೊಂಡಿದ್ದಾರೆ, ಅದರ ತಪ್ಪದು. ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ ಅಂತ ಹೇಳುತ್ತೆ. ಟ್ಯಾಕ್ಸ್ ಆಪ್ಷನ್ ಅಲ್ಲ, ಟ್ಯಾಕ್ಸ್ ಕಂಪಲ್ಸರಿ. ದಾನ ಧರ್ಮ ಅಂಬೋದು ಭಗವಂತನಿಗೆ ಕೊಡತಕ್ಕಂಥ ಟ್ಯಾಕ್ಸ್. ಆದ್ದರಿಂದ ಅದು ಕಂಪಲ್ಸರಿ. ನಮ್ಮಲ್ಲಿ ಸಂಪಾದನೆ ಅಷ್ಟರಲ್ಲೇ ಕೊಡಬೇಕು ಅಂತ ಹೇಳ್ತಾರೆ. ಈ ಸಂಪಾದನೆ ಅಷ್ಟರಲ್ಲೇ ಕೊಡಬೇಕು. 10 ರೂಪಾಯಿದೆ ಅಷ್ಟರಲ್ಲೇ ಕೊಡು. ಬಡವನೂ ದಾನ ಮಾಡಬೇಕು, ಅದು ಬಹಳ ಮುಖ್ಯ. ಶ್ರೀಮಂತ ದಾನ ಮಾಡಬಹುದು ಅಂಬುದೇ ಜನಕ್ಕೆ ಗೊತ್ತಿಲ್ಲ. ಬಡವನು ದಾನ ಮಾಡಬೇಕು ಅಲ್ಲ, ಬಡವನು ತಾನು ದಾನ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಆ ಸರಸ್ವತಿ ಬಾಯಿ ಮಾಡಿದ ಕೆಲಸ ಬಹಳ ಶ್ರೇಷ್ಠವಾದಂಥ ಕೆಲಸ. ಆ ಸರಸ್ವತಿ ಬಾಯಿ ಮಾಡಿದ ಕೆಲಸ ಮುಂದೆ ಸರಸ್ವತಿ ಉಳಿಯೋದಕ್ಕೆ ಕಾರಣ, ಆ ಸರಸ್ವತಿ ಉಳಿಯೋದಕ್ಕೆ ಕಾರಣವಾಯಿತು. ಗಂಡನಿಗೆ ಜ್ಞಾನ ಸಂಪತ್ತೆ ಬರತಕ್ಕಂಥ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ, ಅದನ್ನು ಕೊಟ್ಟರು. ಪರ್ವತ ಹೇಗೆ ಉದ್ಧಾರ ಮಾಡ್ತಾರೆ ನೋಡಿ, ತಗೊಂಡು ಸೀದ ಅವರಿಗೆ ಹೋಗ್ಬೇಕಾ ಮತ್ತೆ ಒಟ್ಟು ನೋಡಿ. ಈ ಒಂದು ಕೊಡಲಿಲ್ಲ, ಬಂದಿದೆ ನೋಡಿ, ಇದ್ರ ಬೆಲೆ ಆದರೂ ಕೊಡಿ ಅಂತ ಕೊಟ್ಟರು. ಬೆಲೆ ಕೊಟ್ಬಿಡಿರೋದು ಅವ್ರಿಗೆ ಆಶ್ಚರ್ಯ ಆಯ್ತು. ಮೂಗುತಿ ಗುರುತು ಸಿಕ್ತೆ ಅವರಿಗೆ. ಅದಕ್ಕೇನೆ ದೇವರು ಹೇಗೆ ಕಲ್ಪ ಮಾಡಿದ್ದಾರೆ ಅಂದರೆ, ಗುಪ್ತವಾಗಿ ಯಾವುದೋ ಕೊಟ್ಟರೆ ಗೊತ್ತಾಗ್ತಿರಲಿಲ್ಲ, ಆದರೆ ಎತ್ತು ಕಾಣತಕ್ಕಂಥ ನೋಡಿದ ತಕ್ಷಣ ಮನುಷ್ಯನ ಮನುಷ್ಯನಿಗೆ ಮೂಗೆ ಬಹಳ ಅಲಂಕಾರ. ಅದಕ್ಕೆ ರಾಮದೇವರು ಶಿವಪಡಿಗೆ ಮೂಗೆ ಕತ್ತರಿಸಿದ್ದು, ಲಕ್ಷ್ಮಣರ ಮೂಲ ಕತ್ತರಿಸಿದ ಮೂಗನ್ನೇ. ಏನಾದ್ರು ಅವರ ಗೊತ್ತಾಗೋದಿಲ್ಲ, ಮೂಗೋದ ತಕ್ಷಣ ಕಮ್ಮಿ ಮನುಷ್ಯನಿಗೆ. ಅದು ಅದರಲ್ಲೂ ಮೂಗುತಿ ಇನ್ನೂ ಅಲಂಕಾರ. ಮುಖಕ್ಕೆ ಮೂಗು ಅಲಂಕಾರ, ಮೂಗಿಗೆ ಮೂಗುತಿ ಅಲಂಕಾರ. ಅದಿಲ್ಲೂ ಕಷ್ಟ ಗೊತ್ತಾಯ್ತು ಅವರಿಗೆ. ಓಹೋ, ಅದು ಹೆಣ್ಣು ನೋಡ್ತಾ ಇದ್ರು, ಆದ್ದರಿಂದ ಅರ್ಥ ಆಯ್ತು. ಆದರೆ ಒಳ್ಳೆ ಪ್ರಾಮಾಣಿಕರು, ಹೆಂಡತಿದ್ದು ಹೇಗೆ ಕೊಟ್ಟರು ಏನಾದರೂ ಕೇಳಕ್ಕೆ ಹೋಗಲಿಲ್ಲ. ಹೇಗೆ ಇನ್ವೆಸ್ಟಿಗೇಟ್ ಮಾಡಬೇಕು ತೋರಿಸ್ಕೊಡ್ತಾರೆ. ಸುಮ್ಮನೆ ಆರೋಪ ಮಾಡಿದ್ರೆ ತಪ್ಪಾಗುತ್ತೋ ಅಂತ ಹೇಳಿ, ಸ್ವಲ್ಪ ಇರಿ ಅರ್ಜೆಂಟ್ ಮನೆಗೆ ಹೋಗಿ ಬರಬೇಕಾಗಿದೆ ಅಂತ ಹೇಳಿ ತಗೊಂಡೋಗ್ಲಿಲ್ಲ. ಅಲ್ಲೇ ಇಟ್ಟು ಲಾಕ್ ಮಾಡಿ ಅಲ್ಲಿಂದ ಹೊರಟು ಬೀಗ ಬರ್ತೇನೆ ಅಂತ ಹೇಳಿಬಿಟ್ಟು ಸೀದಾ ಮನೆ ಬಂದರು. ಅವ್ರಿಗೆ ಗಮನ ಇದ್ದಿದ್ದೆ ಹೆಂಡತಿ ಮುಗಿತು, ಹೋಗಿ ನೋಡಿ ಮುಗಿತು ಇರಲಿಲ್ಲ ಆಗ್ಲೇನೆ, ಭಾರಿ ಆಶ್ಚರ್ಯವಾಯಿತು. ಆದ್ರೆ ಅಲ್ಲೂ ಆರೋಪ ಮಾಡಲಿಲ್ಲ ನೋಡಿ, ಎಷ್ಟು ಕ್ರಿಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಮುಗುತಿ ಯಾಕೆ ಕೊಟ್ಟೆ ಅಂತ ಕೇಳಲಿಲ್ಲ, ಮುಗುತಿ ಏನಾಯ್ತು ಕೇಳಿದ್ದಷ್ಟೇ. ಸೈಂಟಿಫಿಕ್ ಆಗಿ ಅಪ್ರೋಚ್ ಅವರು, ಮುಗುತಿ ಏನಾಯ್ತು ಎಲ್ಲೋಯ್ತು. ಭಾರಿ ಯೋಚನೆ ಬಂತು, ಇವರು ಜಿಪುಣರಾದ್ದರಿಂದ ಭಾರಿ ಸಿದ್ಧ ಆಗ್ತಾರೆ, ಅದರಿಂದ ಭಾರಿ ಅನರ್ಥವಾಗುತ್ತೆ. ದಾನ ಕೊಟ್ಟೆ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ, ಆದರೆ ಅದನ್ನು ಕೊಟ್ಟಿಲ್ಲ ಅಂತ ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಅದಕ್ಕೆ ಒಳಗೆ ಹೋದ್ರು, ತರ್ತೇನೆ ಬಡಿತೀರಿ ಒಳಗಡೆ ಹೋದ್ರಷ್ಟೇ. ಇನ್ನೇನು ಅವರು ಒಪ್ಪೋ ಸಂಭವ ಇಲ್ಲ, ಕೊಟ್ಟಾಗಿದೆ ಒಪ್ಪೋ ಸಂಭವ ಇಲ್ಲ ಅಂತ ಹೇಳಿದವರೇ ವಿಷಪ್ರಾಶನ ಮಾಡಕ್ಕೆ ಹೋದ್ರು ಅಂತ ಕಥೆ. ನಮ್ಗೆ ವಿಷವನ್ನು ಕುಡಿಬೇಕು ಅಂತ ಹೊರಟ್ರಂತೆ, ಆಗ ಆ ಮೂಗುತಿ ಅದರಲ್ಲಿ ಬಿತ್ತು ಅಂತ ಹೇಳಿದ. ಇದು ದಾನದ ಫಲ ಕೂಡ ಹೇಳ್ತಾ, ಧರ್ಮೋ ರಕ್ಷತೆ ರಕ್ಷಿತ, ಯಾರು ಸತ್ಕಾರ್ಯವನ್ನು ಮಾಡಿರ್ತಾರೋ ದೇವರು ಒಂದು ಕೈ ಬಿಡೋದಿಲ್ಲ ಅಂತ ಹೇಳೋದು ಸಾಕ್ಷಿ. ಇದು ಸತ್ಕಾರ್ಯವನ್ನ ಮಾಡಿದವನು ಎಷ್ಟೇ ಮಾಡಿರಲಿ ಭಗವಂತ ಲೆಕ್ಕಾಚಾರ, ನಾವು ಮರೆತರು ದೇವರು ಮರೆಯೋದಿಲ್ಲ. ಅದ ಇವತ್ತು ನಾವೆಲ್ಲ ಬದುಕಿದ್ದೇವೆ, ಯಾವ ಕೊಟ್ಟಿದ್ರು ದೇವ್ರು ಕೊಡ್ತಾ ಇದ್ದಾರೆ ನಮಗೆ, ಇಲ್ಲ ಅರ್ಥ ಮಾಡ್ಕೋಬೇಕು. ಏನೋ ಕೊಟ್ಟಿಲ್ಲ ಅಂತ ನಮಗೆ ಗೊತ್ತಿದೆ, ಯಾವನೋ ಕೊಟ್ಟಿದ್ರು ದೇವ್ರು ಕೊಡ್ತಾ ಇದ್ದಾರೆ. ದೇವರೇನಾದ್ರೂ ಕೂಡ ಕೈ ಬಿಟ್ಟಿದ್ರೆ ಯಾರು ಜಗತ್ತಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ದೇವರು ಪರಮ ಕರುಣಾಳು, ಆ ಕ್ಷಣಕ್ಕೆ ಆ ಮೂಗುತಿಯಲ್ಲಿ ಹಾಕಿದನಂತೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಯೋಚನೆ ಮಾಡೋಷ್ಟು ಟೈಮ್ ಇರಲಿಲ್ಲ ಅವರಿಗೆ. ಮೊದಲು ಗಂಡನ ಸಮಾಧಾನ ಮಾಡಬೇಕಾಯ್ತು ಅಂದ್ರು ತೋರಿಸ್ಬಿಟ್ರಂತೆ, ಭಾರಿ ಆಶ್ಚರ್ಯ ಆಗೋಯ್ತು. ನಾವು ಅಲ್ಲೇ ಕಟ್ಟಿದ್ದಾರೆ ಸ್ಪಷ್ಟ ಗೊತ್ತು ಅಂತ ಬೆಳ್ತಿ ಮುಗುತ್ತೀನಿ, ಇಲ್ಲೋಡೆ ಮುಗುತಿ ಇದ್ದೇ ಇದೆ ಮತ್ತೆ ಅದೇ ಮುಗುತಿ ಇದೆ ಮತ್ತೆ. ಬರೀ ಆಶ್ಚರ್ಯವಾಯ್ತಂತೆ, ಗಡಿಬಿಡಿಯೋ ಗಡಿಬಿಡಿಯೋ ಅವರಿಗೆ ಏನು ಅಂತ ಕೇಳ್ತಿದ್ದಾರೆ. ಅವೆಲ್ಲ ಇಲ್ಲ ತಗೊಂಡು ಹೊರಟ್ರು, ಸೀದಾ ತಗೊಂಡು ಹೊರಟ್ರು ಅಂಗಡಿಗೆ. ಮತ್ತೆ ತಗೊಂಡೋಗಿ ಲಾಕ್ ಮಾಡಿ ಮುಗಿದ ತೆಗಿತಾರೆ, ಲಾಕ್ ಮುಗುತಿ ಇಲ್ಲೇ ಇಲ್ಲ, ಮುಗುತಿ ಇಲ್ಲೇ ಇಲ್ಲ. ಪರಮಾಶ್ಚರ್ಯವಾಗೋಯ್ತು, ಅದು ಯಾರೋ ಲಾಕ್ ಮಾಡಿದ್ರೆ ಸರಿಯಾದ ಲಾಕ್ ಮಾಡಿ ಬೈಬೋದಾಗಿತ್ತು ಅವ್ರನ್ನ, ತಾವೇ ಲಾಕ್ ಮಾಡಿದ್ದಾರೆ. ಬನ್ನಿ, ಅದಕ್ಕೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಸತ್ಯ ಭಾರಿ ದೊಡ್ಡದು. ನಾವು ಯೋಚನೆ ಮಾಡಬೇಕು, ತತ್ವಜ್ಞಾನಕ್ಕೆ ಹೋಗಬೇಕಾದ್ರೆ ನಾವು ಅವರಿವ್ರ ಮಾತು ಕೇಳೋ ಅಭ್ಯಾಸ ಮಾಡಬಾರ್ದು, ಅನುಭವವನ್ನು ವಿಶ್ಲೇಷಣೆ ಮಾಡಬೇಕು. ಬದ್ಧ ಸಿದ್ಧಾಂತದ ಅತ್ಯಂತ ದೊಡ್ಡ ತತ್ವ ಅಂದರೆ ಅನುಭವಕ್ಕೆ ಆಚಾರ್ಯ ಕೊಟ್ಟ ಮಹತ್ವ. ರಚ ಅನುಭವವಿರುವುದೇ ಆಗಮಸ್ಯ ಪ್ರಾಮಾಣ್ಯಂ. ಅವರು ಹಾಗೆ ಹೇಳ್ತಾರೆ, ಇವರು ಹೇಳ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅನುಭವ ಏನು ಹೇಳುತ್ತೆ ಯೋಚನೆ ಮಾಡಿ ಅಂತ ಹೇಳಿದ. ಅನುಭವದ ಬೇಸಿಸ್ ಮೇಲೆ ವಿಚಾರ ಮಾಡೋದನ್ನು ಕಲಿಸಿದ್ದು ಮಧ್ವಾಚಾರ್ಯ. ತಾರ್ಕಿಕರೆಲ್ಲ ಅನುಮಾನದ ಸ್ಟ್ರೆಂತ್ ಮೇಲೆ ಹೇಗೆ ಯೋಚನೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ರು. ಅನುಮಾನದ ಸ್ಟ್ರೆಂತ್ ಎಷ್ಟೇ ಇದ್ರು ಸೆಕೆಂಡರಿ, ಅನುಭವ ಅನ್ನೋದು ಪ್ರೈಮರಿ. ಅಷ್ಟೇ ಹೇಳ್ತಾರೆ, ಸಾಕ್ಷಿ ಸಿದ್ಧೇದು ಅಸಂಶಯ. ಅನುಭವದಷ್ಟು ದೊಡ್ಡ ಪ್ರಮಾಣ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದರಿಂದಾಗಿನೆ ಅದರ ಬೇಸಿಸ್ ಮೇಲೆ ತತ್ವವನ್ನು ಜಿಜ್ಞಾಸೆ ಮಾಡಬೇಕು. ಪರಮಾಶ್ಚರ್ಯ ಅವರಿಗೆ ಇತ್ತ ನಮ್ಮಲ್ಲಿ ಘಟನೆ ಆಗ್ತಿರೋದು ಯೋಚನೆ ಮಾಡೋದಿಲ್ಲ, ಅದೇ ಪರಿಸ್ಥಿತಿ ಆಗೋದು. ಜೀವನದಲ್ಲಿ ನಾವು ಸಹಸ ಹಿಡಿದು ದೇವರಿದ್ದಾನೆ ಎಂದು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟ್ರೆ ಪರಮಾತ್ಮ ಅನುಭವ ತಂದು ಕೊಡ್ತಾರೆ. ಒಂದು ಪುರಂದರದಾಸರು ಹೇಳ್ತಾರೆ, ಅನುಭವದ ಅಡುಗೆಯನ್ನು ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಹೇಳಿದ್ದಾರೆ. ಯಾಕೆ ಅವರದೇ ಅನುಭವ, ಅದು ಅವರದೇ ಅನುಭವ, ಆದ್ದರಿಂದ ಅನುಭವದ ಅಡುಗೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅಡುಗೆ ಮಾಡಿದತ್ತು ಊಟ ಇಲ್ಲ, ಅನುಭವ ಬರೋದತ್ತು ಜ್ಞಾನ ಇಲ್ಲ. ಅದು ಪಾಕ, ಇದು ಪರಿಪಾಕ, ವಿಚಾರ ಪರಿಪಾಕ. ಅನುಭವ ಬಹಳ ದೊಡ್ಡ ಪಾತದು ಒಂದು. ಅದನ್ನು ನಾವು ಇಟ್ಟರೆ ದೇವರಿಲ್ಲ ಅಂತಾರಲ್ಲ, ಅಗೇನಿಷ್ಟೇ ಎಕ್ಸ್ಪೀರಿಯನ್ಸ್ ಮಾತಾಡ್ತಾರೋ, ತಮ್ಮ ಅನುಭವ ವಿರುದ್ಧ ಮಾತಾಡ್ತಿದ್ದಾರೆ. ಯೋಚನೆ ಮಾಡಬೇಕು, ದೇವರಿಲ್ಲ, ಧರ್ಮ ಇಲ್ಲ, ಅದೆಲ್ಲ ಮಾತುಗಳೆಲ್ಲ ಅವರ ಮನಸ್ಸೇ ಒಪ್ಪಲಾರದಂಥ ಮಾತುಗಳು. ಅದಕ್ಕೇನೆ ಆತ್ಮವಂಚನೆ ಅಂತ ಕರೀತಾರೆ, ಆತ್ಮವಂಚನೆ ಮಾತಾಡ್ತಾರೆ. ಈಗ ಸ್ವಲ್ಪ ನಾನು ನಿತ್ಯ ಜೀವನ ನೋಡಿಕೊಂಡ್ರು ಸಾಕು, ದೇವರಿಲ್ಲದೆ ಹೋಗಿದ್ರೆ ಒಂದು ಕಾರಣ ಆಗಲೇ ಸಾಧ್ಯ ಇರಲಿಲ್ಲ. ದೇನವಿನ ತೃಣಮಬ್ಬಿ ಚಲತಿ, ತೃಣಮಬ್ಬಿ ನಚಲತಿ ಅಂತ ಮಾತಿದೆಯಲ್ಲ, ಅದು ವೇದದ ಮಾತು ಎಷ್ಟು ಸತ್ಯನೋ ಅನುಭವದ ಒಪ್ಪತಕ್ಕಂಥ ಮಾತು ಕೂಡ ಹೌದು. ನಾವು ಒಂದು ಡಾಕ್ಟರ್ ಇರ್ಬೋದು ಎಕ್ಸ್ಪ್ಲೇನ್ ಮಾಡೋದು ಕೇಳಿಬಿಟ್ರೆ ಪ್ರಾಬ್ಲಮ್ಸ್ ತೋಡಿಬಿಟ್ಟಾಗ ಒಂದು ಕ್ಷಣ ಬದುಕಿದ್ದೇವೆ ಅಂದರೆ ಎಷ್ಟು ಪರಮಾನುಗ್ರಹ ದೇವರದ ಲೆಕ್ಕ ಹಾಕಿ. ಮನುಷ್ಯ ಸಾಯಲಿಕ್ಕೆ ಸಾವಿರ ಕಾರಣ ಇದೆ, ಸಾಯಲಿಕ್ಕೆ ಸಾವಿರ ಅಷ್ಟು ಬಂದಿಲ್ಲ ಅಂದರೆ ದೇವರ ದಯ ತಾನೆ. ಅದು ಒಂದು ಸಾಯ್ಬೇಕಾದ್ರೆ ಭಯನಾಗಬೇಕು ಅಂತ ಏನು ಬೇಕಾದ್ರೆ ಮನುಷ್ಯ ಸಾಯ್ಬೋದು. ಪರಮಾತ್ಮ ಬದುಕಿದ್ದಾನೆ ಅಂದರೆ ದೇವರ ಪರಮ ಕಾರುಣ್ಯ ಅದು. ಅದನ್ನೆಲ್ಲ ಯೋಚನೆ ಮಾಡಬೇಕು ನಾವು. ಅವರಿಗೆ ಅರ್ಥ ಆಯಿತು, ಪರಮಾಶ್ಚರ್ಯವಾಯಿತು, ಇದೇನಿದು ಬಹಳ ಆಶ್ಚರ್ಯ ಅಂದ್ಕೊಂಡವರೇ ಸೀದ ಮತ್ತೆ ಹೊರಟ್ರು ಮನೆ. ಸುಮ್ಮನೆ ಹಠಕ್ಕೆ ಬ್ರಾಹ್ಮಣ ಪತ್ತೆ ಇಲ್ಲ, ಪಾದ ಅಲ್ಲಿವರಿಗೆ ಕೂತಿದ್ದ ಬ್ರಾಹ್ಮಣ, ಈ ಬ್ರಾಹ್ಮಣ ಇಲ್ಲ. ಈಗ ಎರಡು ವಿಷಯ ಶುರುವಾಯ್ತು. ಈಗ ಇಬ್ಬ ಬ್ರಾಹ್ಮಣ ಎಲ್ಲ ಹೋದ, ಬ್ರಾಹ್ಮಣ ಹುಡ್ಕೊಂಡು ಮನೆಗೆ ಹೋದ್ರು. ನೀವು ನಿಜವಾಗ್ಲೂ ಹೇಳಿ ಭೂಗುತಿ ಇಲ್ಲಿದೆ, ಯಾರಿಗೆ ಕೊಟ್ಟಿದ್ರು ಆಗ ಶುರು ಮಾಡಿದ್ರು. ಆ ಎಲ್ಲ ಸತ್ಯ ಸಂಗತಿ ಹೇಳಿಬಿಟ್ರು. ಹೀಗಾಯ್ತು ಕೊಟ್ಟೆ ಅಂತ ಹೇಳಿದ ತಕ್ಷಣ ಎಲ್ಲ ಯೋಚನೆ ಮಾಡಿದ್ರು ಅವರು, ನಡೆದಿದ್ದೇನಿದು, ನಾನು ಜಿಪುಣ ಏನೂ ಕೊಡದೇ ಇದ್ದವನು, ಆತ ಉಪನಯನ ಕೇಳಿದ, ಹಠ ಹಿಡಿದು ಕೇಳಿದ, ಎಷ್ಟೋ ಸರದ ಕೇಳಿದ, ಮೊದಲೆಲ್ಲ ಪೋಸ್ಟ್ಪೋನ್ ಮಾಡಿದ್ರು, ನಾಳೆ ಬಾ ನಾಡಿದ್ ಬಾ ಅಂತ ಕಳಿಸಿದ್ರು, ಬರೀ ಕಲಿಗಳು ಕಾಸು ಕೊಟ್ಟಿದ್ರು. ಮನೆಗೆ ಆ ಬ್ರಾಹ್ಮಣ ಇಲ್ಲಿ ಬಂದು ಹೋಗಿದ್ದಾನೆ, ಇಸ್ಕೊಂಡಿದ್ದಾನೆ, ಇಂಥ ಪವಾಡ ನಡೆದಿದೆ ಅಂತ ಅರ್ಥಾದಾಗ ಅವರಿಗೆ ದೇವರ ಕಡೆ ಮನಸ್ಸಾಗ ಹೋಗಲಿಕ್ಕೆ ಶುರುವಾಯಿತು. ಈ ರೀತಿ ದೇವರ ಕಡೆ ಹೋಗುತ್ತಲ್ಲ ಅದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಹೇಳಿಕೆ ಮಾತಿನಿಂದ ಹೋದರೆ ಅದು ಗಟ್ಟಿಯಾಗಿರ, ಇನ್ನೊಬ್ರು ಬರುತ್ತೆ ವಿರುದ್ಧ ಮಾತಾಡದೆ ಹೋಗ್ಬಿಡುತ್ತ. ಅದು ಅನುಭವಕ್ಕೆ ಬಂದಾಗ ಯಾರು ತೆಗಿಲಿಕ್ಕಾಗೋದಿಲ್ಲ, ಯೋಚನೆ ಮಾಡಿದರು. ಆ ಕ್ಷಣಕ್ಕೆ ಪರಮಾನಂದವಾಯಿತು, ಎಲ್ಲ ಭಗವಂತನ ದಯೆ, ನನ್ನ ಕಣ್ಣು ತೆರೆಸಲಿಕ್ಕೆ ಮಾಡಿದ್ದಾರೆ, ಇದು ನಶ್ವರ ಇದು ಅಂತ ಹೇಳಿ ನೆಪದೊಳಗೆ ಸರ್ವಸ್ವವನ್ನು ಬಿಟ್ಟು ಹೊರಡ್ತಾ ಇದ್ದ. ಭಗವಂತ ಕೇಳಿದ್ದು ಮೂಗುತಿ, ಇದು ಆಮೇಲೆ ಬಿಡ್ತಾರೆ, ಸರ್ವಸ್ವವನ್ನು ಕೊಟ್ಟು ಬಿಡ್ತಾನೆ ಕೃಷ್ಣಾರ್ಪಣ ಅಂತ ಹೇಳಿ ಹೊರಟಿರುತ್ತೆ ಮನೆ ಬಿಟ್ಟು. ಹೋಗಬೇಕಾದ್ರೂ ಕೂಡ ಅವರು ದಾನ ಮಾಡ್ತಾನೆ ಕೂತಿದ್ರೆ ವರ್ಷಗಟ್ಟಲೆ ದಾನ ಮಾಡೋ ಸಂಪತ್ತಿ ಇತ್ತು ಅವರಲ್ಲಿ. ದಾನ ಮಾಡ್ತಾ ಕೂಡಲೇ ತುಳಸಿದಾಳೆ ಕೃಷ್ಣಾರ್ಪಣದಲ್ಲಿ ಹೊರಟೋಗಿಬಿಟ್ಟಿರತಕ್ಕ, ಅದು ಟೈಮ್ ವೇಸ್ಟ್ ಮಾಡೋದಕ್ಕಿರಲಿಲ್ಲ ಅವರಿಗೆ, ಅದು ಟೈಮ್ ವೇಸ್ಟ್ ಮಾಡಿ. ಇದು ಗೊತ್ತಾಗಿದೆ, ಸರಿಯಾದ ದಾರಿ ಗೊತ್ತಾಗಿದೆ. ಅದು ಗೊತ್ತಾಗಿದ್ದಿಷ್ಟೇ, ಯಾವ ದೇವರ ಅನುಭವ ಒಂದು ವಿಶೇಷ ಅನುಗ್ರಹದಿಂದ ಇದೆಲ್ಲ ನಡೀತಲ್ಲ, ಆ ದೇವರನ್ನ ಕಾಣಬೇಕು, ಇದು ಮುಖ್ಯ. ನಮ್ಮ ಜೀವನದಲ್ಲಿ ಯಾವುದೋ ವಿಷಯ ನೋಡ್ತಾರೆ, ನೋಡಬೇಕು ಅಂತ ಇಷ್ಟಪಡ್ತಾರೆ. ಸಾವಿರಾರು ವಸ್ತುಗಳು ಕೇಳಿದ ತಕ್ಷಣ ಬರ್ತಾರೆ, ಕೇಳಿದ ಯಾವಾಗ ಕೇಳಿದ್ರು ಕೂಡ ನೋಡಬೇಕು ಅನ್ನೋ ಕುತೂಹಲ ಹುಟ್ಟಿಸುತ್ತೆ, ಅದು ಬಿಡೋದಿಲ್ಲ. ಕೇಳಬೇಕು ಅನ್ನೋ ಒಂದು ಸರಿಯಾಗಿ ಕೇಳಿದಾಗ ನೋಡಬೇಕು ಅನಿಸುತ್ತೆ, ಎಲ್ಲದ್ರ ಬಗ್ಗೆ ನಮ್ಗೆ ಅನಿಸುತ್ತೆ. ಸಿನಿಮಾಕ್ಕಂತೂ ಚೆನ್ನಾಗಿದೆ ಅಂತ ನೆಕ್ಸ್ಟ್ ಕ್ಯೂ ನಿಂತೇ ಬಿಟ್ಟಿರ್ತಾರೆ, ಹಾಗೆ ಹೋಗ್ಬಿಟ್ಟು. ಚೆನ್ನಾಗಿದೆ ಅಂದ್ರೆ ಕ್ಯೂ ನಿಲ್ತಾನೆ ಮನುಷ್ಯ, ಚೆನ್ನಾಗಿಲ್ಲ ಅಂದ್ರೆ ಕ್ಯೂ ನಿಲ್ತಾನೆ. ಯಾಕೆ ಗೊತ್ತಾ, ಯಾಕೆ ಚೆನ್ನಾಗಿಲ್ಲ ನೋಡ್ಬೇಕು ಅಂತ, ಅದು ಬೇರೆ. ಮತ್ತೆ ಚೆನ್ನಾಗಿದ್ರು ಹೋಗ್ತಾನೆ, ಚೆನ್ನಾಗಿಲ್ಲದ್ರು ಹೋಗ್ತಾನೆ. ದೇವ್ರ ಬಗ್ಗೆ ಎರಡೂ ಇಲ್ಲ, ಅದು ಪಜಿತಿ ಆಗೋ. ಅದು ಸಾತ್ವಿಕರಿಗೆ ಆ ಭಾವನೆ ಬಂತು, ದೇವ್ರನ್ನ ಕಾಣಬೇಕು. ಇದು ಶಾಸ್ತ್ರಾಧ್ಯಯನದ ಮೂಲ ಅಂತ ಕರೀತ. ಪಂಡಿತನಾಗಬೇಕು ಅಂತ ಶಾಸ್ತ್ರ ಓದಿದ್ರೆ ಅವ್ರು ಎಂದೂ ದೇವ್ರನ್ನ ಕಾಣೋದಿಲ್ಲ. ದೇವ್ರನ್ನ ಕಾಣಬೇಕು ಅಂತ ಶಾಸ್ತ್ರ ಓದಿದ್ರೆ ಪಂಡಿತನಾಗೇ ಆಗ್ತಾನೆ, ದೇವ್ರ ಕಂಡೇ ಕಾಣ್ತಾನೆ. ಇವರ ಪ್ರಯೋಜಕೋಸ್ಕರ ಓದಿದರೆ ಬೇರೆ, ದಾನಕ್ಕೋಸ್ಕರ ಓದಿದ್ರೆ ಪ್ರಯೋಜನ ಬರುತ್ತೆ, ಮುಂದೆ ಅವರಿಗೆ ವಿಶೇಷವಾದ ತತ್ವ ಸಿದ್ಧಿನೂ ಆಗುತ್ತೆ. ಅವ್ರು ಆಯೋಚನೆ ಮಾಡಿದ್ರು, ದೇವ್ರನ್ನ ಕಾಣಬೇಕು. ಅವ್ರ ಕಥೆ ಬಹಳ ದೊಡ್ಡ ಕಥೆ. ದೇವ್ರನ್ನ ಕಾಣಬೇಕಾದ್ರೆ ಯಾರ ಹತ್ರ ಹೋಗ್ಬೇಕು, ಕಂಡವ್ರ ಹತ್ರ ಹೋಗ್ಬೇಕು, ಇದು ಮುಖ್ಯ. ನಾವು ಬದ್ರಿ ಹೋಗ್ಬೇಕಾದ್ರೆ ಏನ್ ಮಾಡ್ತೇವೆ, ಹೋಗಿ ಬಂದವ್ರು ಯಾರಿದ್ದಾರೆ ಮಾಡಿ ನೋಡ್ತೇವೆ, ಯಾರು ಹೋಗಿ ಬಂದಿದ್ದಾರೆ ಅವ್ರ ಬಗ್ಗೆ ವಿಚಾರಿಸ್ತೇವೆ, ಹೇಗೆ ಹೋಗಿ ಎಲ್ಲ ಕೇಳ್ಕೋತೇವೆ ರೂಟ್ನ. ಅವ್ರು ನೋಡಿದವ್ರು ಸಿಗದೆ ಹೋದಾಗ ಕೇಳಿದವ್ರು ಹಿಡ್ಕೋತೇವೆ ಮನೆ ಪಂಚ. ನಿಮ್ ಕಡೆ ಯಾರು ಹೋಗಿದ್ರಂತಲ್ಲ, ಸ್ವಲ್ಪ ವಿಷಯ ಹೇಳ್ತೀರ ಅಂತ ಕೇಳುತ್ತ. ಬಟ್ ನೋಡಿದವರೇ ಸಿಗೋದು ನಂಬರ್ ಒನ್ ಅದು. ಆಗ ಆಯ್ತು, ದೇವರನ್ನು ನೋಡಿದವ್ರದ್ದು ಪ್ರಸಿದ್ಧಿ ಪಡೆದಿದ್ದವರು ವ್ಯಾಸರಾಜರಾಗಿದ್ದರು, ಬಹಳ ಮುಖ್ಯ ಇದು. ವ್ಯಾಸರಾಜ ಸ್ಥಾನಕ್ಕೂ ಮಹತ್ವ ಬರುತ್ತೆ. ಪುರಂದರದಾಸರಂತವರು ವ್ಯಾಸರಾಜ ಗುರುತಿಸಬೇಕಾದ್ರೆ ಯಾವ ಮಟ್ಟದ ಪ್ರಸಿದ್ಧಿ ವ್ಯಾಸರಾಯರಿಗೆ ಬಂದಿದ್ದಾಗಲೇನೆ, ಇದೆಲ್ಲ ನಡೆಯುವತ್ತಿ ವ್ಯಾಸರಾಯರು ತುಂಬ ಸಾಧನೆ ಮಾಡಿ ಆಗಿದ್ದಾಗಲೇನೆ, ವ್ಯಾಸತ್ರಯ ಬರೆದಿದ್ದಾಗಲೇ ಅವರು ಕೃಷ್ಣದೇವರಾಜನ ಬಂದ ಕುಯೋಗವನ್ನು ಪರಿಹಾರ ಮಾಡಿದ್ರಷ್ಟೊತ್ತಿಗೆ ವಿಶ್ವವಿಖ್ಯಾತ ಗುರುಗಳಾಗಿದ್ದರು. ವಿಶ್ವಪಾವನ ಮಠ ಅಂತ ಸ್ಥಾಪನೆ ಮಾಡಿಬಿಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು. ಬಹುಶಃ ನಮ್ಮ ಇಡೀ ದಕ್ಷಿಣ ಭಾರತದ ಪರಂಪರೆಯೊಳಗೆ ಈ ಕಲಿಯುಗದೊಳಗೆ ವಿಶ್ವವಿದ್ಯಾಲಯದ ಕಾನ್ಸೆಪ್ಟ್ ಅನ್ನು ಮೊದಲು ಕೊಟ್ಟವರು ವ್ಯಾಸರಾಜರೇ. ಎಲ್ಲ ವಿದ್ಯೆಗಳನ್ನು ಪಾಠ ಇಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಮೊನ್ನೆ ನೋಡಿರಬೇಕು, ಪೇಪರಲ್ಲಿ ಬಂದಿದೆ, ಅವಯೋಗ ಪಾವನ ಮಠ, ವಿಶ್ವಪಾವನ ಮಠ ಅಂತ ಅದು ಪಠಕ್ಕೆ ಹೆಸರು. ಅದು ಸ್ವತಃ ಒಬ್ಬ ಕಾರ್ಯ ಬರೀತಾನೆ, ವ್ಯಾಸರಾಜರು ಅದು ಚಿನ್ನದ ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾಜ ಕರ್ಕೊಂಡು ಹೋಗ್ತಿದ್ದಂಥವ್ರು. ಚಿನ್ನದ ಪಲ್ಲಕ್ಕಿಯಲ್ಲಿ ಲೆಕ್ಕ ಹಾಕಿ ಎಷ್ಟು ವೈಭವ ಇರಬೇಕು. ಒಬ್ಬ ರಾಜ ಮತ್ತೆ ಯಾರೋ ಬರ್ತಾರೆ ದೊಡ್ಡದಲ್ಲ, ಚಿನ್ನದ ಪಲ್ಲಕ್ಕಿಯಲ್ಲಿ ಚಕ್ರವರ್ತಿ ತನ್ನ ಪಕ್ಕದಲ್ಲಿ ನಡ್ಕೊಂಡು ಅವ್ರನ್ನ ಸನ್ಮಾನ ಮಾಡಬೇಕಾದ್ರೆ ವ್ಯಾಸರಾಜ ವರ್ಚಸ್ಸು ಹೇಗಿರಬೇಕಿ, ಅದೆಲ್ಲ ಬಾಹ್ಯ ವರ್ಚಸ್ಸು. ಅದು ಪುರಂದರದಾಸರಿ ಅವರ ಅಂತರಂಗದ ಹಿರಿಮೆ ಗೊತ್ತಿತ್ತು. ಶ್ರೀ ಇದಾಲಿ ಊರು ಹೊಂದಿರುತ್ತೆ ನಮ್ಮ ಪುರಂದರಗಡ ಅಂತ ಅವ್ರ ಊರು. ಅದ್ರ ಬಗ್ಗೆ ತುಂಬಾ ಜಿಜ್ಞಾಸೆಗಳು, ಎಲ್ಲಿದೆ ಪುರಂದರಗಡ. ನಮ್ಮಲ್ಲಿ ಇತಿಹಾಸ ಪೂರ್ತಿ ಮುಚ್ಚೋಗಬೇಕಂತ ನಮ್ಮಲ್ಲಿ ಜಾಸ್ತಿ ಇರೋದು. ಮನೆಯಲ್ಲಿ ನಾವು ಏನೋ ತಪ್ಪಲೆ ಗಿಪ್ಪಲೆ ಕಳ್ಕೊಳ್ಳೋದೇನು, ಬಂಗಾರದೇ ಕಳ್ಕೊಳ್ಳೋದು ಮನುಷ್ಯ. ಬೇರೆ ಕಡೆ ಕಳ್ಕೊಂಡ ಅಂತ ಕರೆಯೋದಿಲ್ಲ, ಬಂಗಾರ ಕಳ್ಕೊಂಡ್ರೆ ಕಳ್ಕೊಂಡಾಗ ಲೆಕ್ಕ. ನಾವು ಕಳ್ಕೊಂಡ್ರೆ ಅಂಥ ಗ್ರಂಥಗಳನ್ನೇ ಕಳ್ಕೊಳ್ಳುತ್ತೇವೆ ಅಂತ ಮಾಹಿತಿ ಕಳ್ಕೊಂಡ್ಬಿಡ್ತೇವೆ. ಪುರಂದರಗಡ ಅಂದ್ರೆ ಯಾವುದು, ಮಹಾರಾಷ್ಟ್ರದ ಪುರಂದರಗಡ ಇದೆ, ಆ ಪುರಂದರಗಡನೋ ಶಿವಮೊಗ್ಗದ ಪುರಂದರಪುರ ಅಂತ ಒಂದಿತ್ತಂತೆ ಹಿಂದೆ, ಅದು ಪುರಂದರಗಡನೋ ಅಂತ ಕೆಲವು ಗಣೇಶ ಜಿಜ್ಞಾಸೆಗಳು. ಆ ಜಿಜ್ಞಾಸೆ ಮಾಡೋದು ತಪ್ಪಲ್ಲ, ಆದ್ರೆ ಜಿಜ್ಞಾಸೆಗೆ ಉತ್ತರ ಹುಡುಕ ವ್ಯವಸ್ಥೆ ಮಾಡೋದ್ರ ಬದಲು ಅದು ಊಹಾಪೋಹಗಳ ಹಿನ್ನೆಲೆಯಲ್ಲಿ ವಿರಸ ಕಟ್ಟಿಕೊಂಡ್ರೆ ತಪ್ಪಾಗುತ್ತಷ್ಟೇ. ಕೊನೆಗಲ್ಲಿ ಹೊರಟರು ಉಡುಪಿ ಅವರು ಹತ್ತಿಗೆ ಬಂದಾಗ ವಿಜಯನಗರಕ್ಕೆ ಬಂದರು, ವ್ಯಾಸರಾಜರನ್ನ ಸಂದರ್ಶನ ಮಾಡಿದರು. ಆ ಕ್ಷಣಕ್ಕೆ ವ್ಯಾಸರಾಜರು ದೊಡ್ಡ ದಿವ್ಯ ಜ್ಞಾನಿಗಳವರು, ನೋಡಿದ್ದಿರಲಿಕ್ಕೆ ಯೋಗ್ಯತೆ ಗುರಿಸ್ತಕ್ಕಂಥ ಮಹಾನುಭಾವ, ಅಂಥವ್ರೆ ಗುರುಗಳು ಅಂತ ಕರೆಯೋರು. ಇವತ್ತು ಅಡ್ಮಿಷನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವೆಲ್ಲ, ಮಾಸ್ ಕಾರ್ಡಲ್ಲಿ ನೋಡ್ತಾ ಮಾಸ್ ಕಾರ್ಡ್ ನೋಡ್ಬಿಟ್ಟು ಅಡ್ಮಿಷನ್ ಮಾಡ್ಕೊತಾರೆ. ಸುಮ್ಮನೆ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ಪಿ ಯು ಸಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇವ್ರ ಪ್ರಿಸ್ಕ್ರಿಪ್ಷನ್ ಇದೆ, ಎಲಿಜಿಬಿಲಿಟಿ ಬೇಕು, ಡಿಗ್ರಿಗೆ ಎಲಿಜಿಬಿಲಿಟಿ ಬೇಕು, ಪಿಜಿಗೆ ಎಲಿಜಿಬಿಲಿಟಿ ಬೇಕು. ಇವರು ನವಕೋಟಿ ನಾರಾಯಣ ಬಂದಿದ್ದಾರೆ, ಇವರು ವ್ಯಾಸರಾಜರ ಡೈರೆಕ್ಟ್ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಶಿಷ್ಯ ಅಂತೇಳಿ, ಎಷ್ಟು ಜ್ಞಾನ ವ್ಯಾಸರಾಜ ಇರಬೇಕು ಲೆಕ್ಕ ಹಾಕಿ, ಅದಕ್ಕೆ ಶಿಷ್ಯರ ಯೋಗ್ಯತಾ ವಿಜ್ಞಾನನೇ ಗುರು ಅಂತ ಕರೆಯೋದು. ಶಿಷ್ಯರ ಯೋಗ್ಯತೆಯನ್ನು ತಿಳ್ಕೊಳ್ತಕ್ಕಂಥ ಗುರುಗಳಾಗಬೇಕು ವ್ಯಾಸರಾಯರ ಹಾಕಿದ್ರು. ದಾಸರಾಜರ ಶಿಷ್ಯರಾದರು. ಅವತ್ತಿಂದ ಪಾಠ ಪ್ರವಚನ ಪ್ರಾರಂಭವಾಯಿತು. ದಾರಿಯಲ್ಲಿ ಪ್ರಸಂಗ ನಡೀತು ಅಂತ ಹೇಳಿದ್ದಾರೆ. ಸರ್ವಸ್ವ ದಾನ ಮಾಡಿದರು. ಹೆಂಡತಿ ಮಕ್ಕಳ ಸಮೇತ ಹೋದರು. ಅನೇಕರಿಗೆ ಗೊತ್ತಿಲ್ಲ, ಆಶ್ಚರ್ಯಕ್ಕೆ ಅವರಿಗೆ 5 ಜನ ಮಕ್ಕಳಿದ್ರು. ಪುನಂದರಾದ್ರೆ ಅವತ್ತಿಗೆ ನವಕೋಟಿ ನಾರಾಯಣ ಹೆಸರು ಬರೋವತ್ತಿಗೆ 5 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳು. ಹೆಣ್ಮಗಳಿಗೆ ಮದುವೆನೂ ಮಾಡಿದ್ರು ಅಂತ ಪ್ರತೀತಿ ಉಂಟು. ಹೆಣ್ಮಗಳಿಗೆ ಮದುವೆನೂ ಆಗೋ ಬಿಟ್ಟಿತ್ತಾಗಲೇ. 4 ಜನ ಮಕ್ಕಳು, 4 ಜನ ಮಕ್ಕಳಿದ್ದಿನ ವಿಜಯದಾಸರೇ ಬರೀತಾರೆ. ಅವರು ತಮ್ಮ ಪುರಂದರದಾಸರ ಸ್ತೋತ್ರದೊಳಗೆ ಇದ್ದಿದ್ದನ್ನ ಅವರು ವರ್ಣನೆ ಮಾಡಿದ್ದಾರೆ. 4 ಮಕ್ಕಳಿದ್ದು ಅವರೆಷ್ಟರ ಸಮೇತ ಹೊರಟಿದ್ದಾರೆ. ಇದು ಇನ್ನೊಂದನ್ನು ಕಲಿಬೇಕಾದ ಪಾಠ ಇದೆ. ಮಕ್ಕಳಿಗೆ ಆಚೆ ಒಪ್ಸೋಗೋದು ಕಷ್ಟ ಬೆಳೆ ಇವತ್ತು. ಮಕ್ಕಳಿಗೆ ಆಚೆ ಅಲ್ಲ, ಮಕ್ಕಳನ್ನು ಕರ್ಕೊಂಡು ಹೊರಟ್ಬಿಟ್ರು. ಇದು ದೊಡ್ಡ ತ್ಯಾಗ ಇದೆ. ಅಂದ್ರೆ ಇದು ರಾಯರ್ ಮಾಡಿರೋ ಸಂಕಲ್ಪ ಇದೆ. ನಾನು ಮಾಡ್ತೇನೆ ಅಷ್ಟೇ ಅಲ್ಲ, ಕಾರೈಶೇಜ ಅನುಷ್ಠಾನಕ್ಕೆ ತಂದಿದ್ದು ಪುರಂದರದಾಸರು. ತಾವು ಯಾವುದನ್ನು ನಂಬಿದರೋ ಆ ಸಿದ್ಧಾಂತಕ್ಕೋಸ್ಕರ ಸಂಸಾರ ಸಮೇತ ಹೊರಟರು. ಹೆಂಡತಿ ಮಕ್ಕಳ ಸಮೇತ ಹೊರಟರು. ದಾರಿಯೊಳಗೆ ನಾಗರಿಕರು ನಡ್ಕೊಂಡೇ ತಾನೆ ಹೋಗಬೇಕಾಗಿತ್ತು. ಕಾರುಗಳು ಬೇಕಾದಷ್ಟಿದ್ದ ಕಾಲ ಅದು. ಪತ್ನಿ ಒಂದು ಕಡೆಗೆ ಆ ಹೆಂಡತಿ ಭಯವಾಗತ್ತೆ ಭಯವಾಗತ್ತೆ ಅಂತಿದ್ರು. ಯಾತಕ್ಕೆ ಭಯವಾಗತ್ತೆ ಅಂತ, ಯಾತಕ್ಕೆ ಭಯ ಆಗತ್ತೆ, ನಮ್ಮಲ್ಲಿ ಏನಿದೆ ಅಂತ ಭಯ ಆಗಬೇಕಾಗಿದೆ, ಎಲ್ಲ ಬಿಟ್ಬಿಟ್ಟಿರಲ್ಲ. ಅವ್ರು ಹೇಳ್ತಾರೆ ಭಯ ಆಗೋದು ಯಾವಾಗಲೂ ಧನ ಇದ್ರೆ. ಕೂಲಿಯವನು ಈ ಚಳಿಗಾಲದೊಳಗೆ ಆ ಬೀದಿಯೊಳಗೆ ಮಲ್ಕೊಂಡು ಗರಿಕೆ ಹೊಡಿತಿರ್ತಾರೆ. ಬೀದಿಯೊಳಗೆ ಮಲ್ಕೊಂಡ್ಬಿಟ್ಟು ಚಳಿಗಾಲದಲ್ಲಿ ಗೊರಿಗೆ ಹೊಡಿತಿರ್ತಾರೆ. ಹೊದಿಕೆ ಕೊಡೋದಿಲ್ಲ ಅವನಿಗೆ. ಶ್ರೀಮಂತ ಕ್ಷೋಭಗಳು ಹಿಡ್ಕೊಂಡು ಟೆನ್ಷನ್ ಅವನಿಗೆ. ಯಾವ ರೇಡ್ ಮಾಡ್ತಾರೆ, ಯಾವ ಆ ಥರ ಯೋಚನೆ ಮಾಡ್ತಾ ಮಲಗಿರ್ತಾನೆ. ಅದು ಸಂಪತ್ತಿದೆ, ಶಾಂತಿ ಇಲ್ಲ. ಇಲ್ಲಿ ಸಂಪತ್ತಿಲ್ಲ, ಶಾಂತಿ ಇದೆ. ಲೌಕಿಕ ಸಂಪತ್ತು ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಪ್ರೊಟೆಕ್ಷನ್ ದೊಡ್ಡ ಪ್ರಾಬ್ಲಮ್, ಅದು ಹೇಗೆ ಇಟ್ಕೋಬೇಕು ಅಂತ ಮನುಷ್ಯರಿಗೆ ಭಾರಿ ಬಂದರ ಉಂಟು. ನಾವೇನಿದೆ ಏನಿಲ್ಲ ಅಂತ ಒಂದು ಹೊರಟ್ರಂತೆ. ಅವ್ರು ಕೇಳಲಿಲ್ಲ, ಮತ್ತೆ ಭಯ ಆಗತ್ತೆ ಭಯ ಆಗತ್ತೆ ಅಂದ್ರೆ. 3 ವರ್ಷ ತಂದ ಮೇಲೆ ಸ್ವಲ್ಪ ಅದೇ ಗಂಟು ಕೊಡು ಅಂತ ಕಟ್ಟಿಸ್ಕೊಂಡ್ರು. ಹೆಂಡತಿ ಇದ್ದ ಗಂಟು ಇಸ್ಕೊಂಡು ಬಿಚ್ಚೆ ನೋಡ್ತಾರೆ, ಅದರ ಬಂಗಾರ ಲೋಟ ಇತ್ತಂತು. ಇದು ಯಾತ ಕೇಳ್ತಾರೆ, ಎಲ್ಲ ಕೊಟ್ಟಾಯ್ತು, ನೀವು ಕುಡಿಯೋಕೆ ಒಂದಿರಲಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ. ನೋಡಿದೆ ಅವ್ ಇದಕ್ಕೆ ಭಯ ಆಗ್ತಿರೋದು ಅಂತ ಹೇಳಿದ್ರೆ ಎಷ್ಟು ಬಿಟ್ರಂತ ಅಲ್ಲಿ ಯಾರೋ ಆಚಾರ್ಯಕ್ಕೆ ಕೊಡ್ತಿರೋದು ಇಟ್ಕೊಂಡು ಕೊಡ್ಲಿಲ್ಲ ಮತ್ತೆ ಅವರು ಅಟ್ಟ ಗೇರೇನಾಗ್ಬಿಡುತ್ತೆ, ಯಾರಿಗೆ ಗೊತ್ತು ಕಾಡಲ್ಲಿ ಎಷ್ಟು ಬಿಟ್ರದ್ದು. ಸ್ವಂತ ಮತ್ತೆ ಹೊರಟ್ರು, ಈ ಭಯ ಆಗತ್ತೆ ಅಂತ ಕೇಳಿದ್ರೆ ಇಲ್ಲ ಅಂದ್ರೆ. ಅದೇ ಉತ್ತರ, ಯಾವಾಗಲೂ ಕೂಡ ಧನದಿಂದ ಭಯ, ತ್ಯಾಗದಿಂದ ಸುಖ, ಇವತ್ತು ಜ್ಞಾನದಿಂದ ಅಭಯ, ಧನದಿಂದ ಭಯ, ಅದೇ ಉತ್ತರ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತಿನ ಹೇಳ್ತ ಭಗವಂತ, ಮೊದಲ ಗುಣ ಯಾವುದು ದೈವಿ ಸಂಪತ್ತಿರೋದು ಅಂದ್ರೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಅಭಯಂ ನಿರ್ಭೀತವಾದ ಜೀವನ ಜ್ಞಾನದ ಮೊದಲನೇ ಲಕ್ಷಣ ಜ್ಞಾನಿಗಳು. ಯಾತಕ್ಕೆ ಗೊತ್ತಾ, ಅವರಿಗಿಂತ ಕಂಡ್ಕೊಳ್ಳೋ ವಸ್ತು ಯಾವುದೋ ಇರಲಿಲ್ಲ, ಜ್ಞಾನ ಇದೆ. ಜ್ಞಾನ ಯಾರು ಕದಿರ ಚಾನ್ಸಸ್ಸೇ ಇಲ್ಲ. ನ ಚೋರ ಹಾರ್ಯಂ, ನ ಚ ರಾಜ್ಯ ಹಾರ್ಯಂ, ನ ಚ ಭಾತೃಭೋಜ್ಯಂ, ನ ಚ ಭಾರಕಾರಿ, ವ್ಯಯೇ ಕೃತೇ ವರ್ಧತ ಏವ ನಿತ್ಯಂ, ವಿದ್ಯಾಧನಂ ಸರ್ವಧನ ಪ್ರಧಾನ. ಕದಿಯಲಾರದ ಸಂಪತ್ತು ಅಂದ್ರೆ ಜ್ಞಾನ, ಕದಿಯಬಹುದಾದ ಸಂಪತ್ತು ಅಂದ್ರೆ ಧನ. ನಾವು ಹೋಗೋ ಧನಕ್ಕೋಸ್ಕರ ಮನುಷ್ಯ ಇಷ್ಟಪಡ್ತಾನೆ, ಉಳಿಯೋ ಜ್ಞಾನಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ನಮಗೆ ಇವತ್ತು ಗೊತ್ತಿದೆ, ಒಳ್ಳೆ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ದುಡ್ಡು ಬರುತ್ತೆ ಅವನಿಗೆ, ದುಡ್ಡು ಯಾಕೆ ಕೊಡ್ತಾರೆ, ಜ್ಞಾನ ನೋಡಿ ಕೊಡ್ತಾರೆ, ಅರ್ಥ ಮಾಡ್ಕೋಬೇಕು. ಈ ಜ್ಞಾನಕ್ಕೇನೆ, ಲೌಕಿಕ ಜ್ಞಾನಕ್ಕೆ ಲಕ್ಷಗಟ್ಟೆ ಸಂಪಾದನೆ ಮಾಡೋ ಶಕ್ತಿ ಇದ್ರೆ ಅಧ್ಯಾತ್ಮ ಜ್ಞಾನಕ್ಕೆ ಶಕ್ತಿ ಇರಬೇಕು. ಲೆಕ್ಕ ಅಧ್ಯಾತ್ಮ ವಿದ್ಯಾ ವಿದ್ಯಾ ಆರಾಮ ಅಂತ ಅದಕ್ಕೆ ಕೊಂಡಾಡೋದು. ನಮಗೆ ಎದು ಬೇಕು ಅಂತೇಳಿ ಬಿಸಾಯ್ ಮುಂದೆ ಹೊರಟ್ಬಿಟ್ರಂತೆ. ಭಯ ತಪ್ಪಿ ಹೋಯ್ತು. ದಾಸರಾಜರ ಹತ್ರ ಹೋದ್ರು. ಹಿಂದಿನ ಕಾಲಕ್ಕೆ ಮಠಗಳು ಹಾಗಿದ್ದು, ಸಂಸಾರ ಸಮೇತ ಬಂದರೂ ಅವ್ರು ಇಟ್ಕೊಂಡು ಸಾಕಿ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತ. ಅಂತ ಪೂರ್ವವಾದಂಥ ವಾತಾವರಣ ಇತ್ತು. ಬೃಂದಾಸರ ಶಿಷ್ಯರನ್ನಾಗಿ ಅವರು ಸ್ವೀಕಾರ ಮಾಡಿದರು. ಅವತ್ತಿನಿಂದ ಪಾಠ ಪ್ರಾರಂಭವಾಯಿತು. ಓದ್ತಾರೆ, ಇದು ಮುಖ್ಯ. ಬೃಂದರದಾಸರು ಓದ್ತಾರೆ, ಓದ್ದ ಜ್ಞಾನಿಗಳಾದ ಅವರಲ್ಲ ಅವರು. ಆದರೆ ಓದಿಬಿಟ್ರು ಅಂತೇಳಿ ಅಲ್ಲ, ಅವ್ರು ಓದಿದ್ರೆ ಅಂತ ಎಷ್ಟು ಜನ ಓದ್ಲಿಕ್ಕೆ ಸಾಧ್ಯ ಅದು. ಓದೋ ರೀತಿಯಲ್ಲಿ ವ್ಯತ್ಯಾಸ ಇತ್ತು. ನಾವು ಯಾವುದೋ ಸೀಳು ಹೇಳಿರುತ್ತೆ, ಲಾಯರ್ ನೋಡೋ ರೀತಿಯೇ ಬೇರೆ, ನಾವು ನೋಡೋ ರೀತಿಯೇ ಬೇರೆ. ನಾವು ಟೈಪ್ ಮಾಡಿದ್ಮೇಲೆ ಅದೆಲ್ಲ ನೋಡ್ತೀವಿ ಅಷ್ಟೇ. ಅದು ಆ ಡಾಕ್ಯುಮೆಂಟ್ ಎಷ್ಟು ವ್ಯಾಲಿಡ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗೋದಿಲ್ಲ. ಸಂಬಂಧಪಟ್ಟವ್ರು ನೋಡೋದಕ್ಕೂ ಬೇರೆ ನೋಡೋದಕ್ಕೂ ವ್ಯತ್ಯಾಸ ಇದೆ. ದಿವ್ಯ ಜ್ಞಾನಿಗಳವರು, ಅವ್ರಿಗೆ ಮಧ್ವಶಾಸ್ತ್ರ ಕಂಡ ರೀತಿಯೇ ಬೇರೆ. ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಹೇಳ್ತಾ ಅವತ್ತಿನಿಂದ ಶುರುವಾಯಿತು. ಪುರಂದರದಾಸರಿಗೆ ವಿಠ ಅಂಕಿತ ಕೊಟ್ಟಿದ್ದೇ ವ್ಯಾಸರಾಜ. ಪುರಂದರ ವಿಠಲ ಅಂಕಿತವನ್ನು ಕೊಟ್ಟು ಅದು ಹರಿದಾಸರನ್ನಾಗಿ ಮಾಡ್ತಾರೆ. ಅವರು ವ್ಯಾಸರಾಜರು ತುಂಬ ನೆನೆಸ್ತಾರೆ. ಇವರು ಅವ್ರನ್ನ ಕೊಂಡಾಡ್ತಾರೆ, ಇವ್ರನ್ನ ಕೊಂಡಾಡ್ತಾರೆ. ಎಷ್ಟು ಕೊಂಡಾಡ್ತಾರೆ ಇವರನ್ನ, ಈ ಸುಮನಿಗಡಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ. ಇದು ಅವರ ಮೇಲೆ ಬರೆದ ಮೊದಲ ಕೃತಿ ಇತ್ತು, ಸುಳಾದಿ. ಅದು ಬಂದು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ವ್ಯಾಸರಾಜರ ಚರಿತ್ರೆಯನ್ನ ಸಂಕ್ಷೇಪವಾಗಿ ಕನ್ನಡದಲ್ಲಿ ಒಂದು ಕಡೆ ಕಾಣಬೇಕು ಅಂತಿದ್ರೆ ಪುರಂದರದಾಸರ ಸುಳಾದಿ ಬಹಳ ಶ್ರೇಷ್ಠವಾದಂಥ ಮಾಹಿತಿ ಕೊಡ್ತಕ್ಕಂಥ ಸುಳಾದಿ. ಗುಹ್ಯೋಗ ಪರಿಹಾರ ಮಾಡಿದ್ದಿನ್ನ, ವ್ಯಾಸತ್ರಯ ಬರೆದಿದ್ದಿನ್ನ, ವ್ಯಾಸ ಸಮುದ್ರ ಕಟ್ಟಿಸಿದ್ದಿನ್ನ, ಎಲ್ಲವ ವಾದಿಜಯ ಮಾಡಿದ್ದಿನ್ನ, ಎಲ್ಲವನ್ನು ವರ್ಣನೆ ಮಾಡತಕ್ಕಂತ ಪೂರ್ವ ಸುಳಾದಿ. ಕೊನೆ ಒಂದು ಮಾತು ಹೇಳ್ತಾರೆ, ಗುರು ಪುರಂದರ ವಿಠಲನ ಕಂಡೆ ಇವರಿಂದ. ಅದಕ್ಕಿಂತ ದೊಡ್ಡ ಸಾಹಸ ಇನ್ನೇನು ಬೇಕು? ಪುರಂದರ ವಿಠಲನ ಕಂಡೆ ಇವರಿಂದ. ಹಿಂದಿನ ದಿನವೇ ಶುಭ ದಿನವು, ಹಿಂದಿನ ವಾರ ಶುಭ ವಾರ, ಶ್ರೇಷ್ಠವಾದ ತದೇವ ಲಗ್ನಂ ಸುದಿನಂ ತದೇವ ಅಂತ ಹೇಳ್ತೇವಲ್ಲ, ಪುರಂದರ ವಿಠಲರಾಯರ ಸಂದರ್ಶನ ಬೆಳಗಾಯಿತು. ಸಂಕೇತ ಕೊಡೋದು ಅಂದ್ರೆ ಏನು? ಅದು ಕಾವ್ಯನಾಮ ಇದ್ದಾಗಷ್ಟೇ, ಅಂತ ವಿಶೇಷ ಮಹತ್ವ ಇರೋದಿಲ್ಲ. ಅದು ಸಂಕೇತ ಕೊಟ್ಟು ಅಂದ್ರೆ ಬಿಂಬರೂಪಿ ಪರಮಾತ್ಮನ ದರ್ಶನ ಮಾಡಿಸಿದ್ರು ಅಂತ ಅರ್ಥ. ಬಿಂಬರೂಪಿ ಪರಮಾತ್ಮನನ್ನ ಕೋಟಾ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕೊಡೋದು ಬೇರೆ ಇರುತ್ತೆ, ದುಡ್ಡಿ ಡಿಗ್ರಿ ಕೊಟ್ಬಿಡ್ತಾರೆ. ವ್ಯಾಲಿಡ್ ಟೆಸ್ಟೇ ಇದು ಕೊಟ್ಟಾಗ ಇಮೇಲ್ ಕೆಲಸ ಸಿಗುತ್ತೆ ಅವನಿಗೆ ಕೊಟ್ಟುಬಿಟ್ಟು. ವ್ಯಾಲಿಡ್ ಡಿಗ್ರಿ ಬಂದ್ರೆ, ಅವನಿಗೆ ಸರ್ಟಿಫಿಕೇಟ್ ಇದ್ರೆ ಕೆಲಸ ಸಿಗಬೇಕು. ಪುರಂದರ ವಿಠಲ ಅಂತ ಉಪದೇಶ ಮಾಡಿದಾಗ ದೇವರನ್ನ ಕಂಡ್ರಂತವ್. ಅವರೇ ಹೇಳ್ತಾರೆ, ವರಗುರು ಉಪದೇಶ ಜನವಾಯಿ ಜನಗೀಗ ಇನ್ನೇನು ಇನ್ನೇನು ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನು. ತಮ್ಮ ಜೀವನದಲ್ಲಿ ಧನ ಇದ್ದಾಗ ಏನು ಕಂಡಿರಲಿಲ್ಲ, ಜ್ಞಾನ ಬಂದಾಗ ಕಾಣ್ತಾರೆ. ಒಬ್ಬ ಶ್ರೀಮಂತ ಇರ್ತಾರೆ, ಎಷ್ಟೇ ದುಡ್ಡು ಬರಬಹುದು ಅವರಿಗೆ, ಮಗ ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ, ಆನಂದ ಬೇರೆಕೊಳ್ಳಕ್ಕೆ ಸಾಧ್ಯ ಇದೆ. ಇದು ವಿದ್ಯೆಯ ವೈಭವ. ಇದು ವಿದ್ಯೆಯ ವೈಭವದ ಮ್ಯಾಚ್ ಮಾಡಲಿಕ್ಕೆ ಯಾವುದೇ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಕಂಪೀಟ್ ಆಗೋದೇ ಇಲ್ಲ, ಟೋಟಲಿ ಹಿಂದುಳಿದು ಬಿಡುತ್ತ. ಇವತ್ತು ಅಂತ ಆನಂದವನ್ನು ಪಡ್ತಾರೆ. ಕೊನೆಗೆ ಹೇಳ್ತಾರೆ, ಚಿರುಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು. ಇಷ್ಟು ಕೊಂಡಾಡಿದ್ರು ಅವರು. ಇವರನ್ನ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹಾಡಿದ್ರು. ಈ ರೀತಿ ಗುರುಶಿಷ್ಯರು ಒಬ್ಬರೊಬ್ಬರು ಕೊಂಡಾಡೋದು ಬಹಳ ಅಪರು. ಇವತ್ತು ಜಗಳಾಡೋದೇ ಜಾಸ್ತಿ, ಹೊರತು ಕೊಂಡಾಡೋ ಪ್ರಸಕ್ತಿ ಇರೋದಿಲ್ಲ. ಅದು ಎಂಥ ರೀತಿ ಕೊಂಡಾಡ್ತಾರೆ. ಅವತ್ತಿನಿಂದ ಹೊಸ ಹರಿದಾಸ ದೀಕ್ಷೆಯನ್ನು ಕೊಟ್ಟ ಮೇಲೆ ಹರಿದಾಸ ಕೂಟದ ಅಧ್ಯಕ್ಷರು ಪುರಂದರದಾಸರು. ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಗೃಹಸ್ಥರ ಕೈಯಲ್ಲಿ ಹರಿದಾಸ ಸಾಹಿತ್ಯ ಬಂದಿದ್ದು ಪುರಂದರದಾಸರಿಂದ. ಅಷ್ಟೊತ್ತಿ 40 ವರ್ಷ ಆಗೋಗಿತ್ತು ಅವರಿಗಾಗಲೇ. 5 ಜನ ಮಕ್ಕಳು ಇರ್ಬೇಕಾದ್ರೆ ತೀರಾ ಸಾಮಾನ್ಯ ಲೆಕ್ಕದಲ್ಲಿ ಹಾಕಿದ್ರೆ ಆಗಿನ ಕಾಲದ ಬೇಗ ಮದುವೆ ಆಗ್ತಿದ್ದ ಕಾಲ. ಆ 40ಕ್ಕಿಂತ ಕಡಿಮೆ ಇರಲಿಲ್ಲ ವಯಸ್ಸವರಿಗೆ. ಆ ವಯಸ್ಸಿನಲ್ಲಿ ಅವರು ಹರಿದಾಸರಾದರು, ವಿಶೇಷ ಸಿದ್ಧಿಯನ್ನು ಪಡೆದರು, ಹೊಸ ಕ್ರಾಂತಿಯನ್ನು ಮಾಡಿದರು. ಹರಿದಾಸ ಸಾಹಿತ್ಯದ ಕ್ರಾಂತಿಯ ಮೂಲಭೂತ ತಳಹದಿ ಎಂದು ಅಂದ್ರೆ ಏನೋ, ಜ್ಞಾನದಿಂದ ಮೋಕ್ಷ ಬೇರೆ ದಾರಿ ಇಲ್ಲ, ಅದು ಸಿದ್ಧಾಂತ. ತವೈವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ದಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಜ್ಞಾನಕ್ಕೆ ಸಬ್ಸ್ಟ್ಯೂಟ್ ಅಂತಿಲ್ಲ, ಇವತ್ತು ಸಬ್ಸ್ಟ್ಯೂಟ್ ಇಲ್ಲ, ಬೇರೆ ಎಲ್ಲದಕ್ಕೂ ಸಬ್ಸ್ಟ್ಯೂಟ್ ಕೊಡ್ತಾರೆ. ಪೆನ್ ಇಲ್ಲ ಕೊಡ್ತಾರೆ, ಪೇಪರ್ ಇಲ್ಲ ಕೊಡ್ತಾರೆ, ವೆಹಿಕಲ್ ಎಲ್ಲ ಡ್ರಾಪ್ ಕೊಡ್ತಾರೆ. ಓದ್ಕೊಂಬಂದಿಲ್ಲ ಅಂದ್ರೆ ಪುಸ್ತಕ ಕೊಡ್ತಿರೋದೇ ಕತೆ ಮುಗಿತು. ಅದನ್ನು ನೋಬಡಿ ಕ್ಯಾನ್ ಹೆಲ್ಪ್, ಅವರು ಹೋಪ್ಲೆಸ್ ಅಂತ. ಜ್ಞಾನವನ್ನು ಸಬ್ಸ್ಟ್ಯೂಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅಂತ ಜ್ಞಾನದ ಮಹತ್ವವನ್ನ ಸಾರತಕ್ಕಂಥ ಕೆಲಸ ಮಾಡಬೇಕು. ಸಂಸ್ಕೃತ ಬಂದವರಿಗೆ ಸರ್ಮೂಲ ಗ್ರಂಥಗಳಿದೆ, ನ್ಯಾಯಸೌಧಾದಿ ಗ್ರಂಥಗಳಿದೆ. ಆದರೆ ಬರದೇ ಇದ್ದವರ ಗತಿ ಏನಾಗಬೇಕು? ಅವರು ಬದುಕಬೇಕಲ್ಲ. ಆಸ್ಪತ್ರೆ ಸೇರಿಸಿರ್ತಾರೆ ರೋಗಿ, ಎಚ್ಚರಣೆ ಇಲ್ಲ, ಅವನು ಬದುಕಬೇಕು, ಲೆಕ್ಕ ಹಾಕ್ಬೇಕು. ಆಸ್ಪತ್ರೆಯಲ್ಲಿ ಅವ್ರ ಔಷಧಿ ಕೊಡೋ ವ್ಯವಸ್ಥೆ ಅಷ್ಟೇ ಅಲ್ಲ, ಬಸ್ಲೆ ಬರೋ ಟ್ರಿಪ್ಸ್ ಆಗಿ ಬದುಕ್ತಾರೆ, ಬಿಡೋದಿಲ್ಲ ಅವನ. ಅವ್ರ ಆಹಾರ ಯಾರು ತಲುಪಬೇಕು, ಎಚ್ಚರ ಇಲ್ಲ, ಆದರೂ ಆಹಾರ ಮುಟ್ಬೇಕು ಅವನು. ಈ ಅರ್ಥ ಮಾಡಿಕೊಂಡ್ರೆ ಎಚ್ಚರ ತಪ್ಪಿದ ಜನಕ್ಕೂ ಜ್ಞಾನ ಕೊಡಬೇಕು, ಅದು ಮುಖ್ಯ. ಕೋಮಾದಲ್ಲಿದ್ದವರಿಗೂ ಹೇಗೆ ಆಹಾರ ಕೊಡಬೇಕು, ಸಂಸಾರದಲ್ಲಿ ಮೈಮರೆತ ಜನಗಳಿಗೂ ಕೂಡ ತತ್ವವನ್ನು ಮುಟ್ಟಿಸಬೇಕು. ಇದು ನಿಜವಾದ ಕ್ರಾಂತಿ. ನಮ್ಮಲ್ಲಿ ಇವತ್ತು ಜ್ಞಾನ ಅಂದ್ರೆ ಏನಾಗಿದೆ? ಪಂಡಿತರಿಗೆ ಜ್ಞಾನ ತಪ್ಪು, ಜನಕ್ಕೆಲ್ಲರಿಗೂ ಜ್ಞಾನ ಬೇಕು. ಶ್ರೀಮಂತ ಹಸುವಸರಿಗೆ ಊಟ ಮಾಡಬಹುದು ಬೇಕಾದಷ್ಟು, ಆದರೆ ಬಡವರಿಗೆ ಅನ್ನ ಸಿಗಬೇಕಲ್ಲ. ಅವನಿಗೆ ವಿದ್ಯಾ ಇರಬಹುದು, ಆದರೆ ಅವನಿಗೆ ಗಂಜಿಯಾದರೆ ಸಿಗಬೇಕಲ್ಲ ಪರಿಪಕ್ಷ. ಆ ವ್ಯವಸ್ಥೆ ಮಾಡದೆ ಹೋದರೆ ಸಮಾಜದಲ್ಲಿ ಒಳ್ಳೆಯವರು ಬದುಕಲು ಸಾಧ್ಯತೆಯೇ ಇಲ್ಲ. ಜ್ಞಾನದ ಮಹತ್ವ ನಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಕೆಲವರಿಗೆ ಮಾತ್ರ ಜ್ಞಾನ ಅಂಬುದು ತಪ್ಪದು. ಕೆಲವರಿಗೆ ಮಾತ್ರ ಅನ್ನ ಅಲ್ಲ, ಎಲ್ಲರಿಗೂ ಅನ್ನ. ಕೆಲವರಿಗೆ ಮಾತ್ರ ಜ್ಞಾನ ಅಲ್ಲ, ಎಲ್ಲರಿಗೂ ಜ್ಞಾನ. ಸಂಸ್ಕೃತ ಬರೋದಿಲ್ಲ ರೈಟ್, ಅದಕ್ಕೆ ಜ್ಞಾನ ಬರೋದಿಲ್ಲ ಅಂತ ಆಗಬಾರ್ದು. ಅದರಿಂದ ಅದಕ್ಕಾಗಿ ಹರಿದಾಸ ಸಾಹಿತ್ಯವನ್ನು ರಚನೆ ಮಾಡಿದ್ರಲ್ಲ, ಅದನ್ನು ಬಹಳ ವ್ಯಾಪಕವಾಗಿ ಬೆಳೆಸಿತ್ತು ಪುರಂದರದಾಸರು. ಅವರ ಕೃತಿಗಳ ಸಂಖ್ಯೆ ಕೇಳಿದರೆ ಗಾಬರಿಯಾಗಿ ಬಿಡುತ್ತೆ. ಅವರೇ ಹೇಳ್ತಾರೆ, ವಾಸುದೇವನ ನಾಮಾವಳಿಯ ತೃಪ್ತಿಯನ್ನು ಎಷ್ಟು ಬರೆದಿದ್ದೇನೆ ಅಂತ ಹೇಳ್ತಾ 475,000 ಹಾಡು ಬರೆದರು. 475,000 ಇಮ್ಯಾಜಿನ್ ಮಾಡಿ ನೋಡೋಣ. ಸಣ್ಣ ವಯಸ್ಸಿಂದ ಬರೆದಿದ್ದಾರೆ, 40 ವರ್ಷ ಆದ್ಮೇಲೆ ಬರೆದಿದ್ದೆ ನೆನಪಿಟ್ಕೊಂಡಿದ್ರು. ಮತ್ತೆ 40 ವರ್ಷ ಆದಮೇಲೆ ಅವ್ರು ಇದ್ದಿದ್ದು ಸುಮಾರು 80 ವರ್ಷ ಅಷ್ಟೇ. 80 ವರ್ಷ ಅಂದರೆ 40 ವರ್ಷದಲ್ಲಿ 475,000 ಹಾಡು. ಇವತ್ತು 100,000 ಜನ ಸೇರಿ ಅವ್ರು ಸಿಕ್ಕಿರೋ 1,000 ಹಾಡು ಪ್ರಿಂಟ್ ಮಾಡಿಸೋ ಯೋಗ್ಯತೆ ಇಲ್ಲ ಜನಗಳಿಗೆ. ಬರೆಯೋದು ಬೇಡ, ಪ್ರಿಂಟ್ ಮಾಡಿಸೋದಕ್ಕೆ 1,000 ಜನ ಸೇರಿ ತಮ್ಮ ತಮ್ಮ ಪ್ರಿಂಟ್ ಮಾಡಿಸ್ತಾರೆ. ಅದು ಒಬ್ಬರೇ ಅಷ್ಟು ಬರೆದ್ರು ಅಂದರೆ ಅವ್ರು ಯಾವ ಟೈಮ್ನಲ್ಲಿ ಬರೆದ್ರು ಅಂತಲ್ಲ, ಅವ್ರ ಮಾತು ಮಾತು ಹರಿದಾಸ ಸಾಹಿತ್ಯವಾಗ್ತಾಯಿದೆ. ಕೂತು ಬರ್ತಿದ್ರೆ ಅಷ್ಟ ಇತ್ತು, ಇವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಇಪ್ಪತ್ತಾರು ತಾಸು ಅದೇ ರಚನೆ. ಅವರಿಗೆ ಬಂದ ಮಾತುಗಳೆಲ್ಲ ಹರಿದ ಭಗವಂತನ ಸ್ತೋತ್ರವೇ ಆಗ್ತಿತ್ತಾದ್ರಿಂದ ಕೆಲವು ರೆಕಾರ್ಡ್ ಆಗದೆ ಹೋಗಿರ್ಬೋದು, ಕೆಲವು ಬರೆದಿರ್ತಾರೆ ಭಕ್ತರು ಯಾರು ಬರ್ಬಾರ್ದು ಹೋದಾಗ ಲೆಕ್ಕ ಹಾಗೇನೆ ಇರುವ. ಈ ರೀತಿ ಲೆಕ್ಕ ಹಾಕಿದ್ರೆ ಅದು ಆಶ್ಚರ್ಯ ಅಲ್ಲ. ಅವರು 500,000 ಸಂಕಲ್ಪ ಮಾಡಿದ್ರಂತೆ, 475,000 ಹಾಡುಗಳ ರಚನೆ ಆಯಿತು. ಜೀವನ ಪೂರ್ತಿ ಅದೇ ಕೆಲಸ ಮಾಡ್ತಾರೆ. ಅದು ಬರಿತಾ ಸುಮ್ಮನೆ ಕೂಡಲಿದ್ದಲ್ಲ, ಮುದುಕರ ವೃತ್ತಿ, ಮನೆ ಮನೆಗೆ ಸಂಚಾರ ಮಾಡ್ತಾರೆ. ಹರಿದಾಸ ಸಾಹಿತ್ಯದ ಹೊಸ ಮುಖ ಅಂದರೆ ಹಾಡ್ತಾ ಹಾಡ್ತಾ ಹೋಗ್ತಾರಲ್ಲ, ಏನೋ ಸಂಖ್ಯೆಯ ಜನ ಬರ್ತಾರೆ ಅಲ್ಲಿ ಹಾಡುಗಳಿಗೆ ಏನಿರುತ್ತಾಗ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಉಜ್ಜಪ್ಪ ಗಡಿರ, ಒಳ್ಳೆಯ ಸಂದೇಶ ಇದೆ. ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಇಂಥ ಮಾತು ಕೇಳಿದಾಗ ಜ್ಞಾನ ಬರುತ್ತೆ. ಸಂಗೀತಕ್ಕೋಸ್ಕರ ಕಿವಿ ತೆಗಿತಿದ್ರು, ಜ್ಞಾನ ಬಂದಾಗ ಬುದ್ಧಿ ಓಡುತ್ತಿತ್ತು, ಮನಸ್ಸಿಗೆ ಮುಟ್ಟಿದಾಗ ಭಕ್ತಿ ಬರ್ತಿತ್ತು. ಮೂರು ಕೆಲಸ ಒಟ್ಟಿಗೆ ಮಾಡ್ತಿದ್ರು. ಸಂಗೀತದಿಂದ ಕಿವಿಗೆ ಆಕರ್ಷಣೆ, ಅದರ ವಿಚಾರದಿಂದ ಬುದ್ಧಿಗೆ ಆಕರ್ಷಣೆ, ತತ್ವದಿಂದ ಮನಸ್ಸು ಹೃದಯಕ್ಕೆ ಮುಟ್ತಿತ್ತು. ಮೂರು ಕೆಲಸವನ್ನು ಮಾಡ್ತಾರೆ. ಇನ್ನು ಹೇಳೋದಾದರೆ ಡೋರ್ ಟು ಡೋರ್, ಯಾವ್ಯಾವ ಆದ್ರೇನು ಮನೆ ಮನೆಗೆ ಹೋಗೋದು, ಬದುಕರೋತಿ ಮನೆ ಮನೆಗೆ ಹೋಗೋದು. ಏನಂತ ಹಾಡಕ್ಕೆ ಹೋಗ್ತಿದ್ರು, ಭಿಕ್ಷೆ ಕೇಳಕ್ಕೆ ಹೋಗ್ತಿರ್ಲಿಲ್ಲ, ಹಾಡ್ತಾ ಹೋಗ್ತಿದ್ರು, ಅವ್ರಿಗೆ ಎಜುಕೇಟ್ ಮಾಡ್ತಿದ್ರು. ಇನ್ನು ಹೇಳೋದಾದರೆ ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಇವರು, ಸಂಚಾರಿ ವಿಶ್ವವಿದ್ಯಾಲಯ ಅಂತ ಹರಿದಾಸರುಗಳು, ಮನೆ ಮನೆಗೆ ಹೋಗಿ ಅವ್ರು ಇದ್ದಲ್ಲೇನೆ, ತಮಾಷೆ ಅಂದ್ರೆ ಇದ್ದಲ್ಲಿಗೆ ಹೋಗೋದು, ಇದು ಒಂದು ಭಾಗ. ಅವ್ರು ಇದ್ದ ಹಾಗೆ ದೇವ್ರ ಸೇವೆ ಮಾಡೋ ಉಪಾಯ ಹೇಳ್ಕೊಡ್ತಿದ್ರು. ಇದ್ದ ಹಾಗೆ ನಿಮಗೇನೆ ಡೋಂಟ್ ವರಿ, ಹೇಗಿದ್ದೀರಿ ನೀವೇ ಅದರಲ್ಲೇ ದೇವ್ರ ಸೇವೆ ಮಾಡಿ. ಸಕಲವೆಲ್ಲವೂ ಹರಿ ಸೇವೆಯನ್ನೇ, ರುಕ್ಮಿಣಿಯರ ತಾನಲ್ಲದಿಲ್ಲವೆನ್ನಿ, ಅವರವರ ದೇವರ ನಾಮ. ಸಕಲವೆಲ್ಲವೂ ಹರಿ ಸೇವೆಯನ್ನೇ, ರುಕ್ಮಿಣಿಯರ ತಾನಲ್ಲದಿಲ್ಲವೆನ್ನಿ. ಏನು ಮಾಡ್ತೀರಲ್ಲ ಅದಿಷ್ಟು ಭಗವಂತನ ಪೂಜೆ ಅಂತ ಮಾಡಿ ಅಷ್ಟೇ. ಯಾವ ಕೆಲಸನೂ ಬಿಡಬೇಡಿ, ಒಳ್ಳೆ ಕೆಲಸಗಳನ್ನ, ಕೆಟ್ಟ ಕೆಲಸ ಮಾಡಬೇಡಿ, ಒಳ್ಳೆ ಕೆಲಸ ಬಿಡಬೇಡಿ, ಆದರೆ ದೇವರನ್ನು ಮರಿಬೇಡಿ. ಇದವರ ತತ್ವ. ಸಕಲವೆಲ್ಲವೂ ಹರಿಸೇವೆಯನ್ನಿ, ರುಕ್ಮಿಣಿಯರ ತಾನಲ್ಲದೆ ಇಲ್ಲವೆನ್ನಿ. ಈ ರೀತಿ ಹೇಳಕ್ಕೆ ಶುರು ಮಾಡಿ. ಆದ್ರೆ ತಾವು ಅನುಸಂಧಾನಕ್ಕೆ ತಂದ್ರು. ಯಾರನ್ನೇ ನೋಡಿ ದೇವ್ರ ನಾಮಕ ಮಾಡ್ತದೆ. ಯಾರೋ ಬಿಂದಿಗೆ ತಗೊಂಡು ನೀರಿಗೆ ಹೋಗ್ತಿದ್ರೆ, ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ತಾರೇ ಬಿಂದಿಗೆಯ, ರಾಮನಾಮವಳ್ಳ ರಸವೆಂಬ ನೀರಿಗೆ ತಾರೇ ಬಿಂದಿಗೆಯ. ಮಾತು ಮಾಡ್ತಿದ್ರೆ ಅವರದ್ದು ಕಂಡ ದೃಶ್ಯವೆಲ್ಲ ಹಾಗಾಗ್ತಾ ಇತ್ತು. ಯಾರೋ ಹರಿದಾಸ ಬಂದು ಹೋಗ್ತಾ ಇದ್ದಾರೆ, ದಾಸಾಯ ಇರ್ತಾರೆ, ಇದಕ್ಕೆ ದಾಸಾಯ ಅಂತಿರ್ತೀವಿ. ನೋಡಿದ ತಕ್ಷಣ ಅಲ್ಲಿ ದೇವ್ರ ಜ್ಞಾನ, ಕೇಶವ ನಾರಾಯಣ ವಿಠಲ ಎಂಬ ದಾಸಯ್ಯ ಬಂದ ಕಾಣೆ ಅಥವಾ ಆಮೇಲೆ ಒಂದು ಹಾಡು ಬಂದೆ. ಯಾವುದೇ ಪ್ರಸಂಗ ಬರಲಿ, ಯಾರು ಸೇರ್ತಾಗುದಿಲ್ಲಂತೆ ಪಾಪ, ಸೇವರೆಲ್ಲ ಕಾಡುತ್ತಿರ್ತಾರೆ. ಅವರು ಸೇವರು ಬೇರೆ ಇದು ಟೈಪ್ ಚೇಂಜ್ ಆಗುತ್ತೆ ಅಷ್ಟೇನೆ. ಇವತ್ತು ಕಾಫಿನೇ ಕುಡಿಬೇಕು ಅಂತಿಲ್ಲ, ಕುಡಿಯೋಕೆ ಎಲ್ಲ ಕಾಲಕ್ಕೂ ಕುಡಿತಾನೆ ಇರ್ತಾರೆ, ತಿಂದೇನೆ ಇರ್ತಾರೆ, ಯಾವ ಕಾಲಕ್ಕೂ ತಿಂತಾನೆ ಇರ್ತಾರೆ ಮನುಷ್ಯ, ಸೇರ್ತಾನೆ ಇದ್ರ. ನೋಡಿದ್ರು ಬಿಡಲಿಲ್ಲ, ಗುಡುಗುಡಿಯನ್ನು ಸೇದಿ ನೋಡು ಅಂತ ಅದೇ ಮೇಲೆ ಒಂದು ಹಾಡು ಮತ್ತೆ ಗುಡುಗುಡಿ ಅಂತ ಹೇಳ್ತಾರೆ. ಅದೇ ಗುಡುಗುಡಿ ಸೇದಿ ನೋಡು, ಸೇದೋದನ್ನ ಅದಾದ್ರೆ ಅನಲೈಸ್ ಮಾಡ್ತಾರೆ, ಸುಮ್ಮನೆ ಸೇದಬೇಡ ಯೋಚನೆ ಮಾಡು ಅಂತ ಹೇಳ್ತಾರೆ. ಸೇದೋದು ಯಾರಿಗೂ ಬರೋದಿಲ್ಲ, ಆಟೋದು ಸಿಕ್ಕಾಬಿಟ್ಟು ದೊಡ್ಡ ಆಟೋದು, ಕೆಡ್ಲಕ್ಕೂ ಆಟ ಬೇಕಲ್ಲ, ಕೊಲೆ ಎಲ್ರಿಗೂ ಮಾಡಕ್ಕೆ ಬರೋದಿಲ್ಲ, ಕರ್ತನ ಎಲ್ರಿಗೂ ಮಾಡಕ್ಕೆ ಬರೋದಿಲ್ಲ, ಸೇದೋದಕ್ಕೆ ಎಲ್ರಿಗೂ ಬರೋದಿಲ್ಲ, ಹೇಗೆ ಸೇದಬೇಕು ಅಂತ ಹೇಳ್ಕೊಡ್ತಾರೆ. ಹೇಗೆ ಒಳಗಿನ ಗಾಡಿ ತಗೊಂಡು ಹೊರಗಿನ ಗಾಡಿ ಬಿಡ್ತೀಯಲ್ಲ, ಹಾಗೆ ದುರ್ವಿಷಯವನ್ನ ಹೊರಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೊಗೆ ಬಿಟ್ಟಾಗ ಸುಟ್ಟಾಕಿ ಬಿಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಡೆ ತತ್ವಜ್ಞಾನವನ್ನು ಕಾಣ್ತಾರೆ ದಾಸರು, ಅದು ಮುಖ್ಯ. ಎದ್ರೆ ಕೂತ್ರೆ ನಿಂತ್ರೆ ಭಗವಂತನಲ್ಲಿ ಭಕ್ತಿ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯ. ಯಾರೋ ಬುಡುಬುಡಿಕೆ ಆಡ್ತಾ ಇದ್ದ, ತಗ ಆರ್ಗೋತ ಹೋಗ್ತಿದ್ದ, ಅದ್ರ ಮೇಲೆ ಒಂದು ಹಾಡು, ದೈವದೆ ದೈವದ ಈ ಮನೆ ತನಕ್ಕೆ ಶುಕರೆಂಬಕ್ಕಿ ಹೇಳುತ್ತದಪ್ಪ, ಅಲ್ಲ ಉಪಷತ್ರ ಅರ್ಥವನ್ನು ಹೇಳ್ಬಿಡ್ತಾರೆ. ಅದೇ ಬುಡುಬುಡಿಕೆ ಹಾಡು, ಬುಡುಬುಡಿಕೆಯ ಶೈಲಿಯಲ್ಲಿ ಹಾಡ್ತಾ ಇರಬೇಕು. ಇದೆಲ್ಲ ಯೋಚನೆ ಮಾಡಿದರೆ ದಾಸರು, ನೀವು ಮನಸ್ಸು ಮಾಡಿದರೆ 24 ತಾಸು ಸಹ ದೇವರ ಧ್ಯಾನ ಮಾಡಕ್ಕೆ ಬರುತ್ತೆಂದು ತೋರಿಸಿಕೊಟ್ಟಂಥ ಮಹಾನುಭಾವ. ನಾನು ಡಂಗೂರ ಹೊಡಿತಾ ಇದ್ದ, ಅದಕ್ಕೊಂದು ಹಾಡು, ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರು ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರ ದೈವವೆಂದು ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ, ಅದರ ಮೇಲೆ ಒಂದು ಹಾಡು ಬರ್ತದೆ. ಅದು ಕಣ್ಣಿಗೆ ಕಾಣದ್ದೆಲ್ಲ ಅವರಿಗೆ ಇದಾಗ್ತದೆ, ಬಹಳ ಆಶ್ಚರ್ಯ. ಇದು ನಿಜವಾದ ಅರ್ಥ ಹರಿದಾಸರು ಮಾಡಿದ ಕೆಲಸ. ಅಂದ್ರೆ ಇದ್ದಲ್ಲಿ ಹೋಗಿ ಅವ್ರು ಹೇಗಿದ್ದಾರೋ ಹಾಗೇ ಇದ್ದು ದೇವ್ರ ಸೇವೆ ಮಾಡಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ಟಿದ್ದು ಮತ್ತು ಸಿದ್ಧಾಂತ. ಅದನ್ನು ಮುಟ್ಟಿಸಿದ್ದು ಹರಿದಾಸ ಸಾಹಿತ್ಯ ಎಂಬುದನ್ನು ನಾವು ವ್ಯತ್ಯವತ್ಯ ಸ್ಮರಣೆ ಮಾಡಬೇಕು. ಅಲ್ಲಿಂದ ತೀರ್ಥಯಾತ್ರೆ ಹೊರಡ್ತಾರೆ ದಾಸರು. ಅವರಷ್ಟು ತೀರ್ಥಯಾತ್ರೆ ಮಾಡಿದ್ರೆ ಸಿಗೋದು ಭಾರಿ ಕಷ್ಟ. ಇವತ್ತು ತೀರ್ಥಯಾತ್ರೆ ಬೇರೆ, ಎರಡೇ ಸಿಗುತ್ತೆ ಅಂತ ಹೋಗ್ತಾರೆ ಬರ್ತಾರೆ ಮೊದಲಿಗೆ ಅಷ್ಟೇ ಹೊರತು ಅಲ್ಲಿ ನೋಡೇ ಇರೋದಿಲ್ಲ. ಮುಖ್ಯವಾಗಿ ಬದಲಿಗೆ ಹೋಗ್ತಾರೆ, ವ್ಯಾಸಗುಹ ಇದೆ ಹೌದಾ ಅಂತ ಕೇಳ್ತಾರೆ, ನಮ್ಮನೆ ಕೇಳ್ತಾರೆ ಹೌದಾ ಅಂತ ಕೇಳ್ತಾರೆ, ಅದು ಬಸದಾರ ಅದು ಇದೆಯಾ ಅಂತ ಕೇಳ್ತಾರೆ, ನಾರಾಯಣ ಇದ್ದಾನೆ ಅಂತ ಕೇಳಬೇಕು, ಕೊನೆಗೆ ಅಲಕನಂದನ ಇದೆಯಾ, ಏನು ಇರೋದೇ ಇಲ್ಲ. ಆದರೆ ದಾಸನ ಆಗಲ್ಲ, ಅಲ್ಲಿ ಹೋಗಿ ಆ ಕ್ಷೇತ್ರ ಮಹಿಮೆ ವರ್ಣನೆ ಮಾಡ್ತಾರೆ. ಕ್ಷೇತ್ರ ಮಹಿಮೆಗಳ ಹಾಡುಗಳೇ ಬೇಕಾದಷ್ಟು ಉಂಟು ಅವರಿಗೆ. ಅಲ್ಲಿ ಹೋದಲ್ಲಿ ಕೃತಿಗಳ ರಚನೆ ಮಾಡಿ, ದೇವರು ಯಾರಿದ್ದಾರೆ, ವಿಷಯ ಏನಿದೆ, ಪೌರಾಣಿಕ ಕಥೆಗಳೇನು, ಅದನ್ನೆಲ್ಲ ಹೇಳ್ತಾ ಬರ್ತಾರೆ. ಅವತ್ತಿನ ಸಂಚಾರದಲ್ಲಿ ಅವರು ಹಾಡಿ ಹಾಡಿ ಅವರಿಗೆ ತೀರ್ಥ ರಚನೆ ಬೇಕಾಗಿರಲಿಲ್ಲ, ಎಲ್ಲ ಕಡೆ ದೇವರು ಕಾಣ ಪುಣ್ಯಾತ್ಮರು. ಅಲ್ಲಿಗೆ ದೇವರು ಕಾಣಬೇಕಾಗ್ತಿರ್ಲಿಲ್ಲ. ಅಲ್ಲಿ ದೇವರನ್ನು ಕಾಣಲಿಕ್ಕೆ ಅಂತ ಬಂದ ಜನಗಳಿಗೆ ಕಾಣ ದಾರಿ ತೋರಿಸಿ ಬರ್ತಾ ಇದ್ರು ದಾಸರು. ತೀರ್ಥಕ್ಷೇತ್ರ ಜನ ಬರ್ತಾರಲ್ಲ, ಅಲ್ಲಿ ಮುಂದೆ ಹಾಡಿದಾಗ ಜನಕ್ಕೆ ಒಳ್ಳೆ ಜ್ಞಾನ ಬರ್ತಿತ್ತು. ಆ ಹಿನ್ನೆಲೆಯಲ್ಲಿ ದಾಸರು ಮಾಡಿದ ಸಂಚಾರ ಬಹಳ ದೊಡ್ಡ ಸಂಚಾರ ಅದು. ಮನಸ್ಥಿತಿ ಸಾಮಾನ್ಯವಾಗಿ ಪಾದ ಪೂಜೆ ಭಿಕ್ಷೆ ಮಾಡಿಸ್ಕೊಂಡು ಭದ್ರೆ ಹಾಕೋದು ಒಂದು ರೀತಿಯ ದೀಕ್ಷೆ ಕ್ರಮ. ಹಬ್ಬ ಬಂದ್ರೆ ಬಾಹ್ಯ ದೀಕ್ಷೆ ಬೀಳುತ್ತಷ್ಟೇ, ಅದರಿಂದ ಆಂತರಿಕ ದೀಕ್ಷೆ ಬೀಳೋದಿಲ್ಲ, ಅದರಿಂದ ಬಾಹ್ಯ ದೀಕ್ಷೆ ಬೀಳುತ್ತಷ್ಟೇ. ಹರಿದಾಸರಾಗಲ್ಲ, ಆಂತರಿಕ ದೀಕ್ಷೆ ಹುಟ್ಟಿಸ್ತಾ ಅಂದ್ರೆ ಇದು ಬೇಡ ಅಂತ ಹೇಳಕೊಂಡಿಲ್ಲ. ಬಾಹ್ಯ ದೀಕ್ಷೆ ಕೊಡೋದು ಅನಿವಾರ್ಯ ಅಂಗ, ಅದು ಯೂನಿಫಾರ್ಮ್ ಹಾಕೊಳ್ಳೋದು ಸ್ಕೂಲಿಗೆ ಹೋಗಕ್ ಬರೋದಿಲ್ಲ, ಅದು ಹಾಕೊಂಡು ಮಾತ್ರಕ್ಕೆ ಪಾಸ್ ಆಗೋದಿಲ್ಲ. ಗಮನಿಸ್ಬೇಕು ನಾವು, ಮತ್ತೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರೆ ಅಂತೇಳಿ ಪಾಸ್ ಆಗೋದಿಲ್ಲ. ಯೂನಿಫಾರ್ಮ್ ಬಿಟ್ಟವರು ಅಡ್ಮಿಷನ್ನೇ ಇಲ್ಲ, ಎರಡೂ ಬೇಕು ನಮಗೆ. ಯೂನಿಫಾರ್ಮ್ ಬೇಕು, ಎಜುಕೇಷನ್ನು ಬೇಕು. ಹರಿದಾಸರು ಹೆಚ್ಚು ಒತ್ತು ಕೊಟ್ಟಿದ್ದು ಜನಗಳಿಗೆ ಜ್ಞಾನ ಬಗ್ಗೆ ಆಸಕ್ತಿ ಬರಬೇಕು, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಕಂಡು ಕಂಡ ವಿಷಯ ಹೇಳ್ತಾರೆ, ಯಾರೋ ಏನೋ ಮಾಡ್ತಿರ್ತಾರೆ ಅದ್ರ ಬಗ್ಗೆನೆ. ಅವರು ಬಹಳ ನಿಷ್ಠುರವಾದಿಗಳು ಹರಿದಾಸರು ಅಂತ ಹೇಳಿದರೆ ಯಾರನ್ನು ಬಿಡ್ತಿರ್ಲಿಲ್ಲ, ಅವರು ಯಾರನ್ನ ಕೇರ್ ಮಾಡ್ತಿರ, ಸತ್ಯವನ್ನು ಹಾಗೆ ಹೇಳ್ತಕ್ಕಂಥ ಧೈರ್ಯ ಅವರಿಗೆ. ಆಚಾರ್ಯರು ನೋಡ್ತಿದ್ರು, ಪಾಪ ಒಳ್ಳೆ ಆಚಾರ್ಯ ಇರ್ತಾರೆ, ಕೆಟ್ಟವರು ಇರ್ತಾರಲ್ಲ, ಎಲ್ಲ ಕಾಲ ಕಮರ್ಷಿಯಲ್ ಎಲ್ಲ ಕಾಲಕ್ಕೆ ಆಗ್ತಾರೆ. ಉದರ ವೈರಾಗ್ಯವಿದು ನಮ್ಮ ಪದುವನಾಮನಲ್ಲಿ ಲೇಷ ಭಕ್ತಿ ಇಲ್ಲ ನೋಡ್ತಾರೆ. ಡೈರೆಕ್ಟ್ ಆಗಿ ಹೇಳ್ತಿದ್ರು, ಉದರ ವೈರಾಗ್ಯವಿದು ಅನ್ಬೇಕಾದ್ರೆ ಪಕ್ಕದೇ ಪದ ಮಾತಾಡೋದಲ್ಲ, ಅವ್ರು ಎದುರಿಗೆ ಮಾತಾಡ್ತಿದ್ರು. ಉದಯ ಕಾಲದಳೆದ್ದು ಗದಗದನೆ ನಡುಗುತ್ತಾ ನದಿಯಲ್ಲಿ ಮಿಂದ್ಯವೆಂದು ಹೇಳುತ್ತಲಿ ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಪರಮ ವೈರಾಗ್ಯಶಾಲಿ ಎನಿಸುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಇಂಥ ಧೈರ್ಯದ ಮಾತು ಯಾಕೆ ಗೊತ್ತೇನೋ, ಮನಸ್ಸು ಕಂಡಾಡೋ ಶಕ್ತಿ ಅವರಿಗಿತ್ತು. ನಾವೆಲ್ಲ ಮಾತಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಒಳಗೇನೆ ನಮಗೇನು ಗೊತ್ತಿರುತ್ತೆ. ಮತ್ತೆ ಅವ್ರು ಒಳಗೆ ನೋಡ್ತಿದ್ರು ಅವರು, ಅದಕ್ಕೆ ಹಾಗಾಗ್ತಿ. ಡಾಕ್ಟ್ರು ಎಕ್ಸರೇನು ಹೇಳ್ತಾರೆ, ನಂಬ್ತೀವಾಗ ನಾವು ಫೋಟೋನು ಹೇಳಿದ್ರೆ ಒಬ್ಬ ಡಾಕ್ಟರ್ ಅಲ್ಲ, ಎಕ್ಸರೇ ನೋಡಿದ್ರೆ ಡಾಕ್ಟರ್ ಆಗ್ತಾವ್ರು. ಫೋಟೋ ತೆಗೆಯೋದು ಬೇರೆ, ಎಕ್ಸರೇ ತೆಗೆಯೋದು ಬೇರೆ. ಎಕ್ಸರೇ ತೆಗೆದಾಗ ಒಳಗಿಂದ ಕಾಣಿಸುತ್ತೆ, ಫೋಟೋ ತೆಗೆದಾಗ ಹೊರಗಿಂದ ಕಾಣಿಸುತ್ತೆ. ನಾವು ಫೋಟೋ ನೋಡಿದ್ರೆ ಡಯಾಗ್ನೋಸ್ ಮಾಡಕ್ಕೆ ಬರೋದಿಲ್ಲ, ಎಕ್ಸರೇ ಡಯಾಗ್ನೋಸ್ ಮಾಡೋದು. ಅವ್ರ ಕಣ್ಣೇ ಎಕ್ಸರೇ ಸಿದ್ಧ ಇರುತ್ತೆ. ನೋಡಿದ ತಕ್ಷಣ ಮಾತಾಡ್ತಿದ್ರು ದಾಸರು, ಎಲ್ಲ ಸಂಚಾರ ಮಾಡ್ತಾರೆ. ವಿಶೇಷವಾಗಿ ಉಡುಪಿ, ಆಮೇಲೆ ಪಂಡರಪುರ ಮತ್ತು ತಿರುಪತಿ, ಈ ಮೂರು ಹರಿದಾಸರ ದೊಡ್ಡ ಕೇಂದ್ರಗಳಿವೆ. ಇಷ್ಟು ಕೂಡ ಆ ಮೂರಕ್ಕೆ ಹೋಗದೆ ಹರಿದಾಸರು ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಹರಿದಾಸರಲ್ಲಿ ಹೋಗಿದ್ದಾರೆ, ಬಿಕಾಸ್ ಕೀರ್ತನ ರಚನೆ ಮಾಡಿದ್ದಾರೆ, ಅನೇಕ ವರ್ಷ ವಾಸ ಮಾಡಿದ್ದಾರಲ್ಲಿ. ದಾಸರು ಹಾಗೆ ಮಾಡ್ತಾರೆ. ಪಂಡರಪುರದಲ್ಲಿ ಹೋದಾಗಲೂ ಮಹಿಮೆಗಳು, ಉಡುಪಿಗೆ ಹೋದಾಗಲೂ ಮಹಿಮೆ, ತಿರುಪತಿ ಹೋದಾಗಲೂ ಮಹಿಮೆ. ಮಹಿಮೆಗಳ ಸುರಿಮಳೆಯನ್ನು ಮಾಡಿ ತೋರಿಸ್ತಾರೆ. ಅದೆಲ್ಲ ಯಾತಕ್ಕೆ ಬೇಕು ಅಂದ್ರೆ, ದೇವರುಗಳು ಒಲಿದ್ದಾನೆ ಅಂತ ನಮಗೆ ಗೊತ್ತಾಗಬೇಕು ಅಂತ ಕೇಳೋರಿಗೆ ಉತ್ತರ, ದೇವರು ಒಲಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅವರಲ್ಲಿ ಕೆಲವು ವೈಶಿಷ್ಟ್ಯಗಳನ್ನು ಕಾಣಬೇಕು. ಸ್ನಾನ ಮಾಡಿದ್ದು ಕುರ್ತೇನೋ ಫ್ರೆಶ್ ಆಗಿ ಕಾಣಿಸ್ತಾನೆ ಮನುಷ್ಯ. ಎಷ್ಟು ವಿಕಾರವಾಗಿದ್ದವನು ಕೂಡ ಸ್ನಾನ ಮಾಡಿದ್ರೆ ಒಂದು ಫ್ರೆಶ್ನೆಸ್ ಕಾಣಿಸ್ತೇವೆ. ಎಷ್ಟು ಸುಂದರಾಗಿದ್ರು ಕೂಡ ಹಾಗೆ ನಿಧಿಗಳಲ್ಲಿ ಎದ್ದು ಬಂದ್ರೆ ಎಲ್ಲ ಕಾಣಿಸ್ತಾ. ಮುಖ ತೊಳೆದ ಸ್ನಾನ ಮಾಡದೆ ಬಂದ್ರೆ ಹೀಗಿದ್ದೆ ಅಂತ ಕೇಳ್ತಾರೆ. ಅವನು ನೋಡಿದ್ರೆ ಬ್ರೇಕ್ ಅಂತ ಕರೀತಾರೆ. ಸ್ನಾನಕ್ಕೊಂದು ಶಕ್ತಿ ಇದೆ. ಸ್ನಾನ ಅಂದ್ರೆ ಶಾಸ್ತ್ರ ಅಧ್ಯಯನ, ಅದ್ರ ಮಾಡಿದಾಗ ಒಂದು ಹೊಸ ಒಂದು ದೃಷ್ಟಿಕೋನ ಬರಬೇಕು. ದಾಸರು ಅದೆಲ್ಲ ಜನಗಳಿಗೆ ಸಾರತಾ ಸಾರತಾ ಹೋಗ್ತಾರೆ. ತನುಶುದ್ಧಿ ಇಲ್ಲದವಗೆ ಸ್ನಾನದ ಫಲವೇನು, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ಅಂದ್ರೆ ಅದು ಬೇಡ ಅಂತ ಹೇಳಿಲ್ಲ ದಾಸರು, ಅದು ಅರ್ಥ ತಿಳ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಮಿಂದರೇನೋ ಶ್ರೀಚೆ ಇಲ್ಲದ ಕಾಗೆಯಂತೆ, ಶ್ರೀಚೆ ಇಲ್ಲದ ಕಾಗೆಯೇ ಸ್ನಾನನೂ ಮಾಡುತ್ತೆ. ಏನು ಉಪಯೋಗ ಅದರಿಂದ? ನಮ್ಮ ಸ್ನಾನ ಯಾಂತ್ರಿಕ ಆಗಬಾರದು, ಅದಕ್ಕೆ ತನುಶುದ್ಧಿ ಮನಶುದ್ಧಿ ಬೇಕು ಅಂತ ಹೇಳ್ತಾ ನೇರವಾಗಿ ದೇಹದ ಸ್ನಾನದ ಅರ್ಥನೂ ಹೇಳ್ತಾರೆ, ಮಂತ್ರದ ಅರ್ಥವನ್ನು ಹೇಳ್ತಾರೆ. ಮುಖ್ಯ ಅದು, ಮನಶುದ್ಧಿ ಇಲ್ಲದವಾಗಿ ಮಂತ್ರದ ಫಲವೇನು? ಎಷ್ಟು ಮಂತ್ರೋಚ್ಚಾರಣೆ ಮಾಡಿದರೂ ಕೂಡ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ತುಂಬಿದ್ರೆ ಅವ್ರ ಕೆಲಸಕ್ಕೆ ಬರೋದಿಲ್ಲ. ಮತ್ತು ಮಂತ್ರ ನಮಗೆ ಯಾತಕ್ಕೆ ಕೆಲಸ ಮಾಡೋದಿಲ್ಲ ಲೆಕ್ಕ ಹಾಕಿರೋಣ. ತಂತ್ರಕಾರರ ಆಚಾರ ಹೇಳ್ತಾರೆ, ಇಂತಿದ್ದ ಮಂತ್ರ ಹೇಳಿದರೆ ಇಂತಿದ್ದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಮಗೆ ಸಿಗೋದಿಲ್ಲ ಅದು ಯಾತಕ್ಕೆ ಅಂದರೆ, ಮನಶುದ್ಧಿ ಇಲ್ಲದ ಬಗ್ಗೆ ಮಂತ್ರದ ಫಲವೇ? ಮನಶುದ್ಧಿ ಇಲ್ಲ ಹೋದರೆ ಮಂತ್ರ ವರ್ಕ್ ಮಾಡೋದಿಲ್ಲ. ರಾಯರಂತಾರೆ ಯಾತಕ್ಕೆ ವರ್ಕ್ ಮಾಡುತ್ತೆ? ಪರಮಶುದ್ಧರವರು ಸತ್ಯಧರ್ಮರತ ಏಜ ಅಂದರೆ ಮಂತ್ರದ ಉಚ್ಚಾರಣೆ ಎಲಿಜಿಬಿಲಿಟಿ ಬೇಕು. ಎಲಿಜಿಬಿಲಿಟಿ ಇಲ್ಲದ ಬರೋದಿಲ್ಲ. ಎಚ್ಚರಿಸ್ತಾರೆ ಸಮಾಜವನ್ನ, ಸರ್ವಾತ್ಮನ ಎಚ್ಚರಿಸ್ತಾರೆ. ದೇವರನ್ನ ಮರೆತವರಿಗೆ ದೇವರ ಕಡೆಗೆ ಹೋಗಿ ಅಂತ ಹೇಳುತ್ತಾರೆ. ದೇವರ ಕಡೆ ಹೋಗೋರಿಗೆ ಸರಿಯಾದ ದಾರಿಯಲ್ಲಿ ಹೋಗಿ ಪ್ರದರ್ಶನ ಮಾಡಬೇಡಿ, ಊಟಾಟಿಕೆ ಮಾಡಿ ಎಚ್ಚರಿಸ್ತಾರೆ. ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾರೆ. ಸಮಾಜವನ್ನ ನೋಡಬೇಕು, ಪ್ರಾಮಾಣಿಕತೆ ಇರಬೇಕು, ಸಮಾಜ ಇನ್ವಾಲ್ವ್ ಆಗಬಾರ್ದು. ದೇವರ ಕಡೆ ಹೋಗೋದ್ರೆ ಅಭ್ಯಾಸ ಮಾಡಿಸ್ಬೇಕು. ಅದನ್ನು ದಾಸರು ತಮ್ಮ ಜೀವನ ಪೂರ್ತಿ ಮುಡಿಪಿಟ್ಟು ಮಾಡ್ತಾರೆ. ಮಕ್ಕಳನ್ನು ಹರಿದಾಸರನ್ನಾಗಿ ಮಾಡ್ತಾರೆ. ಜೊತೆ ಕರ್ಕೊಂಡೋಗಿದ್ದಲ್ಲ, ತಂದೆ ಪುರಂದರ ವಿಠಲ, ಗುರು ಪುರಂದರ ವಿಠಲ, ಅಭಿನವ ಪುರಂದರ ವಿಠಲ, ಮಧ್ವಪತಿ ಪುರಂದರ ವಿಠಲ, ಇವೆಲ್ಲ ತಮ್ಮ ಮಕ್ಕಳೇ. ಅವರಿಷ್ಟು ಕೂಡ ತಂದೆ ತವರು ಕೀರ್ತನೆಗಳನ್ನು ಬರೀತಾರೆ. ಆ ರೀತಿ ತಯಾರು ಮಾಡಿದ್ದವರ ವೈಶಿಷ್ಟ್ಯ ಅನೇಕ ರೀತಿಯಲ್ಲಿ ನೋಡಿದಂತ ಕೃಷ್ಣದೇವರಾಜ ಭಾರಿ ಆಶ್ಚರ್ಯವಾಯಿತು. ನವಕೋಟಿ ನಾರಾಯಣ ಅಂತ ಹೆಸರು ದಾಸರಾಯಿ ಬಂದಿದ್ದಾರೆ. ತುಂಬಾ ಹೊಡ್ತಾ ಇದ್ರು ಅವರನ್ನ, ಪುರಂದರದಾಸರನ್ನ. ಬೇರೆ ಬೇರೆ ದಾಸ ದಾಸರೆಂದರೆ ಪುರಂದರದಾಸರಯ್ಯ. ಗ್ರಾಸಕ್ಕಿಲ್ಲದೆ ಮನೆಗೆ ಪರರ ಮನೆಗಳ ಕೊಕ್ಕು ಊಟ ಹೇಳ್ತಾರೆ. ದಾಸನೆಂದು ವೇಷ ಹಾಕೊಂಡು ಬಿಟ್ಟು ಮಾಡಿದ್ರೆ ದಾಸನಾಗೋದಿಲ್ಲ ಅವರು. ಭೂತಾತ್ಮ ಪುರಂದರ ದಾಸರಿಯವರಯ್ಯ ಅಂತ ಹೇಳ್ತಾರೆ. ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ ಭೂತಾತ್ಮ ಪುರಂದರ ದಾಸರಿವರಯ್ಯ. ಎಷ್ಟು ಒಳ್ಳೆ ಮಾತುಗಳವೆಲ್ಲ ಕೂಡ. ಭೂತಾತ್ಮ ಪರಮಾತ್ಮ ಚ ವಿಷ್ಣು ಸಹಸ್ರ ಅವನ ಪದ. ಭೂತಾತ್ಮ ಪುರಂದರ ದಾಸರಿವರಯ್ಯ ಅಂತ ಕೊಂಡಾಡಿದ್ದಾರೆ. ಕೃಷ್ಣದೇವರಾಜನ ಮುಂದೆ ಕೊಂಡಾಡಿ ಭಾರಿ ಒಳ್ಳೆ ಒಪಿನಿಯನ್ ಇಟ್ಕೊಂಡ ಕಟ್ಟಿ ಇವರು ಅವಳ ತರಕ ಮತ್ತೆ ಫೈನಲ್ ಮುಗಿದೋಯ್ತಲ್ಲಿ. ಆದ್ರೆ ಅವರು ಯಾವಾಗ ಮನೆ ಮುಂದೆ ಗೋಪಾಲ ಕೇಳ್ತಾ ಬಂದ್ರಲ್ಲ, ಸ್ವಲ್ಪ ಏನೋ ದಾಸರು ಬಹಳ ಕಷ್ಟದಲ್ಲಿದ್ದಾರೆ, ಸ್ವಲ್ಪ ಅನುಕಂಪ ಬಂತು. ದಾನ ಮಾಡೋರಿಗೆ ಪಾಪ ಹೆಲ್ಪ್ ಆಗಲಿ ಅಂತ ಕೊಡ್ತಾರಲ್ಲ, ಆ ಥರ ಸೇವೆ ಆಗಲಿ ಅಂತ ಕೊಡೋದು ಬೇರೆ, ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೊಡೋದು ಬೇರೆ. ಏನೋ ದಾಸರು ಬಂದಿದ್ದಾರೆ, ಮನೆ ಮಠ ಎಲ್ಲ ಬಿಟ್ಟು ಬಂದವರು, ಪಾಪ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಇರ್ಬೋದು ಅಂತೇಳಿ ಇನ್ಮೇಲೆ ಭಿಕ್ಷೆ ಬಿಡಬಾರದು ಅವರು. ಆ ಭಿಕ್ಷೆ ಅಂತ ತಿಳ್ಕೊಬಿಟ್ಟೆ, ಯಾವಾರ ಪಾಪ ಭಿಕ್ಷೆ ಬಿಡಬಾರದು ಅಂತ ಹೇಳಿದವರೇ ಮರದ ತುಂಬಾ ಮುತ್ತುರತ್ನ ಹಾಕಿಬಿಟ್ಟದ್ದು ಭಿಕ್ಷೆ, ಮುತ್ತುರತ್ನಗಳನ್ನು. ಇನ್ಮೇಲೆ ದಾಸರು ಜನ್ಮದಲ್ಲಿ ಭಿಕ್ಷೆ ಕೇಳಬಾರ್ದು ಹಾಗೆ ಮಾಡಿದೆ ಅಂತ ಹೇಳಿದ್ರು. ಅವ್ರ ಕಣ್ಣೆ ನೋಡಲೇ ಇಲ್ಲ, ಮುಂದಕ್ಕೆ ಹರಿನಾರಾಯಣ ಹೇಳ್ಕೊಂಡು ಹೊರಟ್ಬಿಟ್ರು ಮುಂದಕ್ಕೆ. ಅವ್ರು ಮರುದಿನ ದಾಸರು ಬರ್ಲಿಕ್ಕಿಲ್ಲ ಅನ್ಕೊಂಡಿದ್ದ ಪಾಪ, ಯಥಾ ಪ್ರಕಾರ ಮತ್ತೆ ಬಂದರು. ಸ್ವಲ್ಪ ದಾಸರಿ ಪ್ರಾಬ್ಲಮ್ ಬಹಳ ಇದೆ ಅಂತ ಕಾಣುತ್ತೆ, ಬಹುಶಃ ನಾನು ಕೊಟ್ಟಿದ್ದು ಸಾಕಾಗಲಿಲ್ಲ ಅಂತ ತಿಳ್ಕೊಂಡ ಪಾಪ. ನಾನು ಕೊಟ್ಟಿದ್ದು ಸಾಕಾಗಲಿಲ್ಲ, ಅದು ಸೆಕೆಂಡ್ ರೌಂಡ್ ಬಂದಿದ್ದಾರೆ ಆಯ್ತು ಅಂತೇಳಿ ಅವತ್ತು ಹಾಕಿದ, ಅಷ್ಟೇನೆ ಹಾಕಿದ, ನಾನು ಗ್ಯಾರಂಟಿ ಬರಲ್ಲ ಅನ್ಕೊಂಡ ಪಾಪ. ಮರುದಿನ ಮತ್ತೆ ಬಂದರು, ಬಿಡಲಿಲ್ಲ ದಾಸರು. ಈ ಸ್ವಲ್ಪ ತೆರಿಗೆ ಗೌರವ ಕಡಿಮೆ ಆಯ್ತು ಅವ್ರ ಮೇಲೆ. ರಾಜಗುರು ಅಂತ ಕಾಣುತ್ತೆ, ಒಂದರ ತಾಕರು ಸಾಕಾಗಲಿಲ್ಲ, ಎರಡ್ಸರ ಸಾಕಾಗಲಿಲ್ಲ, ಅದೇ ಅಭ್ಯಾಸ ಮಾಡ್ಕೊಂಡಿರೋದು ಕಾಣುತ್ತೆ ಅಂತೇಳಿ ಅವತ್ತು ಭಕ್ತಿಯಿಂದ ಹಾಕಲಿಲ್ಲ, ಸ್ವಲ್ಪ ಬೇಸರದಿಂದ ಹಾಕಿದ. ಶ್ರದ್ಧೆ ಇರಲಿಲ್ಲ ಅವತ್ತು, ಇಲ್ಲ ಇಲ್ಲ ಅವ್ರು ಹಾಕಿದ. ಸೀದಾ ವ್ಯಾಸರಾದ್ರೆ ಹೋದ್ರೆ ಸ್ವಾಮಿ ತುಪ್ಪು ಉಚ್ಚಾಮಟ್ಟೆ ಹೊಡ್ತೀರಿ ನೀವು ಪುರಂದರದಾಸರನ್ನ, ಅವ್ರ ಯೋಗ್ಯತೆ ನನಗೆ ಗೊತ್ತಾಯ್ತು ಅಂತ ಹೇಳಿಬಿಟ್ಟ. ಏನಾಯ್ತು ಅಂತ ಕೇಳಿದ್ರು, ಇವ್ರ ಯೋಗ್ಯತೆ ಅವರಿಗೆ ಗೊತ್ತು ಪುರಂದರ ವ್ಯಾಸರಾದರಿಗೆ. ಏನಾಯ್ತು ಅಂತ ಕೇಳಿದ್ರು, ನೋಡಿ ಮೊನ್ನೆ ಹಾಕಿದೆ, ನಿನ್ನೆ ಹಾಕಿದೆ, ಇವತ್ತು ಹಾಕಿದೆ, ಬರ್ತಾನೆ ಇದ್ದಾರೆ, ಏನು ಪ್ರಾಣಿ ಸ್ವಲ್ಪ ಹಾಕಲಿಲ್ಲ. ಮುತ್ತುರತ್ನಗಳ ಸುರಿಮಣೆ ಮಾಡಿದೆ ಅಂತೆ ಆಗಿನ ಕಾಲಕ್ಕೆ, ಮುತ್ತುರತ್ನ ಬೀದಿಯಲ್ಲಿ ಮಾಡ್ತಿದ್ರು. ಅಂತ ಶ್ರೀಮಂತ ರಾಜ್ಯ ಅದು, ರಾಜನಂತ ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಅಲ್ಲಿ ಅವನು ಬರೀತಾನೆ, ಆ ನ್ಯೂನಿಜ್ಜು ಪಾಯಸ್ ಬಂದವರು ಬರೀತಾರೆ. ಅವರ ಆ ಊರಿನೊಳಗೆ ಒಬ್ಬರ ಹತ್ತಿರ ಒಂದು ರತ್ನಹಾರ ಇದೆ, ರತ್ನಹಾರಕ್ಕೆ ಬೆಲೆ ಕಟ್ಟಲಿಕ್ಕೆ ಜಗತ್ತಿನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತ ಸಂಪತ್ಭರಿತವಾದ ರಾಜ್ಯ ಅದು. ಅಲ್ಲಿ ಒಡನೆ ಮಾಡ್ತಾರೆ, ವಿಜಯನಗರವನ್ನು ರಾತ್ರಿ ನೋಡಿದರೆ ಹಗಲು ಕಣ್ಣ ಕಾಣುತ್ತೆ ಅಂತ ಹೇಳ್ತಾರೆ, ಅಷ್ಟು ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ರೋಮ್ ಹೀಗಿಲ್ಲ ಅಂತ ಹೇಳ್ತಾನು, ಅಲ್ಲಿ ಬಂದವನು ನಮ್ಮ ದೇಶ ಹೀಗಿಲ್ಲ, ಅಷ್ಟು ಹೈಲಿ ಅಡ್ವಾನ್ಸ್ಡ್ ಕಿಂಗ್ಡಮ್ ವಿಜಯನಗರ ಎಂಪೈರ್ ಒಡನೆ ಮಾಡ್ತಾರೆ. ಅಂಥದ್ದು ರಾಜ ಕೃಷ್ಣದೇವರಾಜರು ಸಾಮಾನ್ಯನಲ್ಲ. ದಾಸರಾಜ ಸುಮ್ಮನೆ ಹೌದು ಹಾಗಾಯ್ತು ಅಂತ ಕೇಳಿದ್ರು. ಹೌದು ಅಂತ ಹಾಗಿದ್ದಾರೆ, ಪರೀಕ್ಷೆ ಮಾಡೋ ಮನೆ ಅಂತ ಕರ್ಕೊಂಡು ಹೊರಟೇ ಬಿಟ್ಟರು ದಾಸರು. ದಾಸರ ಮನೆಗೆ ಹೋದರು, ದಾಸರ ಮನೆಗೆ ಹೋದ್ರು, ದಾಸರಿನ ಮನೆ ಬಂದಿರಲಿಲ್ಲ. ಆಗ ಹೆಂಡತಿ ಏನು ಮಾಡ್ತಿದ್ರಂತೆ, ಧಾನ್ಯ ಸ್ವಚ್ಛ ಮಾಡ್ತಾ ಕೂತಿದ್ದು, ಏನು ಬದಲಾಗಲಿಲ್ಲ, ಅವರೇನು ಮತ್ತೆ ಬೇರೆ ಬೇಡಿಕೆ ತಗೊಂಡೇನು ಮಾಡಿರಲಿಲ್ಲ, ಅದೇ ಗುಡಿಸಲಲ್ಲೇ ವಾಸ ಮಾಡ್ತಿದ್ರು. ಹೆಂಡತಿ ಮೇಲೆ ಸೀರೆ ಯಥಾ ಪ್ರಕಾರ ಅದೇ ಸಾಮಾನ್ಯವಾದ ಸೀರೆನೇ ಇತ್ತು. ದಾಸರು ನೋಡೋದು ಬರೋದು, ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಕೃಷ್ಣ ಆಗ್ಲೇನೆ, ಏನು ಉಪಯೋಗಿಸಿಲ್ಲ ಅಂತ ಆಯ್ತಲ್ಲ ಕೊಟ್ಟಿದ್ದಿನ. ದಾಸರು ಅವ್ರಿಗೆ ಆಶ್ಚರ್ಯ, ಯತಿಗಳು ಬಂದಿದ್ದಾರೆ, ದೊಡ್ಡ ಪೀಠಾಧೀಶರು ಅಂತೇಳಿ ನಮಸ್ಕಾರ ಮಾಡಿ ಕುಡಿಸಿದ್ರು. ಏನು ಹೇಗಿದ್ದೀರಿ ಅಂತ ಹೇಳಿದ್ರು. ಅವರು ಮತ್ತೆ ಸುಮ್ಮನೆ ಇದ್ರು, ಮತ್ತೆ ಕೇಳಿದ ಹೇಳಿದ್ರು, ಇಷ್ಟು ಚೆನ್ನಾಗೇ ಇದ್ವಿ ಅಂತ ಹೇಳಿದ್ರು. ಇಷ್ಟು ಚೆನ್ನಾಗೇ ಇದ್ವಿ, ಒಂದು ಮೂರು ದಿವಸ ಎಡವಟ್ಟಾಗಿದೆ ಅಂತ ಹೇಳ್ತಾರೆ. ಆ ತಿಳ್ಕೊಂಡು ಇಷ್ಟು ದಿವಸ ಕೆಟ್ಟದಾಗಿದೆ, ಇನ್ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ತಿಳ್ಕೊಂಡಿದ್ರೆ ಮೂರು ದಿವಸ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಏನಾಯ್ತು ಅಂತ ಕೇಳ್ತಾರೆ. ಮನೆಯಿಂದ ಗೋಪಾಲಕ್ಕೆ ತರ್ತಿದ್ರು, ನಾನು ಅಡುಗೆ ಮಾಡಿ ಬಡಿಸ್ತಾ ಇದ್ದೆ, ಮೂರು ದಿವಸದಿಂದ ಅಕ್ಕಿ ಬೇಳೆ ಇರೋದೇ ಇಲ್ಲ, ಬರೀ ಕಲ್ಲು ಮಣ್ಣು ಹಾಕ್ತಾರೆ ಅಂತ ಹೇಳ್ಬಿಟ್ರಂತಪ್ಪ, ಬರೀ ಕಲ್ಲು ಮಣ್ಣು ಹಾಕ್ತಾರೆ ಯಾರೋ ಏನೋ, ಏನು ಅಡಿ ಊಟನಲ್ಲಾಗಿಬಿಟ್ಟಿದೆ ನಮಗೆ ಅಂತ ಹೇಳಿದ್ರು. ಆಗ ಕಟ್ಟದೇವರ ಮುಖ ಇಷ್ಟ ಆಯ್ತು, ನಾವು ಕೊಟ್ಟಿದ್ದೆಲ್ಲ ಏನಾಗಿದೆ ಅಂತ ಗೊತ್ತಾಯ್ತು ಅವರಿಗೆ. ವ್ಯಾಸರಾಜ ಸುಮ್ಮನೆ ಇರಲಿಲ್ಲ, ಆ ಕಲ್ಲು ಮಣ್ಣು ಏನು ಮಾಡಿದಿರಿ ಅಂತ ಕೇಳಿದ್ರು. ತಿಪ್ಪೆ ಬಿಸಾಡಿದ್ರಿ ಅಂತ, ಏನು ಮಾಡಿ ಬಿಸಾಡಿದ್ರಿ ಅಂತ ಹೇಳ್ತಾರೆ. ಎಲ್ಲಿ ಬಿಸಾಡಿದ್ರಿ ತೋರಿಸಿ, ಕರ್ಕೊಂಡೋಗಿ ನೋಡ್ತಾರೆ. ಅವರಿಗೆ ಕಲ್ಲು ಮಣ್ಣುಗಳು, ಇವರಿಗೆ ವ್ರತದ ರಾಶಿ ಅದು ಪುರಂದರ ಕೃಷ್ಣದೇವರಾಜನಿಗೆ. ಅಷ್ಟರಿ ದಾಸರು ಬಂದುಬಿಟ್ರಂತೆ ಅಷ್ಟತ್ತಿ ಅಲ್ಲಿಗೆ. ಹಾಗೆ ಆಡಿದ್ರಂತೆ, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ಲಕ್ಷ್ಮಿ, ನಮ್ಮ ಭಾಗ್ಯ ನಾರಾಯಣ ಅಂತ ಹೇಳಿದ್ರು. ಅಂದರೆ ನುಡಿದಂತೆ ನಡೆದವರು ದಾಸರು. ಆ ಕೃಷ್ಣದೇವರಾಜರಿಗೆ ಗೊತ್ತಾಯಿತು, ಅವರು ಭಿಕ್ಷೆಗೆ ಬರ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡ. ಭಿಕ್ಷೆ ಬರ್ತಾ ಇಲ್ಲ, ಭಿಕ್ಷೆ ಹಾಕ್ಲಿಕ್ಕೆ ಬರ್ತಾರೆ. ಅವರೇ ತಿಳ್ಕೊಂಡಿದ್ದ, ಅನ್ನದ ಭಿಕ್ಷೆ ಕೇಳಕ್ಕೆ ಬರ್ತಾರೆ ಅಂತೇಳಿ ಅಲ್ಲ, ಜ್ಞಾನದ ಭಿಕ್ಷೆ ಕೊಡ್ಲಕ್ಕೆ ಬರ್ತಾರೆ ಅಂತ ಹೇಳಿದ್ದ. ಯತಿಗಳಿಗೆ ಭಿಕ್ಷುಗಳು ಅಂತ ಹೆಸರು, ಟೀಕಾರ ತಮ್ಮ ಭಿಕ್ಷುಗಳು ಅಂತ ಕರ್ಕೋತಾರೆ. ದೈತೀರ್ಥಾಖ್ಯ ಭಿಕ್ಷುಣ ಅಂತ ಕರೀತಾರೆ, ವಚನ ಪ್ರಸೂರವಾದ ದೈತೀರ್ಥಾಖ್ಯ ಭಿಕ್ಷುಣ ಅಂತ ಅವರ ಮಾತು. ಅಂದ್ರೆ ಯಾತ್ರಿಕ ಭಿಕ್ಷುಗಳು ಅಂತ ಆಚಾರ ಅರ್ಥ ಬರೀತಾರೆ. ಅವರು ಬೇರೆ ಭಿಕ್ಷೆ ಬೇಡೋರಲ್ಲ, ಜ್ಞಾನದ ಭಿಕ್ಷೆ ಬೇಡ್ತಾರೆ, ಜ್ಞಾನದ ಭಿಕ್ಷೆ ಹಾಕ್ತಾರೆ. ಅದಕ್ಕೆ ಭಿಕ್ಷುಗಳು ಅಂತ ಯತಿಗಳಿಗೆ ಹೆಸರು ಅಂತ ಹೇಳಿದ್ದೆ. ಅದು ಪುರಂದರದಾಸರ ಬದುಕರ ವೃತ್ತಿ ಜ್ಞಾನ ಸಂದೇಶವಾಗಿತ್ತೆ ಹೊರತು ಅದು ಭಿಕ್ಷು ಹೊಟ್ಟೆಪಾಡ ಆಗಿರಲಿಲ್ಲ. ಆಗ ಆತನ ನಿಜವಾರು ಗೌರವ ಬಂತು. ಇವ್ರು ಏನು ಕೊಟ್ಟರು ಗೊತ್ತಾಗ ಮುಖ್ಯ ಅಲ್ಲ, ಭಗವದ್ಭಕ್ತರು ತಿಳ್ಕೊಂಡು ಆಗ ಶರಣಾದ ಅಂತ ಹೇಳಿದ್ದ. ಹೀಗೆ ತಮ್ಮ ಜೀವನದಲ್ಲಿ ಒಂದು ದಿವ್ಯ ಜ್ಞಾನಿಗಳು. ಅದಕ್ಕೆ ಸರಿಯಾಗಿ ಆ ಟೈಮಿಗೆ ಬಂದ್ಬಿಟ್ಟು ನಮ್ಮ ಭಾಗ್ಯ ದೊಡ್ಡದು ಅಂತ ಹೇಳಬೇಕಾದ್ರೆ ಎಂಥ ವರ್ಚಸ್ಸು. ಎಲ್ಲ ದೇಶವನ್ನು ಸುತ್ತುತ್ತಾರೆ, ಎಲ್ಲ ತೀರ್ಥಗಳಿಗೆ ಹೋಗ್ತಾರೆ, ಜನಗಳನ್ನು ಬಹಳಷ್ಟು ಎಚ್ಚರಿಸ್ತಾರೆ, ತಮ್ಮನ್ನೇ ದೃಷ್ಟಾಂತ ಮಾಡ್ಕೋತಾರೆ ಎಷ್ಟೋ ಸಲ. ಇಷ್ಟು ಪಾಪವನ್ನೇ ಮಾಡಿದ್ದೇ ಸಾಕು, ಸೃಷ್ಟಿಗೀಚನೆಯನ್ನ ಉದ್ಧರಿಸಬೇಕು ಎಂತ ದೇವನಾಮಗಳವೆಲ್ಲ. ಶುದ್ಧ ವೈಷ್ಣವ ಕುಲದಲ್ಲಿ ಉದ್ಭವಿಸಿದೆನು ನಾನು. ಮಧ್ವಮತ ಸಿದ್ಧಾಂತ ಪದ್ಧತಿಗಳ ಬುದ್ಧಿಪೂರ್ವಕ ತಿಳಿಯ ದುದ್ದಂಡ ಕಾಯವನು ವೃದ್ಧಿ ಮಾಡಿದೆನಯ್ಯ ಕಮಲಾಕ್ಷ ಕಾಯೋ. ತಮ್ಮನ್ನೇ ಹೇಳ್ಕೊಳ್ಳೋಕೆ ಪ್ರಾಬ್ಲಮ್ ಬರೋದಿಲ್ಲ, ಇನ್ನೊಬ್ರು ಬೈದಷ್ಟು ಬರುತ್ತೆ. ನಾವು ಇದ್ದೇವೆ ಅಂತ ಹೇಳ್ತಾ ಪಾಪಗಳನ್ನು ಹೇಗೆ ನಾವು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರನ್ನು ಶರಣ ಹೋಗಬೇಕು ಅನ್ನೋ ತತ್ವವನ್ನು ಹಾಡ್ತಾ ಬರುತ್ತೆ, ಎಚ್ಚರಿಸ್ತಾರೆ. ಮಾನೇ ಬದ್ರೆ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಅಂತ ಹೇಳೋದು. ದಾಸನ್ನ ಮಾಡಿಕೋ ಎನ್ನ, ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋ ಎನ್ನ. ಎಷ್ಟು ಸುಂದರವಾದ ಪದಗಳು ಅವರೆಲ್ಲ ಕೂಡ ಹೇಳ್ತಾರೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಎಷ್ಟು ಅದ್ಭುತವಾದ ಮಾತುಗಳಿವೆಲ್ಲ ಕೂಡ. ನರಸನ ತಕ್ಷಣ ಅರ್ಥ ಆಗಬೇಕು. ಹರಿದಾಸ ಸಾಹಿತ್ಯ ವೈಶಿಷ್ಟ್ಯ ಏನು ಗೊತ್ತಾ, ನೀವು ನವ್ಯ ಕವಿತೆ ಪೇಪರಲ್ಲಿ ಬರ್ತಿರುತ್ತೆ ಅದು ಅರ್ಥ ಆಗೋದು ಭಾರಿ ಕಷ್ಟ. ದಾಸರಾಡು ಸುಲಭವಾಗಿ ಅರ್ಥ ಆಗುತ್ತೆ. ಡಿಫಿಕಲ್ಟ್ ವರ್ಡ್ಸ್ ಉಪಯೋಗಿಸೋದಿಲ್ಲ, ಅನ್ನೋನ್ ವರ್ಡ್ಸ್ ಉಪಯೋಗಿಸೋದಿಲ್ಲ, ಎಲ್ಲ ಡೇ ಟು ಡೇ ಲ್ಯಾಂಗ್ವೇಜ್ ಉಪಯೋಗಿಸುತ್ತೆ. ಸುಲಭವಾದ ಭಾಷೆ ಇರುತ್ತೆ, ಸರಳವಾದ ವಿಚಾರ, ಅದು ಗಂಭೀರವಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತೆ. ಅದು ಹರಿದಾಸ ಸಾಹಿತ್ಯದ ಯಶಸ್ಸು ಅಂದ್ರೆ ಅದೇ ಕಷ್ಟವ ಮೊದಲೇ ಕಷ್ಟವಾದ ಶಾಸ್ತ್ರ, ಕಷ್ಟವಾದ ಭಾಷೆ ಇದ್ರ ಗತಿ ಏನಾಗಬೇಕು, ಸರಳವಾದ ಶೈಲಿಯಲ್ಲಿ ಹೇಳುತ್ತೆ. ಇಂಥದ್ದೇ ಮಾತುಗಳವರು ಮತ್ತೆ ಮುಂತ ಉಪದೇಶವನ್ನು ಮಾಡ್ತಾ ದೇವರನ್ನು ಕೊಂಡಾಡ್ತಾರೆ. ಅಹಂಕಾರವನ್ನು ಹೇಗೆ ಕಳ್ಕೋಬೇಕು ಅಂತ ಹೇಳ್ತಾರೆ. ನಾನನ್ನ ತಾನನ್ನ ನೀ ಘನ್ನ ಎಲ್ಲರಿರಿ, ಘನ್ನನೊಬ್ಬನೇ ಕಾಣಿರೋ ಗುಣಂದರ ವಿಠಲ. ಇನ್ನೇ ಹೆಚ್ಚು ಬೇಕಾಗಿಲ್ಲ, ಎರಡೇ ಮಾತುಗಳು, ಹೆಚ್ಚು ಬೇಕಾದ ಕಾರಣನೇ ಇಲ್ಲ. ನಾ ಘನ್ನ ನಮ್ಮ ಅಹಂಕಾರ ದೊಡ್ಡವನು, ನೀ ಘನ್ನ ಶ್ರೀಮಂತರದಲ್ಲಿ ಹೊರಳುತ್ತಾರೆ, ನೀ ಘನ್ನ ತಾನನ್ನ ಎನ್ನದಿರಿ, ಘನ್ನನೊಬ್ಬನೇ ಕಾಣಿರೋ ಪುರಂದರ ವಿಠಲ. ಇಟ್ಟು ಸುಲಭ. ಮತ್ತೆ ಆನೆಯನ್ನು ಕಾಯ್ದಾಗ ಕಾಣವಿದ್ದದ್ದೇನು, ನಾನು ಒದರ ಈಗ ಕೇಳದಿದ್ದದ್ದೇನು, ದೀನರಕ್ಷಕ ದಾನವಂತಕನೆಂಬ ಬಿರುದ ಉಳಿಸಿ ಬಾಣ ಉಳಿಸಿಕೊಳ್ಳೋ ಪುರಂದರ ವಿಠಲ. ಗಜೇಂದ್ರ ಮೋಕ್ಷದ ಕತೆ ಹೇಳ್ತಾ, ಆನೆಯನ್ನು ಕಾಯಿರಿ, ಆನೆಗಿಂತ ಒಬ್ಳೆ ಸಹಾಯ ಕಾಯಬಾರ್ದ ನನ್ನ ಅಂತ ಹೇಳ್ತಾ ಹೇಗೆ ಬೇಡ್ಕೋಬೇಕು ಅಂತ ತಿಳಿಸ್ತಾ ದೇವರನ್ನ ವರ್ಣನೆ ಮಾಡ್ತಾರೆ. ಆಪಾದ ಆನಂದ, ಆಜಾನು ಆನಂದ, ಆನಖ ಆನಂದ, ದೇವರ ಆನಂದ ಪೂರ್ಣ. ಸ್ವಪತ ರಥ ಭೇದ ವಿವರ್ಜಿತ ದಾಸರ ಮಹಿಮೆ ಹೇಳ್ತಾರೆ. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಾಳವ ಕಟ್ಟಿದವ ಕಳರದೇ ಬೆಟ್ಟಿದವ. ಯಾರ ತಾಳವನ್ನು ಕಟ್ಟುತ್ತಾರೋ ಕಳರದಿಂದ ತುಳಿದಾಗತ್ತೆ ಅಂತ ಹರಿದಾಸರ ಆಗಲಿಕ್ಕೆ ಸ್ಫೂರ್ತಿಯನ್ನು ಕೊಡ್ತಾರೆ. ಹರಿಯ ಒಂಬತ್ತು ಭಕ್ತಿ ಬಲ್ಲಂತ ಧೀರ, ಮರಳಿ ಸಂಸ್ಕೃತಿಯೊಳಗೆ ತಾಹುಟ್ಟಿ ಬಾರ. ಏನು ಪ್ರಾಣ ಏನು ಅರ್ಥ ಇದೆ? ಹರಿಯ ಒಂಬತ್ತು ಭಕ್ತಿ ಬಲ್ಲಂತ ಧೀರ, ಮರಳಿ ಸಂಸ್ಕೃತಿಯೊಳಗೆ ತಾ ಹುಟ್ಟಿ ಬಾರ. ನವವಿಧ ಭಕ್ತಿಯನ್ನು ಮಾಡಿದರೆ ಎಂದೂ ಮತ್ತೆ ಸಂಸಾರಕ್ಕೆ ನಾವು ಬರೋದಿಲ್ಲ, ಸುಖವಾಗಿ ದೇವರ ಹತ್ರ ವಾಸ ಮಾಡಬಹುದು ಅಂತ ಹೇಳಿದ್ದಾರೆ. ಅಂತ ಮಧ್ವಮತ ದೇವಳು ಮೀನವಾಗಿರಬೇಕು. ಎಂಥ ಮಧ್ವಮತ ದೇವಳು ಮೀನವಾಗಿರಬೇಕು, ಮಧ್ವಮತ ಸಮುದ್ರ ಅಲ್ಲಿ ಮೀನಾಗಿ ವಿಹಾರ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಬಿಲ್ಲರಂತೆ ಬಾಗಬೇಕು ದೊಡ್ಡವರು ಬಂದಾಗ ಬಾಗಬೇಕು, ವಿನಯ ಇರಬೇಕು. ಬಂದ ಜನ ಬೆಲ್ಲವಾಗಿರಬೇಕು, ದ್ವೇಷ ಕಟ್ಕೋಬಾರದು, ಬಂಧುಗಳಂತ ದ್ವೇಷ ಕಟ್ಕೋಬಾರದು. ಅದಕ್ಕೆ ಮದುವೆ ತಪ್ಪದೆ ಹೋಗ್ತಾರೆ, ಉಪನ್ಯಾಸ ಚಕ್ಕರಾಗಿಬಿಡ್ತಾರೆ, ಬಂಧುಗಳನ್ನು ಹೆದರ ಕೆಡಿಸ್ಕೋಬಾರದಲ್ಲ, ಆ ಥರ ಹಾಗೆ ಮಾಡಬಾರದು. ಬೆಲ್ಲವಾಗಿರಲೇಬೇಕು, ಇರ ಕಾರಣ ಗಲಾಟೆ ಮಾಡ್ಕೋಬಾರದು ಅಷ್ಟೇ. ಬೆಲ್ಲನೇ ಮಾಧವನ ಮನವ ಮೆಚ್ಚಿಸಬೇಕು, ದೇವರನ್ನ ಮೆಚ್ಚಿಸ್ತಾ ಹೋಗಿಲ್ಲ. ದೇವರದ ಗುರಿ ಪ್ರಣಯಾವೋ ವಾಸುದೇವೋ, ದೇವತಾ ಮಂಡಲ ಅಖಂಡ ಮಂಡಲ. ಆಗ ತತ್ವವನ್ನು ಸಾರ್ಥ ಸಾರ್ಥ ಸಂಚಾರವನ್ನು ಮಾಡಿದ್ದಾರೆ. ದಿವ್ಯ ಸ್ತೋತ್ರಗಳು, ಚಂದ್ರ ಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ಶಿವನ ಸ್ತುತಿಗಳಲ್ಲಿ ಮೊಟ್ಟ ಮೊದಲ ಬಾರಿ ಹರಿದಾಸರಲ್ಲಿ ಕಾಣತಕ್ಕಂಥ ಶಿವಸ್ತುತಿಯನ್ನ ಯಾವ ಶೈವ ಸಾಹಿತ್ಯದಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅತ್ಯಂತ ಸುಂದರವಾದ ಶಿವಸ್ತುತಿಗಳನ್ನ ಹರಿದಾಸರು ಬರೆದಿದ್ದಾರೆ. ಅದಕ್ಕೆ ನಾಂದಿ ತ್ರಿಪಾದರಾದ್ರೆ ಹಾಡಿದ್ರು ಇಂಥ ಹಾಡುಗಳಿಗೆ. ವೃಷಭನೇರಿದ ವೃಷ ಹೇಳ್ತಾರೆ, ವೃಷಧರ ನ್ಯಾರೇ ಬೇಡಮ್ಮಯ್ಯ ಅಂತ ತ್ರಿಪಾದರಾದ್ರೆ ದೇವರನ್ನ. ಅನಂತರ ಹೆಚ್ಚು ಕೃತಿಗಳನ್ನು ಬರೆದವರು ಶ್ರೀ ರುದ್ರದೇವರ ಮೇಲೆ, ಎಲ್ಲದರ ಮೇಲೆ ಹೆಚ್ಚು ಬರೆದವರು ಪುರಂದರದಾಸರೇನೆ. 475,000 ಏನಾಗಿರುತ್ತೆ ಲೆಕ್ಕ ಹಾಕಿ, ಎಲ್ಲದ ವೆರೈಟಿನೂ ತೋರಿಸಿಕೊಡ್ತಾರೆ. ಭಾಗ್ಯದ ಲಕ್ಷ್ಮಿ ಪಾರಮ್ಮ ಅಂತ ಅದು ಅಭ್ಯಾಸ ಲಾಟ್ರಿಗೆ ಬಂದು ಸ್ಲೋಗನ್ ಮಾಡ್ಕೊಂಡ್ಬಿಟ್ರು. ಯೋಗಕ್ಷೇಮ ಮಹಾತ್ಮ್ಯ ಎಂಬುದು ಎಲ್ಲ ಜೀವನ ತಗೊಂಡ್ಬಿಟ್ರು. ಭಾಗ್ಯದ ಲಕ್ಷ್ಮಿ ಪಾರಮ್ಮ ಇವ್ರು ತಗೊಂಡ್ಬಿಟ್ರು ಕೊನೆಗೆ. ನಾವೇನೆ ಯಥಾ ಪ್ರಕಾರ ಉಸಿರು ಇರೋದಕ್ಕೆ ಜಾಗೃತಿ ಪಾರದ ತಗೊಂಡಿದ್ದೇವೆ ಹೇಳ್ತೀರಿ. ಭಾಗ್ಯದ ಲಕ್ಷ್ಮಿ ಪಾರಮ್ಮ ಚಕ್ಕ ಪುರಂದರ ವಿಠಲನ ರಾಣಿ ಅದವರಿಗೆ ಬೇಕಾದ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ ನಮ್ಮಕ್ಕೆ ಸಾಧ್ಯ ಇಲ್ಲ. ಜೀವಾದರ್ಥನೆ ದಾಸರು ಲಲಿತವಾದ ಸಾಹಿತ್ಯ, ಸರಳವಾದ ಸಾಹಿತ್ಯ. ಲಕ್ಷ್ಮಿ ಬಂದ್ಬಿಡೋದು ಹಾಗೆ ಬರೀತಾರೆ. ಇನ್ನು ಹೇಳೋದಾದ್ರೆ ಲಕ್ಷ್ಮಿ ಬಂದೇ ಬಿಡಬೇಕು, ಹಾಡು ಹೇಳಿದವರು ಲಕ್ಷ್ಮಿ ಪೂಜೆ ಆಗೋದೇ ಇಲ್ಲ ಅಂತ ಹಾಡು ಬರೆದ ಮಹಾನುಭಾವರು ಹರಿ ಪುರಂದರದಾಸರು. ಅವರ ಕೃತಿಗಳಲ್ಲಿ ಕೇಶವರಾಮಗಳು ಎಷ್ಟಿದೆ ಲೆಕ್ಕನೇ ಇಲ್ಲ. ಉಗಾಭೋಗಗಳು ಇವತ್ತೇ ಅತಿ ಹೆಚ್ಚು ಉಗಾಭೋಗ ಸಿಕ್ಕಿರೋದು ಅವರದೇನೆ, ಅತಿ ಹೆಚ್ಚು ಕೀರ್ತನೆ ಸಿಕ್ಕಿರೋದು ಅವರದೇನೆ. ಅದು ಎಲ್ಲ ರೀತಿಯಲ್ಲೂ ಕೂಡ ಜನಗಳ ಮನಸ್ಸನ್ನು ಪೂರ್ಣ ಪರಿವರ್ತನೆ ಮಾಡಿ ಇಷ್ಟನೆ ಮಾಡಿದ್ರು ತಮ್ಮದಲ್ಲ, ಎಲ್ಲ ಭಗವಂತ ಅನುಗ್ರಹ. ಭಿನ್ನ ಹೆಕ್ಕೆ ಬಾಯಿಲ್ಲ ವಯ್ಯ, ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ ಭಿನ್ನ ಹೆಕ್ಕೆ ಬಾಯಿಲ್ಲ ವಯ್ಯ. ಎಷ್ಟು ಮಂತ್ರ ಮುಂದೆ ಒದ್ದಬೇಕು ಅಷ್ಟೇ ಸಾಕು ನಮಗೆ. ಭಿನ್ನ ಹೆಕ್ಕೆ ಬಾಯಿಲ್ಲ ವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ದೇವ್ರನ್ನ ಕೇಳಕ್ಕೆ ಅಂತ ಹೋಗ್ತೀವಲ್ಲ ನಾವು, ಪುತ್ರ ಪೌತ್ರ ಆಯುರ ಆರೋಗ್ಯ ಅಂತ ಹೇಳಿಬಿಟ್ಟು ನಾಚಿಕೆ ಆಗಬೇಕು ಅಂತ ಹೇಳ್ತಾರೆ. ಡಿಸ್ಮಿಸ್ ಆದ ಹುಡುಗ ಗೆಟ್ ಔಟ್ ಆಫ್ ಹುಡುಗ ಸಾರ್ ರ್ಯಾಂಕ್ ಕೊಡ್ತೀರಿ ಅಂತ ಕೇಳಿದಾಗ ಆಗುತ್ತೆ ಅಷ್ಟೇ. ಗೆಟ್ ಔಟ್ ಆಫ್ ದಿ ಕ್ಲಾಸ್ ಆದವನಿಗೆ ರ್ಯಾಂಕ್ ಕೊಡ್ತಾರೆ ಯಾರು ಕೂಡ. ಇವತ್ತು ಹರಿದಾಸ ಹೇಳ್ತಾರೆ ಏನು ಕೇಳೋ ಬಾಯಿ ನಮಗಿದೆ ಅಂತ ಹೇಳಿದ್ದಾರೆ. ದೇವ್ರ ಬಂದು ಕೇಳೋದು ಬಾಯಿ ಕಟ್ಟವೇ ಬಿಡಬೇಕು ಅಂತ ಹೇಳಿದ್ರೆ ಎಂತ ಮಾತು ನೆನೆಸ್ಕೊಂಡು ಬಿಟ್ರೆ ಕೇಳಬೇಕು ಅನಿಸ್ಲೇಬಾರ್ದು ನಮಗೆ. ಭಿನ್ನ ಹೇಗೆ ಬಾಯಿಲ್ಲ ವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರಲಾಗಿ. ಒಂದು ಪಲ್ಲವಿಗಳೇ ಅವರು ಅದು ಒಂದು ನೂರಾರು ಪುಟದಷ್ಟು ಅರ್ಥ ಕೊಡ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಯುಗತಿ ಪತ್ತೆ ಹೇಳ್ತಾರೆ, ಭುಗತಿ ಪತಕ್ಕೆ ಮನವೀವ ಮಾರುದ್ರ ದೇವ. ಯುಗತಿ ಶಾಸ್ತ್ರಗಳಲ್ಲಿ ವರದ ಸಂಭವನ ರಸಿ. ಒಂದು ಯಾವ್ಯಾವ ದೇವತೆ ಏನೇನು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ, ಯಾವ್ಯಾವ ದೇವತೆಗಳು ಏನೇನು ಕೆಲಸ ಆಗುತ್ತೆ. ಇದೆಲ್ಲ ಕೂಡ ಭಗವಂತನಲ್ಲಿ ಭಕ್ತಿ ಕೊಡ್ತಕ್ಕಂಥವ್ರು ಯಾರು, ನಮ್ಮ ಪವಮಾನ ಅಂತ ಹೇಳ್ತಾರೆ. ಇಲ್ಲಿ ಕೊನೆಗೆ ಪುರಂದರ ವಿಠಲರು ಸತತ ಇವರು ನಿಂತು ಈ ಕೃತಿಯ ನಡೆಸುವನು, ಎಲ್ಲರೊಳಗೆ ನಿಂತು ಮಾಡಿಸೋದು ಸಾಕ್ಷಾತ್ ಸೇರಿ. ಹೀಗೆ ಪ್ರತಿಯೊಂದು ಮಾತುಗಳನ್ನು ಕೂಡ ನಿತ್ಯ ಜೀವನದ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಭಗವತ್ ಪರವಾಗಿ ಮಾಡಿಕೊಡ್ತಕ್ಕಂಥ ಹೊಸ ರೀತಿ ಹೇಳ್ಕೊಡ್ತಾರೆ. ಅವ್ರ ಮಹಿಮೆ ತುಂಬ ಹೇಳ್ತಾರೆ, ಅವ್ರ ಕೃತಿಗಳೇ ಮಹಿಮೆ. ಇನ್ನೇನು ಹೆಚ್ಚು ಮಹಿಮೆ ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಅವ್ರು ಒಂದು ಹಾಡಿಗೆ ಅಡವಿ ಸ್ವಾಮಿಗಳು ವಿಷ್ಣು ತೀರ್ಥರಾಗಿಗಳು ಒಂದು ಹಾಡಿಗೆ ಪಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ ಗೋವಿಂದಾನವೋ ಗೋವಿಂದಾನವೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ. ಒಂದೇ ನುಡಿ, ಒಂದು ಹಾಡಲ್ಲ, ಒಂದು ನುಡಿ. ದೊಡ್ಡ ವಿದ್ವಾಂಸರು ಸರ್ವಸಂಗ ಪರಿತ್ಯಾಗ ಮಾಡಿ ಒಂದು ದೊಡ್ಡ ವಿಷ್ಣು ತೀರ್ಥರು ಅಂತ ಆಗಿ ಭಾಗವತ ಸಾರೋತ್ತಾರೆ ಬರೀತಾರೆ. ಒಂದು ಹಾಡ ಒಂದು ಪದ ಕೇಳಿದ್ದಕ್ಕೆ ಲೆಕ್ಕ ಎಷ್ಟು ಎಫೆಕ್ಟ್ ಇರುತ್ತೆ ಅಂತ ಹೇಳೋದು ಸಾಕ್ಷಿ. ಎಲ್ಲ ಬಿಡಾಗ ಯಾಕೆ ಮಾಡಿದ್ರು ಅಂದ್ರೆ ಎಲ್ಲ ಬಿಟ್ಟವ್ರು ಬರೋದು ಹಾಡು, ಅದಕ್ಕೆ ಎಫೆಕ್ಟ್ ಇತ್ತು ಅದರೊಳಗೆ. ಎಲ್ಲ ಬಿಟ್ಟವ್ರು ಬರದೆ ಸಿದ್ಧಿ ಬಂದಿತ್ತು, ಸುಮ್ಮನೆ ಇವ್ರು ಇಟ್ಕೊಂಡು ಬರೀ ಹೇಳಿದ್ರೆ ಸಿದ್ಧಿ ಬರ್ತಿರ್ಲಿಲ್ಲ. ಪ್ರಾಕ್ಟಿಕಲಿ ಬಿಟ್ಟು ತೋರಿಸಿದ್ರು, ಆದ್ರಿಂದ ಆ ಸಿದ್ಧಿ ಬಂದಿತ್ತು ಅವ್ರ ಮಾತಿನೊಳಗೆ. ಅಂಥ ಕೃತಿಗಳ ಮೂಲಕ ದಾಸರು ಮಾಡಿದ ಕೆಲಸ ಬಹಳ ಅನ್ನಭೂತ ಅನುಭವಿಷ್ಯತೆ ಅಂದ ಕೆಲಸ. ಅವರು ವಯಸ್ಸಾಗಿದ್ದ ಕಾಲಕ್ಕೆ ನೀರು ಬೇಕಾಗಿತ್ತಂತೆ. ಅವ್ರು ಬಹಳ ಶಿಷ್ಯ ಒಬ್ಬ ಅಪ್ಪಣ್ಣ ಅಂತ ಶಿಷ್ಯ ಇದ್ದ ರಾಯರಿಗೆ. ಅಪ್ಪಣ್ಣ ಅಪ್ಪಣ್ಣಾಚಾರ್ಯರು ಅಲ್ಲಿ ಅಪ್ಪಣಾಚಾರ್ಯ ದಾಗ ಸೋತ್ರ ಬರೋದಿಲ್ಲ. ಅಪ್ಪಣ್ಣ ಅಂತ ಶಿಷ್ಯ ಇದ್ದರಂತೆ. ಬಹಳ ಯಾವಾಗ ಸೇವೆ ಮಾಡ್ಕೊಂಡಿದ್ದ ದಾಸರು ವಯಸ್ಸಾಗಿತ್ತಾಗ್ಲೇನೆ. ಆ ನೀರು ತಂದುಕೊಡುವಂತ ಕೇಳಿದ್ರು, ಅದು ತಂದುಕೊಡ್ಲಿಲ್ಲ. ಅಟ್ಟೊತ್ತಿಗೆ ದೇವರು ತಾನೇ ತಂದುಕೊಂಡ್ರು, ಅಪ್ಪಣ್ಣವ್ರು ತಾನೇ ತಂದುಕೊಂಡ್ರು ದೇವ್ರ ನೀರನ್ನು. ಸೊ ತಡ ಇದ್ದಂತೆ, ಅಂತವ್ರು ಹೊಡೆದ್ಬಿಟ್ಟಂತೆ, ಬಿಡಲಿಲ್ಲ. ತಡಾಯ ಮಾಡಿ ಸಿಟ್ಟ ವಯಸ್ಸದ್ದೆ ವಯಸ್ಸಾಗಿತ್ತು. ದೇವ್ರ ಸಂಕಲ್ಪ ಅದು, ಜೋರ ಹೊಡೆದ್ರಂತೆ ಓಡೋಗ್ಬಿಟ್ಟ, ಬಿಡಲಿಲ್ಲ. ಆಮೇಲೆ ಮುಂದೆ ಕದೆ ಕೇಳ್ತೇನೆ, ಮುಯ್ಯಕ್ಕೆ ಮುಯ್ಯ ತೀರಿತು ಅಂತೇಳಿ ದಾಸರು ಹೊಡಿಸಿಬಿಟ್ಟು ಕಂಬಕ್ಕೆ ಕಟ್ಟಿಕೊಂಡಿದ್ದಂತ. ಅದು ಯಾವುದೋ ಒಂದು ವೇಷ್ಯೆಗೆ ಕಂಕಣ ಕೂಡ ನೆವ ಮಾಡಿಬಿಟ್ಟು ಪರಮಾತ್ಮ ಮಾಡಿದ್ರಂತೆ. ಆಗ ಅರ್ಥ ಇದ್ದಂತೆ ಅವ್ರಿಗೆ, ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಹಾಡಿಬಿಡ್ತಾರೆ. ಆದ್ರೆ ದಾಸರ ಜೀವಿತ ಎಷ್ಟೋ ಕೃತಿಗಳು ಕಾಣುತ್ತೆ. ಒಂದು ಇದ್ದಕ್ಕಿದ್ದಾಗ ದಾಸರು ಈಗ ಏನೋ ಒಂದು ಬಟ್ಟೆನ ಹಂಪಿಯಲ್ಲಿದ್ದಾರೆ, ಇದಕ್ಕಿಂತ ಈಗ ಅಂತಿರುತ್ತೆ. ಕೇಳಿದ್ರೆ ಅದು ಯಾಕೆ ಹ್ಯಾಂಗ್ ಮಾಡ್ತಿದ್ದಾರೆ ದಾಸರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಪಂಡರಪುರದೊಳಗೆ ವಿಠಲ ಮುಂದೆ ಹಾಕಿರೋ ಬಟ್ಟೆಗೆ ಬೆಂಕಿ ಹೆಚ್ಚಿತ್ತು ಆರಿಸಿದೆ ಅಂತ ಹೇಳ್ತಾರೆ. ಇವರು ಕೂಚಿರೋದು ಹಂಪಿಯೊಳಗೆ, ಆ ಬೆಂಕಿ ಹೆಚ್ಚಿರೋದು ಪಂಡರಪುರದೊಳಗೆ. ಇಲ್ಲಿಗಾಗಿ ಆರಿಸಂತೆ, ಎಂತ ಮ್ಯಾಜಿಕ್ ಇದು, ರಿಮೋಟ್ ಕಂಟ್ರೋಲ್ ಕಾಂಟ್ರೋಲ್ ತೋರಿಸ್ತಾರೆ. ಇಲ್ಲಿ ಆರಿಸಿದ್ರೆ ಅಲ್ಲಿ ಆರಿಸಂತೆ. ಅದು ಯೋಗಿಗಳ ರೀತಿಯ ಪುರಂದರ ತೋರಿಸ್ತಾರೆ. ದೊಡ್ಡ ಜ್ಞಾನಿಗಳು, ದೊಡ್ಡ ಯೋಗಿಗಳು, ಹರಿಭಕ್ತರು ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಮತ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಅವರ ಹಾಡಿದರೆ ಅದು ಮಾತು ಕೇಳಿಬಿಟ್ರೆ ಮನುಷ್ಯ ಗುರುಮತ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಹೆಂಗಸು ಒಬ್ಬ ಹೆಂಗಸು ಮುತ್ತೈದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಗಂಡಸು ಮುತ್ತೈದಾಗಿರಬೇಕು ಅಂತ ಆಸೆ ಹೇಳ್ತಾರೆ. ಮುತ್ತೈದಾಗಿರಬೇಕು ಮುದರಿಂದಲಿ. ಗಂಡಸ ಮುತ್ತೈದೆ ಆಗಬೇಕು ಅಂದ್ರೆ ಪರಮಾತ್ಮನೇ ಗಂಡ, ನಾವೇ ಆತನ ಹೆಂಡತಿ ಅಂತ ಆರಾಧನೆ ಮಾಡಬೇಕು. ಅವಾಗ ಮುತ್ತೈದೆ ಮಾಂಗಲ್ಯ ಕಟ್ಟಿಕೋಬೇಕಲ್ಲ. ಮತ್ವಶಾಸ್ತ್ರ ಓದೋದೇ ಮಾಂಗಲ್ಯ ಅಂತ ಹೇಳ್ತಾರೆ. ಬದ್ಧಶಾಸ್ತ್ರ ಓದ್ದೆ ಹೋದರೆ ಮಂಗಲ ಸೂತ್ರವಿಲ್ಲದ ಬದುಕಿನಂತೆ ಆಗತ್ತೆ ಅನ್ನೋ ಎಚ್ಚರಿಕೆ ಬಹಳ ಅಪೂರ್ವವಾದದ್ದು. ಇಂತಹ ಸಂದೇಶದ ಮೂಲಕ ದಾಸರು ಮಾಡಿರೋ ಉಪಕಾರ ಬಹಳ ದೊಡ್ಡದು. ಅಂತ ದಾಸರ ಆರಾಧನೆ ಇವತ್ತು ನಡೀತಾ ಇದೆ. ಅವರ ಕೀರ್ತನೆಗಳಲ್ಲಿ ತತ್ವದಿಂದಾಗಿ ಜನ ಪರಿಣಾತರಾದರು. ಅವರ ಹಾಡುಗಳ ಸೌಂದರ್ಯದಿಂದ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂದ್ರೆ ಇವತ್ತು ಭಿಕ್ಷಕರು ಕೂಡ ಬೃಂದದಾಸರ ಹಾಡು ಹೇಳ್ತಾರೆ. ಆಶ್ಚರ್ಯ, ಭಿಕ್ಷಕರು ಬೃಂದದಾಸ ಹೇಳ್ತಾರೆ. ಎಷ್ಟೋ ಜನ ಅಂದ್ರೆ ಬದುಕೊಂಡ್ಬಿಟ್ಟಿದ್ದಾರೆ, ನೂರಾರು ಜನ ಬದುಕೊಂಡ್ಬಿಟ್ಟಿದ್ದಾರೆ. ಬಿ ಎ ಎನ್ನುವ ಬದುಕಿರೋ ಗ್ಯಾರಂಟಿ ಹೇಳೋದು ಕಷ್ಟ. ಬೃಂದದಾಸ ಹಾಡಕ್ಕಂದ್ರೆ ಗ್ಯಾರಂಟಿ ಭಿಕ್ಷ, ಅವರಿಗೆ ಸುಖವಾಗಿ ಬದುಕುಬಿಡ್ತಾರೆ ಮನುಷ್ಯ. ಅಂತ ಒಂದು ಸಿದ್ಧಿ ಕೊಟ್ಟಿದ್ದಾರೆ. ಅದ್ಯಾತಕ್ಕೆ ಇವತ್ತು ಸಂಗೀತ ಪ್ರಪಂಚ ಹೇಳಬೇಕು ಅಂತಿದ್ರೆ ಬೃಂದದಾಸರ ಅಗ್ರಸ್ಥಾನ. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೋ ತ್ಯಾಗರಾಜರ ಹೆಸರು ಕೇಳದೇ ಇದ್ದವರೇ ಇಲ್ಲ. ಅವರು ಕೊಂಡಾಡೋದು ಪುರಂದರದಾಸರನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ಎಂಥ ವ್ಯಕ್ತಿತ್ವ ಪುರಂದರದಾಸರದು. ಒಬ್ಬ ಸಂಗೀತಕಾರರಾಗಿ, ಒಬ್ಬ ಕೃತಿಕಾರರಾಗಿ, ಭಾಷಾ ಪ್ರಸಾರಕರಾಗಿ, ತತ್ವ ಪ್ರಸಾರಕರಾಗಿ, ಸಮಾಜ ಸುಧಾರಕರಾಗಿ ಅವರು ಮಾಡಿರೋ ಕಾರ್ಯಗಳು ಒಂದೊಂದು ಬಹಳ ಶ್ರೇಷ್ಠವಾದದ್ದು. ಇಷ್ಟು ದಿವಸಗಳಾದರೂ ಕೂಡ ಪುರಂದರದಾಸರು ಗೊತ್ತಿಲ್ಲ ಅಂತ ಹೇಳಬಿಟ್ಟು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕರೆ ಮಾತ್ರ ಸಿಗಬೇಕಷ್ಟೇ. ಬೇರೆ ಜಾತಿಯಲ್ಲಿ ಪುರಂದರ ಕಷ್ಟ ಹೇಳಿ ಓ ಪುರಂದರದಾಸರು ಅಂತ ಹೇಳಿ ಒಂದು ಮಾತೇ ಇಲ್ಲ. ಇವತ್ತು ರಾಘವೇಂದ್ರ ಸ್ವಾಮಿ ಹೆಸರು ಕೇಳಿದ ತಕ್ಷಣ ಹೇಗೆ ಅವರನ್ನ ಇವತ್ತು ದೊಡ್ಡ ಜ್ಞಾನಿಗಳು ಪವರ್ ಕೊಂಡಾಡ್ತಾರೋ, ಪುರಂದರದಾಸರನ್ನು ಹೇಳಿದ ತಕ್ಷಣ ಜಾತಿ ಮತ ಎಲ್ಲವನ್ನೂ ಮೀರಿ ಅವ್ರು ಹಾಡು ಹೇಳ್ತಾರೆ. ಹಿಂದೆ ಹೇಳಿದ್ದೆ ನಾನು, ಯಾವ ಒಬ್ಬ ವೀರಸೇವರ ಕಾಲೇಜಿಗೆ ಯಾವುದೋ ಕಾರ್ಯಕ್ರಮ ಕರೆದ್ರೆ ಹೋಗಿದ್ದೆ. ಅಲ್ಲಿ ಮಂಗಳಾಚರಣೆ ಮಾಡ್ಬೇಕಲ್ಲ ಪ್ರಾರ್ಥನೆ, ಯಾವುದೋ ಹುಡುಗಿ ಬಂದು ಹಾಡಿದ್ದು ಶರಣ ಸಿದ್ಧಿ ವಿನಾಯಕ ಪುರಂದರ ವಿಟ್ಟ ನಿಜದಾಸನೆ ಮೂದೋಯ್ತು. ಪುರದ ಬಿಟ್ಟ ಕಂಡ್ರೆ ಆಗಲ್ಲ ಹೊಟ್ಟವರಿಗೆ. ಆ ಹಾಡು ಹೇಳೋರು ನಡೆಯೋದಿಲ್ಲ ಮುಂದೆ. ಯಾವ್ದೇ ಡ್ಯಾನ್ಸ್ ಪುರದಾದ ಹಾಡೇ ಡ್ಯಾನ್ಸ್ ಇವತ್ತೆ ಏನ್ ಆಶ್ಚರ್ಯ. ಆಡಿದನೋ ರಂಗ ಅದ್ಭುತದಿಂದಲೇ ಅಂತ ಅವ್ರು ಹೇಳಿದರೆ ದಾನಿಸದಲ್ಲಿ ಯಶೋದಿಂದ ಹಾಡ್ತಾ ಇದ್ರೆ ಜನ ಆಶ್ಚರ್ಯ ಪಟ್ಬಿಡ್ಬೇಕು. ಇಂಥ ಒಂದು ವೈಭವವನ್ನ ದಾಸರಾಯರು ಕೊಟ್ಟಿದ್ದಾರೆ. ಅಂತ ಮಹಾನುಭಾವರ ನೆನೆಸೋದು ಒಂದು ಪುಣ್ಯ ಕಾರ್ಯ, ಅವರ ಆದರ್ಶ ಪಾಲಿಸೋದು ದೊಡ್ಡ ಪುಣ್ಯ ಕಾರ್ಯ. ಅವರ ಗ್ರಂಥಗಳನ್ನ ಉಳಿಸ್ಬೇಕು. ಇವತ್ತು ನೈವೇದ್ಯ ಮಾಡಿ 475,000 ಅವರು ಬರೆದ್ರೆ ಇವತ್ತು ಸರಿಯಾಗಿ 1,000 ಕೂಡ ಸಿಗೋದಿಲ್ಲ ಅಂದ್ರೆ ಏನ್ ದುರಂತ ಇದು. ಒಂದು ಕೊಟ್ಟಿದಿಪತಿ ಅಪ್ಪನ ಆಸ್ತಿಯೊಳಗೆ ಒಂದು 10 ಪೈಸೆ ಉಳಿಸ್ಕೊಂಡ್ರೆ ಯಾಕೋ ಹಾಗಾಗ್ಬಿಟ್ಟಿದೆ ಅಷ್ಟೇ. ಎಲ್ಲ ಕಳ್ಕೊಂಡ್ಬಿಟ್ರೆ ಹಾಗಾಗ್ಬಿಟ್ಟಿದೆ. ನಿಜವಾಗ ನಮ್ಮ ಸಂಪತ್ತಿ ಅವರ ಹಿಂದೆ ಬರೋದಿಲ್ಲ. ಎಷ್ಟೋ ಜನ ರಾಜ ಮಹಾರಾಜರವರಿದ್ದಾರೆ, ಅವ್ರ ಹೆಸರು ಜನಕ್ಕೆ ಗೊತ್ತಿಲ್ಲ. ಪುರಂದರದಾಸರ ಹೆಸರು ಜನಕ್ಕೆ ಅದು ಗೊತ್ತಿತ್ತು. ಅದರ ಅರ್ಥ ಏನೋ, ಭಕ್ತಿ ನಮ್ಮನ್ನ ಬದು ಚಿರಾಯುಶ್ಚರ ಜೀವಿಗಳನ್ನ ಮಾಡೋ ಹಾಗೆ, ಬೇರೆ ಯಾವುದೋ ಚಿರಂಜೀವಿಗಳು ಮಾಡೋದಿಲ್ಲ. ಕೃತಿ ಬರಲಿಕ್ಕೆ ಬರೋದಿಲ್ಲ ಬೇಡ, ಕೃತಿ ಉಳಿಸಕ್ ಬರೋದಿಲ್ಲ ಕೊನೆ ಪಕ್ಷ. ಅದು ಬರ ಕೊಟ್ಟಿದ್ರೆ ಉಳಿಸಕ್ ಬರೋದಿಲ್ಲ ಅಂತ ನಾವು ಬದುಕೇನು ಪ್ರಯೋಜನ. ಆದ್ದರಿಂದ ಎಲ್ಲರೂ ಸಂಕಲ್ಪ ಮಾಡಬೇಕು, ಕರೆದಾದ ಕೃತಿಗಳು ಉಳಿಸ್ಬೇಕು, ಹಾಡಿ ಉಳಿಸ್ಬೇಕು, ಪ್ರಿಂಟ್ ಮಾಡಿಸಿ ಉಳಿಸ್ಬೇಕು, ಹಂಚಿ ಉಳಿಸ್ಬೇಕು. ಅದನ್ನು ಸ್ವತಃ ನಾವು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಉಳಿಸ್ಬೇಕು ಅಂತ ಸಂಕಲ್ಪ ಮಾಡಿದರೆ ಪುರಂದರದಾಸರ ಆರಾಧನೆ ಬಹಳ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಎಂದಿನಂತೆ ಅವರು ಹೇಳೋದಕ್ಕೆ ತುಂಬಾ ವಿಷಯ ಉಂಟು ಗೊತ್ತಾಗಿದೆ. ನಮ್ಮ ಶ್ರೀ ವ್ಯಾಸಮತ್ವ ಸಂಶೋಧನಾ ಪ್ರತಿಷ್ಠಾನದಿಂದ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಉತ್ಸವವನ್ನು ಆಚರಿಸಿಯಾಗಿದೆ. ಇದಕ್ಕೆ ಎಂದಿನಂತೆ ಸಹಕಾರಿಗಳಾಗಿ ಶ್ರೀಯುತ ಹೆಚ್ ಎಸ್ ವಾಸುದೇವಮೂರ್ತಿಗಳು, ಶ್ರೀ ಡಿ ಎನ್ ಗುರುರಾಜರಾಯರು, ಬಿ ಎಸ್ ಸತ್ಯನಾರಾಯಣ್ ಅವರು ಮತ್ತು ಒಬ್ಬ ಅಂತರಂಗ ಭಕ್ತರು 4 ಜನಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ನೀವೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಹರಿವಾಗಲು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ಶನಿವಾರ ಅವತ್ತು ಮೂಲ ಗುರುಗಳಾದ ಮಧ್ವಾಚಾರ್ಯರ ವಿಶಿಷ್ಟವಾದಂಥ ಒಂದು ಉತ್ಸವ ಮಧ್ವನವಮಿ ಕಾರ್ಯಕ್ರಮ. ಸಾಯಂಕಾಲ ಪ್ರವಚನ ಇರುತ್ತೆ, ಎರಡೂ ತಪ್ಪದೇ ಬರಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಹೇಳಿದ್ದೆ ಅನೌನ್ಸ್ ಮಾಡಿದ್ದೀರಾ? ಟೈಮ್ ಆಗಿಬಿಟ್ಟಿದೆ, ಕೊಟ್ಟರು ಉಪಯೋಗ ಇಲ್ಲ. ಪ್ರಕಾಶನ ಮಾಡ್ತಾ